कामाः तपः कामाः यथा कामानुसेवया सरस्व सरस्व अशान्तरोसस्सु जूषु रङ्गापि सारसाः गृहेषु अशान्तकृत्येषु ग्राम्या इव दुराशयाः सरस्सु अशान्तरोधस्सु हि ऊषुः अङ्ग अपि सारसाः गृहेषु अशान्तकृत्येषु ग्राम्याः इव दुराशयाः मुन्दे अङ्ग ऊषुः हि ऊषुः अङ्ग हे परिषित् राज सारसाः सारसपक्षिगळु अशान्तानि जलाभिवृद्ध्या पूर्णानिरोधांसि तीराणि येषां तानि तथा अशान्तरोधस्सु रोधस्सन्द्रे तीर अशान्तरोधस्सन्द्रे ನದಿಗಳು ಉಕ್ಕಿ ಹರಿದಿದ್ದರಿಂದ ಒಂದು ರೀತಿ ಶಿಥಿಲವಾದಂತಹ ತೀರ ಪ್ರದೇಶಗಳನ್ನು ಹೊಂದಿದ್ದರೂ ಕೂಡ ಸಾರಸಾಹ ಸಾರಸ ಪಕ್ಷಿಗಳು ಊಷು ಜಲಪ್ರವಾಹ ಅಭಿಭೂತ ವಾಸಾನಿ ವಾಸಸ್ಯ ಅಶಕ್ಯತ್ವೇಪಿ ತತ್ರೇ ಊಷು ರೀತ್ಯರ್ಥ ಅಂದರೆ ಆ ಪ್ರವಾಹ ಹೆಚ್ಚಿದ್ದರಿಂದಾಗಿ ಎರಡೂ ತೀರಗಳಲ್ಲಿ ಕೂಡ ಆ ಮಣ್ಣು ಕೊಚ್ಕೊಂಡು ಹೋಗಿಬಿಟ್ಟಿದೆ ಸಾರಸ ಪಕ್ಷಿಗಳು ಆದರೂ ಕೂಡ ಏನು ಮಾಡ್ತಾ ಇವೆ ಜಾಗ ಬಿಟ್ಟು ಹೋಗ್ತಾ ಇಲ್ಲ ಅದು ಸಾಮಾನ್ಯವಾಗಿ ಏನಾಗಬೇಕಂತ ಹೊತ್ತಿನಲ್ಲಿ ಬಿಟ್ಟು ಹೋಗಲಿಲ್ಲ ಅದು ವಿಶೇಷವಾದ ಆಕರ್ಷಣೆಯನ್ನು ಆ ಪ್ರವಾಹ ಕಾಲದಲ್ಲಿ ಸಾರಸ ಪಕ್ಷಿಗಳು ಸಹ ಹೊಂದಿವೆ ಅಂತ ದುರಾಶಯ ವಿಷಯ ದುರಾಶಯ ವಿಷಯವಶಃ ಗ್ರಾಮ್ಯ ಪಕ್ಕದ ಜನ ಅಶಾಂತಕೃತ್ಯು ಅನುಪರತ ಕರ್ತವ್ಯು ಗೃಹು ಯಥಾ ವಸಂತಿ ತಥೇ ಅನೇನ ನಿತ್ಯ ಸಂಸಾರಿ ಸ್ವಭಾವೋ ದರ್ಶಿತ ಗೃಹೇಶು ಅಶಾಂತಕೃತ್ಯು ಮನೆಗಳಲ್ಲಿ ಎಷ್ಟೇ ಒಂದು ಅಶಾಂತವಾದ ವಾತಾವರಣ ಇದ್ದರೂ ಕೂಡ ದುರಾಶಯ ದುಷ್ಟ ಅಭಿಲಾಷೆ ಹೊಂದಿರತಕ್ಕಂತಹ ಗ್ರಾಮ್ಯ ಜನರು ಹೇಗೆ ಅದು ಬಿಟ್ಟೋಗೋದಿಲ್ವೋ ಹಾಗೆ ಏನು ದೃಷ್ಟಾಂತ ಕೊಟ್ಟರೀಗ ಸಾರಸ ಪಕ್ಷಿಗಳ ದೃಷ್ಟಾಂತವನ್ನು ಅದು ಮಳೆಗಾಲದ ಆಕರ್ಷಣೆಗೆ ಕಾರಣವಾಯಿತು ನಿಜವಾಗಲೂ ರಿಸ್ಕ್ ಇದೆ ಅವರಿಗೆ ಆದರೂ ಅವ್ರು ಬಿಟ್ಟು ಹೋಗ್ತಾ ಇಲ್ಲ ಅಲ್ಲೇ ಇವೆ ಅದೇ ರೀತಿಯಲ್ಲಿ ಈ ನಿತ್ಯ ಸಂಸಾರಿ ಜನರು ಏನು ಮಾಡ್ತಾರೆ ಅಂದರೆ ಎಷ್ಟೇ ಸಂಸಾರ ತಾಪ ಇದ್ದರೂ ಕೂಡ ಅವ್ರೇನು ಮಾಡ್ತಾರೆ ವಿರಕ್ತರಾಗೋದೇ ಇಲ್ಲ ವಿರಕ್ತರಾಗೋದೇ ಇಲ್ಲ ಅದನ್ನು ಹೇಳಿ ಗೃಹೇಶು ಅಂದರೆ ಯಾವುದೇ ಒಂದು ದುಃಖವನ್ನು ಕಂಡಾಗ ದುಃಖ ಅನುಭವಕ್ಕೆ ಬಂದಾಗ ಯೋಗ್ಯರಿಗೆ ವೈರಕ್ತಿ ಬಂದುಬಿಡುತ್ತೆ ಗೊತ್ತಾಯ್ತಾ ಇವರಿಗೆ ಇನ್ನು ಅದರಲ್ಲಿ ಆಸಕ್ತಿ ಜಾಸ್ತಿ ಆಗುತ್ತೆ ಈ ಮಧ್ಯವರ್ತಿಗಳು ಎಂಥವ್ರು ಅಂದರೆ ಇವರು ಒಂದು ರೀತಿ ಬಿಡಲಾರರು ಬಿಡಲಾರು ಇಲ್ಲಿರಲಾರೆ ಅಲ್ಲಿ ಹೋಗಲಾರೆ ಅಂತ ಒಂದು ದೇವ್ರ ನಮ್ಮ ಶಾಸ್ತ್ರ ಈ ಕಡೆ ಇಲ್ಲ ಆ ಕಡೆ ಇಲ್ಲ ಆ ಗೊಂದಲಕ್ಕೊಳಗಾಗ್ತಾರೆ ಇವರು ನಿತ್ಯ ಸಂಸಾರಿಗಳು ಗೃಹೇಶು ಅಶಾಂತ ಕೃತ್ಯು ಗ್ರಾಮ್ಯಾ ಇವ ದುರಾಶಯಾಹ ಜಲವು ಕೈಹಿ ನಿರಭಿದ್ಯಂತ ಸೇತವೋ ವರ್ಷತೀಶ್ವರೇ ಪಾಖಂಡ ವಾಮ ಶೈವಾದ್ಯೈ ವೇದ ಮಾರ್ಗಾಹ ಕಲವು ಯುಗೇ ಜಲೌಹೈ ನಿರಭಿದ್ಯಂತ ಸೇತವ ವರ್ಷತಿ ಈಶ್ವರೇ ಪಾಖಂಡ ವಾಮ ಶೈವಾದ್ಯೈ ವೇದ ಮಾರ್ಗಾಹ ಕಲವು ಯುಗೇ ಒಳ್ಳೆ ಶ್ಲೋಕ ಇದೆ ಯಾವ ರೀತಿ ಅಂದರೆ ಇವತ್ತಿನ ಪರಿಸ್ಥಿತಿ ಹೇಳ್ತಾರೆ ಸೇತವ ಸೇತುವೆಗಳು ನದಿಗೆ ಅಡ್ಡಲಾಗಿದ್ದ ಸೇತುವೆಗಳೆಲ್ಲ ಕೂಡ ಈಶ್ವರೇ ವರ್ಷತಿ ಭಗವಂತ ಆ ರೀತಿ ಮಳೆ ಕರೀತಾ ಇದ್ದಾಗ ಏನಾಗಿದೆ ಜಲೌಹೈ ಜಲ ಪ್ರವಾಹಗಳಿಂದ ನಿರಭಿದ್ಯಂತ ಒಡೆದೋಗ್ಬಿಟ್ಟು ಪೇಪರ್ ಬರ್ತಿರ್ತ ಸೇತುವೆ ಭಗ್ನ ಅಂತ ಹೇಳ್ಬಿಟ್ಟು ಸೇತುವೆಗಳ ಬಡದೋದು ಆ ಹೌದು ಏನು ಯಾರೇ ನಿಮ್ಮ ಕನ್ನಡ ಅಂತ ಯಾಕೆ ತಿಳ್ಕೊಳಿದ್ರಿ ರಾಮ ಸೇತು ಅಂತ ಯಾವ ಕಾಲದಿಂದ ಇದೆಯಲ್ಲ ಅದು ಕೇಳಿದ್ಮೇಲೆ ಮತ್ತೆ ಕನ್ನಡ ಹೇಗಾಗುತ್ತೆ ಆ ಸೇತು ಅಮೃತ ಶೇಷ ಸೇತು ಆ ಉಪನಿಷತ್ತಿನಲ್ಲಿ ಬರ ದೇವರನ್ನ ಸಂಸಾರ ಸಮುದ್ರ ಆಡ್ತಕ್ಕಂಥ ಸೇತುವೆ ಅಂತ ಕರೆದಿದ್ದ ಜಲೌಹೈ ನಿರಭಿದ್ಯಂತ ಸೇತವ ವರ್ಷತಿ ಈಶ್ವರೇ ಹೇಗೆ ಅಂದರೆ ಪಾಖಂಡ ವಾಮ ಶೈವಾದ್ಯೈ ವೇದ ಮಾರ್ಗಾಹ ಕಲಬುಜುಗೆ ಪಾಖಂಡಗಳು ವಾಮಾಚಾರ್ಯಗಳು ಶೈವರು ಮೊದಲಾದವರಿಂದ ವೇದ ಮಾರ್ಗಗಳೆಲ್ಲ ಹೇಗೆ ನಾಶವಾಗಬೇಕು ಹಾಗೆ ವೇದ ಮಾರ್ಗಗಳನ್ನು ಏನು ಮಾಡ್ತಾರೆ ಪಾಖಂಡಗಳು ನಾ ಇವತ್ತು ನಡೀತಿರೋದಂತಾರೆ ವೇದಗಳು ಅಪ್ರಮಾಣ ಏನು ಪ್ರಯೋಜನ ಇಲ್ಲ ಅದರಿಂದ ಅದು ವಾದ ಮಾಡ್ತಾರಲ್ಲ ಆ ರೀತಿಯಲ್ಲಿ ಸೇತುವೆ ಒಡೆದೋದ್ರೆ ಈಗ ಮನುಷ್ಯನಿಗೆ ಮುಂದೋಲಕ್ಕೆ ನಿಂತು ಹೋಗುತ್ತೋ ಹಾಗೆ ಧರ್ಮ ಸೇತು ಹೊಡೆದ್ರೆ ಏನಾಗುತ್ತೆ ಅಂತ ಒಂದು ಪರಲೋಕದ ಯಾತ್ರೆ ದುಸ್ತರವಾಗುತ್ತೆ ಧರ್ಮಸೇತು ಒಡೆದೋದ್ರೆ ಪರಲೋಕದ ಯಾತ್ರೆ ದುಸ್ತರ ಅದನ್ನು ಅರ್ಥ ಮಾಡಿಕೊಳ್ಳದೇ ಇರ್ತಾರೆ ಜನಗಳು ಸೇತುವೆ ಒಡೆದಾಗ ನಷ್ಟ ನಮಗೆ ಅರ್ಥ ಆದರೆ ಧರ್ಮಸೇತು ಒಡೆಯೋ ನಷ್ಟ ಏನಂತ ಗೊತ್ತಾಗುತ್ತೆ ಅಲ್ಲಿ ಅತ್ಯಂತ ಹೆಚ್ಚಿನ ಜಲೋಹಗಳಾದರೆ ಇಲ್ಲಿ ಪಾಖಂಡ ವಾಮ ಶೈವಾದ್ಯೈ ಪಾಖಂಡ ವಾಮ ಶೈವಾದಿ ಮತಗಳ ಹಾವಳಿಯಿಂದಾಗಿ ಧರ್ಮಸೇತುಗಳು ಹೋಗಿಬಿಡುತ್ತೆ ಅಂತ ಯಮುಂಚನ್ ವಾಯು ಹಿರ್ನುನ್ನಾಹ ಭೂತೇಭ್ಯೋ ಹಿ ಅಮೃತಂ ಘನಾಹ ಯಥಾ ವಿಶೋ ವಿಟ್ಪತಯ ಕಾಲೇ ಕಾಲೇ ದ್ವಿಜೇರಿತಾಹ ವ್ಯಮುಂಚನ್ ವಾಯುಭಿ ನುನ್ನಾಹ ಭೂತೇಭ್ಯಃ ಹಿ ಅಮೃತಂ ಘನಾಹ ಯಥಾ ವಿಷಃ ವಿಟ್ಪತಯಃ ಕಾಲೇ ಕಾಲೇ ದ್ವಿಜೇರಿತಾಹ ವಾಯುಭಿ ನುನ್ನಾಹ ಘನಾಹ ಅಮೃತಂ ಯಮುಚನ್ಹಿ ಭೂತೇಭ್ಯ ಅಮೃತಂ ಯಮುಚನ್ಹಿ ವಾಯುನಾ ವಾಯುಭಿ ನುನ್ನಾಹ ವಾಯು ನುನ್ನ ಅಂದರೆ ಪ್ರೇರಿತ ಅಂತ ವಾಯುಭಿ ನುನ್ನಾಹ ಈ ಗಾಳಿಗಳಿಂದ ಪ್ರೇರಿತವಾದಂತಹ ಘನಃ ಮೇಘಗಳು ಭೂತೇಭ್ಯ ಪ್ರಾಣಿಗಳಿಗೆ ಅಮೃತಂ ಯಮುಂಚನ್ಹಿ ಅಮೃತವನ್ನೇ ಸುರಿಸಿಬಿಟ್ಟು ಮತ್ತೆ ಅದು ಮಾನ್ಸೂನ್ ಅಂತ ಕರಿತೀವಲ್ಲ ಅದೇ ವಾಯುಭಿ ಅಂದರೆ ಮಾನ್ಸೂನ್ ಎಂಬುದು ಗಾಳಿ ಆ ವಾಯುವಿನಿಂದ ಪ್ರೇರಿತವಾದಂತಹ ಮೇಘಗಳು ಪ್ರಾಣಿಗಳಿಗೆ ಅಮೃತವನ್ನೇ ಸುರಿಸಿಬಿಟ್ಟು ನೀರು ಅಂದರೆ ಯಾವಾಗ ಅಮೃತದ ಸೇಚನ ಆದರೆ ಎಷ್ಟು ಖುಷಿಯಾಗುತ್ತೆ ಮನುಷ್ಯನಿಗೆ ಮಳೆಗಾಲ ಆದರೆ ಅಷ್ಟು ಖುಷಿಯಾಗುತ್ತೆ ಮಳೆ ಬಂದರೆ ಆ ರೀತಿ ಹೇಗೆ ಅಂದರೆ ಯಥಾ ವಿಷ ವಿಟ್ಪತಯ ಕಾಲೇ ಕಾಲೇ ದ್ವಿಜೇರಿತಾ ವಿಟ್ಪತಿಗಳು ರಾಜರಗಳು ಕಾಲೇ ಕಾಲೇ ಕಾಲಕಾಲದಲ್ಲಿ ರಾಜರಗಳು ದ್ವಿಜೇರಿತಾ ಬ್ರಾಹ್ಮಣಗಳ ಮಾರ್ಗದರ್ಶನದಲ್ಲಿ ಯಥಾ ವಿಷ ಈ ಪ್ರಜೆಗಳನ್ನು ಪಾಲಿಸಬೇಕು ಹಾಗೆ ವಿಟ್ಪತಿಗಳು ರಾಜರು ವಿಷಾಂಪತಿ ಅಂತ ಕರೀತಾರೆ ರಾಜರನ್ನು ವಿಷ ಅಂತ ಹೇಳಿದರೆ ಜನಗಳು ಅದಕ್ಕೆ ವಿಷಾಂಪತಿ ಪ್ರಜಾಪತಿ ಕಾಲೇ ಕಾಲೇ ದ್ವಿಜೇರಿತಾ ಬ್ರಾಹ್ಮಣರ ಮಾರ್ಗದರ್ಶನದಲ್ಲಿ ರಾಜರು ಹೇಗೆ ಜನಗಳಿಗೆ ಹಿತವಾದಂಥ ರೀತಿಯಲ್ಲಿ ಆಳ್ವಿಕೆಯನ್ನು ಕೊಡ್ತಾರೋ ಆ ರೀತಿಯಲ್ಲಿ ಮೇಘಗಳು ಸುರಿಸಿತು ಮೇಘಗಳ ಜೊತೆ ಇದ್ದಿದ್ದು ಯಾವುದು ವಾಯು ರಾಜರ ಜೊತೆ ಇರಬೇಕಾದ ಯಾವುದು ಬ್ರಾಹ್ಮಣ ಸೊ ಬ್ರಾಹ್ಮಣರ ಮಂತ್ರಿಗಳ ಮಾರ್ಗದರ್ಶನದಲ್ಲಿ ರಾಜರುಗಳ ರಾಜ್ಯ ಮಾಡತಕ್ಕಂಥದ್ದು ಶಾಸ್ತ್ರೀಯವಾದ ಪದ್ಧತಿ ಆದ್ದರಿಂದ ಅದು ಹೋಲಿಸಿದ್ರಿ ಇದರಿಂದ ರಾಜರಿಗೆ ಯಾರು ಸಹಾಯ ಬೇಕು ಅಂತ ಹೇಳಿ ವಿಜೇರಿತಾ ಪುರೋಹಿತಾದಿ ಪ್ರೇರಿತಾ ವಿಟ್ಪತಯೋ ರಾಜಾನೋ ವಿಷ ಪ್ರಜಾ ಉದ್ದಿಶ್ಯ ಕಾಲೇ ಕಾಲೇ ಕಾಲ ಗುಣಾನುಗುಣೇನ ಅಮೃತಂ ಹೇಮ ಅನ್ನಂಚ ಯಥಾಪಿ ಮುಂಚಂತಿ ಪ್ರಯತ್ನ ಕಾಲಕ್ಕೆ ಕಾಲಕ್ಕೆ ದ್ರವ್ಯಾದಿ ದಾನವನ್ನು ಅನ್ನದಾನವನ್ನು ಹೇಗೆ ರಾಜರುಗಳು ಮಾಡ್ತಾರೋ ಹಾಗೆ ವಾಯುಭಿರ್ನುನ್ನಾಹ ಪ್ರೇರಿತಾ ಘನಾಹ ಮೇಘಾಹ ಭೂತೇಭ್ಯ ಅಮೃತಂ ಜಲಂ ಯಮುಂಚನ್ ಅಮೃತ ಶಬ್ದಕ್ಕೆ ಅಮೃತ ಅಂತನೂ ಅರ್ಥ ನೀರು ಅಂತನೂ ಅರ್ಥ ನೀರು ಬಾಯಾರಿದವನ ನೀರು ಅಂತ ಅಮೃತ ಕೊಡೋದು ಹಾಗೆ ಆಗುತ್ತೆ ಆದ್ದರಿಂದ ಅಮೃತ ಅಂತ ಹೆಸರು ಏವಂ ವನಂ ತದ್ವರಿಶಿಷ್ಠಂ ಪಕ್ವ ಖರ್ಜೂರ ಜಂಬುಮತ್ ಗೋ ಗೋಪಾಲೈರ್ಮೃತೋ ರಂತು ಸಫಲಃ ಪ್ರಾವಿಷದ್ಧರಿಹಿ ಇಲ್ಲಿಗೆ ಮಳೆಗಾಲದ ವೃಂದಾವನದ ವರ್ಣನೆ ಆಯಿತು ಮಳೆಗಾಲದ ವೃಂದಾವನವನ್ನು ಆ ರೀತಿ ವರ್ಣನೆ ಮಾಡಿದ್ದಾರೆ ಇದನ್ನು ರುಕ್ಮಿಣಿಸಿದರೆ ಒಂದು ಎರಡು ಮೂರು ಶ್ಲೋಕಗಳಲ್ಲಿ ಅಪೂರ್ವ ಸಂಗ್ರಹ ಮಾಡ್ತಾರೆ ಇದಿಷ್ಟನ್ನು ಕೂಡ ಏವಂ ವನಂ ತತ್ ವರಿಶಿಷ್ಠ ಪಕ್ವ ಖರ್ಜೂರ ಜಂಬುಮತ್ ಗೋ ಗೋಪಾಲೈಹಿ ವೃತಃ ರಂತು ಸಫಲಃ ಪ್ರಾವಿಷದ್ಧರಿಹಿ ಏವಂ ವರಿಶಿಷ್ಠಂ ಪ್ರಭೂತ ವರ್ಷವತ್ ಶ್ರೇಷ್ಠಂ ವರಿಶಿಷ್ಠ ಅಂದ್ರೇನೋ ಆ ವಿಶೇಷವಾದ ಮಳೆಯಿಂದಾಗಿ ಉತ್ಕೃಷ್ಟವಾಗಿದ್ದಂತಹ ಪಕ್ವ ಖರ್ಜೂರ ಜಂಬುಮತ್ ಪಕ್ವವಾದಂತಹ ಖರ್ಜೂರ ಹಣ್ಣುಗಳು ಜಂಬುಮತ್ ಜಂಬು ಹಣ್ಣುಗಳು ಮೊದಲಾದವುಗಳಿಂದ ಕೂಡಿದಂತಹ ವನಂ ಆ ವೃಂದಾವನವನ್ನು ಗೋ ಗೋಪಾಲೈಹಿ ವೃತಃ ಗೋಭಿಹಿ ವೃತಃ ಗೋಪಾಲೈಹಿ ವೃತಃ ಗೋವುಗಳಿಂದಲೂ ಗೋಪಾಲರಗಳಿಂದಲೂ ಸಹ ವೃತನಾದಂತಹ ಹರಿಹಿ ಶ್ರೀಹರಿಯು ಸಬಲ ಬಲರಾಮ ಸಮೇತನಾಗಿ ರಂತುಂ ಪ್ರಾವಿಶ ವಿಹರಿಸಲು ರಂ ಕ್ರೀಡಾಯ ರಂ ಕ್ರೀಡಾಯಾಮ್ ಅಂತಿರೋದ್ರಿಂದ ರಂತುಂ ಕ್ರೀಡಿಸಲಿಕ್ಕೋಸ್ಕರವಾಗಿ ಪ್ರಾವಿಶತ್ ಪ್ರವೇಶ ಮಾಡಿದನು ಯಮುಂಚ ಏವಂ ವನಂ ತದ್ ವರಿಶಿಷ್ಟಂ ಪಕ್ವ ಖರ್ಜೂರ ಜಂಬುಮತ್ ಗೋ ಗೋಪಾಲೈರುತೋ ರಂತುಂ ಸಬಲ ಪ್ರಾವಿಶತ್ ಹರಿಹಿ ಧೇನವೋ ಮಂದಗಾಮಿನ್ಯ ಭೂಧೋಭಾರೇಣ ಭೂಯಸ ಯಯುರ್ಭಗವತಾ ಹೂತಾ ಧೃತಂ ಪ್ರೀತ್ಯ ಸ್ನುತಸ್ತನೀ ಧೇನವ ಮಂದಗಾಮಿನ್ಯ ಊಧೋಭಾರೇಣ ಭೂಯಸ ಯಯು ಭಗವತಾ ಆಹೂತಾ ಧೃತಂ ಪ್ರೀತ್ಯ ಸ್ನುತಸ್ತನೀ ಆಮೇಲೆ ಏನಾಗಿದೆ ಧೇನವ ಮಂದಗಾಮಿನ್ಯ ಧೇನುಗಳೆಲ್ಲ ಮೆಲ್ಲ ಹೊರಟಂತೆ ಧೇನುಗಳೆಲ್ಲ ಯಾತಕ್ಕೋಸ್ಕರ ಅಂತ ಕೇಳಿದರೆ ಊಧಸಾಂ ಆಪೀನಾಂ ಭಾರೇಣ ಊಧಸ್ತು ಬಲೀವ ಪಾಪೀನಂ ಅಂದರೆ ಈ ಕೆಚ್ಚಲು ಅಂತಾರಲ್ಲ ಹಾಗೆ ಊದೋ ಭಾರೇಣ ಭೂಯಸ ಧೇನುಗಳಲ್ಲಿ ಕೆಚ್ಚರಗಳ ಭಾರದಿಂದಾಗಿ ಭಗವತ ಬಂದ ಮೇಲೆ ಫಾಸ್ಟ್ ಆಗಿ ಹೋಗ್ತಾ ಇಲ್ಲ ಅವರಿಗೆ ಮೆಲ್ಲಗೆ ಹೋಗ್ತಾ ಇದೆ ಯಯುರು ಭಗವತ ಆಹೂತಾ ಭಗವಂತ ಕರೆದಾಗ ಹೆಸರಿಡಿದ ಕರೆದಾಗ ಎಲ್ಲ ಅವೆಲ್ಲ ಹೊರಟುವಂತೆ ಪ್ರೀತ್ಯ ಸ್ನುತಸ್ತನಿ ಪ್ರೀತಿಯಿಂದ ಹಾಲನ್ನು ಸುರಿಸುತ್ತಾ ಹೋದುವು ಧೇನವೋ ಮಂದಗಾಮಿನ್ಯ ಊಧೋ ಭಾರೇಣ ಭೂಯಸ ಯಯುರು ಭಗವತಾ ಹೂತಾ ಧೃತಂ ಪ್ರೀತ್ಯಾ ಸ್ನುತಸ್ತನೀ ವನೌಕಸ ಪ್ರಮುದಿತಾಹ ವನರಾಜೀರ್ವಸುಶ್ಚುತಃ ಗಿರೇರ್ಗಂಭೀರ ಸನ್ನಾದ ಸನ್ನಾದ ದದೃಶಿರ್ಗುಹಾಃ ವನೌಕಸ ಪ್ರಮುದಿತಾಹ ವನರಾಜೀ ಮಧು ವಸುಶ್ಚುತಃ ಗಿರೇ ಗಂಭೀರ ಸನ್ನಾದ ಸನ್ನಾದಾಃ ದದೃಶು ಗುಹಾಃ ವನೌಕಸ ಪ್ರಮುದಿತಾಹ ವನೌಕಸ ಗೋಪಾಲರಗಳೆಲ್ಲ ಪ್ರಕೃಷ್ಟಾನಂದ ಗೋಪಾ ವನೌಕಸ ಹರಿಣಾದಿ ಹರಿಣ ಅತಿ ಪ್ರಾಣಿನಃ, ವನೌಕಸಃ ಒಂದು ಕಡೆಗೆ, ಗೋಪಾಲಕರು ಒಂದು ಕಡೆಗೆ, ಅಲ್ಲಿದ್ದಂಥ ಜಿಂಕೆ ಬದಲಾದ ಪ್ರಾಣಿಗಳು. ವಧೂನಿ ಶ್ಚೋತಾಂತಿ ಸ್ರವಂತೀತಿ ಮಸುಶ್ಚ್ಯುತ, ವಧುವನ್ನು ಸುರಿಸುವಂಥವುಗಳಾಗಿ. ವನರಾಜೀಹಿ, ರಾಜಿ ಅಂದರೆ ಪಂಕ್ತಿ, ವನರಾಜೀಹಿ ವನಗಳ ಪಂಕ್ತಿಗಳನ್ನು. ಗಿರೇಹೇ ಗಂಭೀರ ಸನ್ನಾದ ಸನ್ನಾದಾಹ ದರ್ಶನ ಗೃಹ ಗುಹಾ, ಗಿರೇಹೇ ತತ್ಸಂಬಂಧಿ ನಿಜ್ಜರಾದೀನಾಂ ಸನ್ನಾದ ಗರ್ಭೀರ ಕೋಶ ತಜ್ಜಾತ ಸನ್ನಾದೋ ಯಾಸಾಂತ ಗುಹಾಶ್ಚ ದದೃಶು. ಗಿರಿಯ ಬೆಟ್ಟದ ಇಂದ ಹರಿಯತಕ್ಕಂತಹ ಗಂಭೀರವಾದಂತಹ ಈ ತೊರೆಗಳ ಶಬ್ದದಿಂದಾಗಿ ಜುಳು ಜುಳು ಅಂತಾರಲ್ಲ ಹಾಗೆ, ಅದರಿಂದ ಕೂಡಿದ ನಾದದಿಂದ ಕೂಡಿದವಳಾಗಿ ಗುಹೆಗಳೆಲ್ಲ ಶೋಭಿಸಿತು. ಅಲ್ಲಿ ಮನವಗಸರು ಈ ಪ್ರಾಣಿಗಳು, ಆಮೇಲೆ ವರರಾಜೀಹಿ ವರದ ಸಾಲೆಗಳು, ಅವೆಲ್ಲ ಕೂಡ ಒಳ್ಳೆ ಮನೋಹರವಾದ ವಾತಾವರಣವನ್ನು ಉಂಟು ಮಾಡಿವೆ. ಜೊತೆಗೆ ಒಳ್ಳೆ ವಿಶೇಷವಾದಂಥ ಶಬ್ದ ಗುಹೆಗಳಲ್ಲಿ ಕೇಳಿಸ್ತಾ ಇದೆ. ಆ ಶಬ್ದಕ್ಕೆ ಮೂಲ ಕಾರಣವಾದದ್ದು ಬೆಟ್ಟದಿಂದ ಹರಿಬರತಕ್ಕಂತಹ ತೊರೆಗಳ ಶಬ್ದ ಅಂಥೇಳಿ, ಜುಳು ಜುಳು ನಾದ ಅಂತಾರಲ್ಲ ಹಾಗೆ. ಎಲ್ಲ ಕಡೆ ಕೂಡ ಪ್ರಶಾಂತವಾಗಿರ್ತಕ್ಕಂಥ ಒಳ್ಳೆಯ ಒಂದು ವಾತಾವರಣ, ಜಿಂಕೆಗಳಿಂದ ಹಿಡಿದು ಅಲ್ಲಿರ್ತಕ್ಕಂಥ ಕಾಡುಗಳು, ವೃಕ್ಷಗಳು ಮೊದಲಾದವುಗಳು, ಗುಹೆಗಳು ಕೂಡ ಅತ್ಯಂತ ಸುಂದರವಾದ ಒಂದು ಪರಿಸ್ಥಿತಿಯನ್ನು ಹೊಂದಿದ್ದವು. ಕ್ವಚಿತ್ ವನಸ್ಪತಿ ಕ್ರೋಡೇ ಗುಹಾಯಾಂ ಚಾಭಿವರ್ಷತಿ ನಿರ್ಭಿಷನ್ ಭಗವಾನ್ ರೇಮೇ ಕಂದಮೂಲ ಫಲಾಶನೈ. ಕ್ವಚಿತ್ ವನಸ್ಪತಿ ಕ್ರೋಡೇ ಗುಹಾಯಾಂ ಚ ಅಭಿವರ್ಷತಿ ನಿರ್ಭಿಷನ್ ಭಗವಾನ್ ರೇಮೇ ಕಂದಮೂಲ ಫಲಾಶನೈ. ಕ್ವಚಿತ್ ಒಮ್ಮೆ ವನಸ್ಪತಿ ಕ್ರೋಡೇ ಗುಹಾಯಾಂ ಚಾಭಿವರ್ಷತಿ, ವನಸ್ಪತಿ ಕ್ರೋಡೇ ವನ ವೃಕ್ಷ ಮೂಲಭಾಗೆ ಗುಹಾಯಾಂ ಚ ನಿರ್ಭಿಷನ್ ಪ್ರಾವಿಶತ್. ವನಸ್ಪತಿ ಕ್ರೋಡೆ, ಕ್ರೋಡ ಅಂತ ಹೇಳಿದರೆ ಗುಂಪು, ವೃಕ್ಷದ ಮೂಲಭಾಗದಲ್ಲಿ ಗುಹಾಯ ಬಿದ್ದಂತಹ ಅಭಿವರ್ಷತಿ, ಬಹುಜೋರ ಮಳೆ ಬರ್ತಾ ಇದೆ. ಅವ್ರೇನು ಮಾಡಿದಾರಾಗ, ಮಳೆ ಬಂದ ಮನುಷ್ಯದ ಸ್ವಭಾವ ಏನು, ಗುಹೆಗಳಲ್ಲಿ ಹೋಗೋದು, ಮರದಗಳಲ್ಲಿ ನಿಲ್ಲೋದು ಅಭ್ಯಾಸ. ಅದಕ್ಕೆ ವನಸ್ಪತಿ ಕ್ರೋಡೆ ಕ್ವಚಿತ್ ಅಭಿವರ್ಷತಿ, ಒಮ್ಮೆ ಜೋರ ಮಳೆ ಬರ್ತಾ ಇದ್ದಾಗ ಕೃಷ್ಣ ವನಸ್ಪತಿ ಕ್ರೋಡದಲ್ಲಿ ವೃಕ್ಷದ ಬುಡದಲ್ಲಿ ಗುಹಾಯಾಮ್ ಗುಹೆಯಲ್ಲಿ ನಿರ್ವಿಷನ್ ಹೊರಟ ಪ್ರವೇಶ ಮಾಡಿದ. ನೋಡಿ ಏನು ಮಾಡಿದ ಅಲ್ಲಿ, ರೇಮೇ ಕಂದಮೂಲ ಫಲಾಶನೈ, ಕಂದ ಮೂಲ ಫಲ ಅಶನಗಳಿಂದ ಅಂದರೆ ಅದನ್ನು ತಿನ್ನುತ್ತಾ ಕೃಷ್ಣ ವಿಹಾರವನ್ನು ಮಾಡಿದ. ದಧ್ಯೋಧನ ಮುಪಾನೀತಂ ಶಿಲಾಯಾಂ ಸಲಿಲಂತಿಗೆ ಸಂಭೋಜನೀಹೈ ಬಹುಜೆ ಗೋಪೈ ಸಂಕರ್ಷಣನ್ವಿತ. ಮುಂದೆ ದಧ್ಯೋಧನಂ ಉಪಾನೀತಂ ಶಿಲಾಯಾಂ ಸಲಿಲಂತಿ ಸಲಿಲನ್ ಸಲಿಲಾಂತಿಕೆ ಸಂಭೋಜನೀಯೈ ಬುಭುಜೆ ಗೋಪೈ ಸಂಕರ್ಷಣನ್ವಿತ. ಈಗ ದಧ್ಯೋಧರ ಉಪಾನೀತಂ, ಮೊಸರನ್ನ ತಂದಿದ್ರಂತಲ್ಲಿ ಕಟ್ಕೊಂಬಂದಿದ್ರಂತ. ದಧ್ಯೋಧರ ಉಪಾನೀತಂ ಸಲಿಲಾಂತಿಕೆ ಶಿಲಾಯಾಮ್, ಆ ನೀರಿನ ಬಳಿ ಇದ್ದ ಒಂದು ಬಂಡೆ ಮೇಲೆ ಕೂತ್ಕೊಂಡು ಅಂತ, ನೀರು ಬೇರೆ ಇದ್ದು ಬಂಡೆ, ಅದು ಬಳ್ಳಿಗಳೆಲ್ಲ ಪದ್ಧತಿ, ನೀರಲ್ಲಿದ್ದ ಬಂಡೆಗಳೇ ಪೀಠ ಇದ್ದಾಗ ಅಲ್ಲಿ ಕೂತ್ಕೊಂಡು ಬಿಟ್ಟು ದಧ್ಯೋಧರವನ್ನು ತಿಂದ. ಸಂಭೋಜನೀಯ ಈ ಗೋಪೈ, ಯಾರೋ ಸಹಪಂಕ್ತಿ ಅರ್ಹರಾಗಿದ್ದ ಗೋಪರಗಳೊಂದಿಗೆ ಕೂಡಿಕೊಂಡು ಸಂಕರ್ಷಣಾನ್ವಿತ ಬಲರಾಮ ಸಮೇತನಾದ ಕೃಷ್ಣ ಉಭುಜೇ ಅದನ್ನು ತಿಂದ. ಶಾದ್ವಲೋಪರಿ ಸಂವಿಶ್ಯ ಶರ್ವತೋ ಮೀಲಿತೆ ಕ್ಷಣಾನ್ ತೃಪ್ತಾನ್ ವೃಷಾನ್ ವತ್ಸತರಾನ್ ಗಾಶ್ಚಸ್ಸೋಧೋ ಭರಶ್ರಮಃ. ಶಾದ್ವಲೋಪರಿ ಸಂವಿಶ್ಯ ಶರ್ವತಃ ಮೀಲಿತೆ ಕ್ಷಣ ತೃಪ್ತಾನ್ ವೃಷಾನ್ ವತ್ಸತರಾನ್ ಗಾಶ್ಚ ಸೋಧೋ ಭರಶ್ರಮಃ. ಮತ್ತೆ ಇನ್ನೇನು ಮಾಡಿದ ಮೇ, ಅವೆಲ್ಲ ಗೋವುಗಳನ್ನು ಬಿಟ್ಟಿಲ್ಲ ಕೃಷ್ಣ. ಗೋವುಗಳೇನಾಗಿವೆ ಆಗ, ಶಾದ್ವಲೋಪರಿ, ಶಾದ್ವಲ ಅಂತ ಹೇಳಿದರೆ ವಿಶಾಲವಾದ ಮೈದಾನ, ಹುಲ್ಲುಗಾವಲು, ಬರೀ ಮೈದಾನ ಅನ್ನೋದಕ್ಕಿಂತ ಹುಲ್ಲುಗಾವಲು. ಹುಲ್ಲುಗಾವಲಿನಲ್ಲಿ ಸಂವಿಶ್ಯ ಎಲ್ಲ ಹುಲ್ಲುಗಾವಲು ವಿಶ್ರಾಂತಿ ತಗೊಳ್ತಾ ಇವೆ. ಸರ್ವತಃ ಮೀಲಿತೆ ಕ್ಷಣ ಎಲ್ಲ ಅಗಿತಾ ಇವೆ, ಅವೆಲ್ಲ ದಿನ ಬದಿದ್ದಿನ ತೆಗೆದು ನಿಶಾರ್ವಾಗಿ ಚಿಂತಾ ಇವೆ. ಚರ್ವಿತ ಚರ್ವಣ ಅಂತಾರಲ್ಲ ಹಾಗೆ ಅಗಿಯೋದು. ಮೀಲಿತೆ ಕ್ಷಣ ಕಣ್ಮುಚ್ಕೊಂಡ್ಬಿಟ್ಟಿವೆ ಅವಳ ಖುಷಿಯಿಂದ, ಏನು ಮಾಡುತ್ತಾ ಹೊತ್ತಿನಲ್ಲವು, ಕಣ್ಮುಚ್ಕೊಂಡು ಚರ್ವಣ ಮಾಡ್ತಾ ಇವೆ. ತಾಂಬೂಲ ಚರ್ವಣ ಅಂತ ಕರೀತಾರೆ ಊಟ ಆದಮೇಲೆ, ತಾಂಬೂಲ ಚರ್ವಣ, ದೃಢ ಚರ್ವಣ. ತೃಪ್ತಾನ್ ಅವ ವೃಷಾನ್, ಅದರ ತಾಂಬೂಲ ಅಂಬುದು ತೃಪ್ತಿಯ ಮುಂದಿನ ಹೆಜ್ಜೆ. ಒಂದ್ಸರಿ ತಿಂದು ಬಂದುಬಿಟ್ಟಿವೆ ಅವೆಲ್ಲ ಕೂಡ, ನಿಧಾರು ಮೆಲುಕು ಹಾಕ್ತಾ ಇವೆ. ತಿಂದು ವಿಚಾರಗಳನ್ನೆಲ್ಲ ತಾಂಬೂಲ ಮೆಲ್ಲೋದು ಅಂತ ಕರೀತಾರೆ. ಚರ್ವಣ ಅಂದ್ರೆ ಮೆಲ್ಲೋದು ಅಂದ್ರೆ ಒಂದು ವೃಷಾನ್. ಅದೇ ಹೇಳಿದ್ದು ಲೋಕದೃಷ್ಟಿಯಲ್ಲ ಅಷ್ಟೇ, ತಿಂದ ಅಂತ ಹೇಳಿದ್ರೆ ಸಾರಾಗ್ರಹಿ ಲೋಕಲ್ಲಿ ಹತ್ತ ಪ್ರದರ್ಶನ ಮಾಡ್ತಾರೆ ಹೊರತು ನಿಜವಾಗ್ಲೂ ಪರಮಾತ್ಮನ ಬಲೌಕಿಕ ಭೌತಿಕ ಭೋಗಗಳೆಂಬುದಿಲ್ಲ, ತೃಪ್ತ ಸಾರಭೋಕ್ತ ಅಷ್ಟೆ. ಶುಭಾನ್ ಪಿಪತ್ಯ ಶೌ ಹರಿರ್ ನಿತ್ಯಂ ನಾಶುಭಂತು ಹರಿ ಕ್ವಚಿತ್. ಪರಮಾತ್ಮ ಅಶುಭವನ್ನು ಎಂದೂ ಕೂಡ ಸ್ವೀಕಾರ ಮಾಡೋದಿಲ್ಲ, ಶುಭವನ್ನು ಸ್ವೀಕಾರ ಮಾಡ್ತಾನೆ. ಸೂಕ್ಷ್ಮರಸ ತರದೆ ಅದು ಸ್ವರೂಪ ಸನ್ನಿಧಾನ ಇಟ್ಟಿರತಕ್ಕಂಥ ಭಾಗ. ತೃಪ್ತಾನ್ ವೃಷಾನ್ ವತ್ಸತರಾನ್ ಗಾಶ್ಚಾ ಸೋಧೋ ಪರಶ್ರಮಾಹ. ಅತೃಪ್ತವಾದಂಥ ವೃಷಗಳು, ದೊಡ್ಡ ದೊಡ್ಡ ಗೂಳಿಗಳು, ವತ್ಸತರ ಬಹಳ ಚಿಕ್ಕದಾಗಿರತಕ್ಕಂಥ ಗೋವುಗಳು, ಗಾಶ್ಚ ದೊಡ್ಡ ದೊಡ್ಡ ಗೋವುಗಳು. ಸೋಧೋಫರ ಶ್ರಮಾಹ, ಸೋಧೋಫರ ಶ್ರಮಾಹ, ಇನ್ನೇನಾಗಿವೆಲ್ಲ ಕೂಡ ನಾವು ತೃಣ ಹಾಕಿಲ್ಲದೊಳಗೆ ಸೋಧೋಭರ ಶ್ರಮ ಅಷ್ಟೊತ್ತು ಕೂಡ ಆ ಸೋ ಹಿಂದ್ವಂತಿಸಲ್ಲ ಓಧೋ ಅಂತ ಹೇಳಿಬಿಟ್ಟು ಅದರ ಭಾರದಿಂದಾಗಿ ಶ್ರಮ ಹೊಂದಿದ್ದಂತಹ ಗೋವುಗಳನ್ನು ಮತ್ತು ಚಿಕ್ಕ ಚಿಕ್ಕ ಕರುಗಳನ್ನು ದೊಡ್ಡ ದೊಡ್ಡ ವೃಷಭಗಳನ್ನು ಎಲ್ಲ ತೃಪ್ತವಾಗಿದ್ದವು, ಅವುಗಳೆಲ್ಲ ವಿಶ್ರಾಂತಿ ಕೊಟ್ಟಿದ್ದಾನೆ ಅಂದರೆ ತಾನು ಅದು ಸ್ವೀಕಾರ ಮಾಡೋ ಭರದೊಳಗೆ ಈ ಮನುಷ್ಯರನ್ನೂ ಬಿಟ್ಟಿಲ್ಲ, ಜೊತೆ ಪ್ರಾಣಿಗಳನ್ನೂ ಬಿಟ್ಟಿಲ್ಲ, ಎಲ್ಲರೂ ಕೂಡ ಒಟ್ಟಾಗಿ ಸುಖದಿಂದ ಇರಬೇಕು ಎಂಬುದನ್ನು ಪರಮಾತ್ಮ ತೋರಿಸಿಕೊಟ್ಟಿದ್ದಾನೆ. ಪ್ರಾವೃಟ್ ಶ್ರೇಯಂಚ ತಾಂ ವೀಕ್ಷ ಸರ್ವಭೂತ ಮುದಾವಹಾಂ ಭಗವಾನ್ ಪೂಜಯಾಂಚಕ್ರೆ ಆತ್ಮಶಕ್ತ್ಯುಪಬೃಂಹಿತಾಂ. ಪ್ರಾವೃಟ್ ಶ್ರೇಯಂ ಚ ತಾಂ ವೀಕ್ಷ ಸರ್ವಭೂತ ಮುದಾವಹಾಂ ಭಗವಾನ್ ಪೂಜಯಾಂಚಕ್ರೆ ಆತ್ಮಶಕ್ತ್ಯುಪಬೃಂಹಿತಾಂ. ಆಗ ತಾಂ ಪ್ರಾವೃಟ್ ಶ್ರೇಯಂ ವೀಕ್ಷ, ಪ್ರಾವೃಟ್ ಅಂದರೆ ಮಳೆಗಾಲ, ಮಳೆಗಾಲದ ವೈಭವವನ್ನು, ಮಳೆಗಾಲದ ಕಾಂತಿಯನ್ನು ಕಂಡು ಸರ್ವಭೂತ ಮುದಾವಹಾಂ, ಮಳೆಗಾಲದ ವಾತಾವರಣ ಎಂಥದ್ದು ಅಂದರೆ ಎಲ್ಲ ಪ್ರಾಣಿಗಳಿಗೂ ಕೂಡ ಮುದ ಕೊಡ್ತಕ್ಕಂಥದ್ದು, ಊರಿನ ಜನಗಳಿಗೆ, ಪ್ರಾಣಿಗಳಿಗೆ, ಎಲ್ಲದಕ್ಕೂ ನೀರು ಬೇಕು, ಆಹಾರ ಬೇಕೇ ಬೇಕಾದ್ದರಿಂದ ಎಲ್ಲರಿಗೂ ಕೂಡ ಹರ್ಷ ಕೊಡತಕ್ಕಂತಹ ಒಂದು ಸಾಮರ್ಥ್ಯ ಪ್ರಾವೃಟ್ ಶ್ರೇಯ. ಭಗವಾನ್ ಪೂಜೆಯಾಂಚಕ್ರೆ ಕೃಷ್ಣ ಅದನ್ನು ಏನು ಮಾಡಿದನಂತೆ, ಭಾಳ ಆಧರಿಸಿದ. ಆತ್ಮಶಕ್ತಿ ಉಪಬೃಂಹಿತಾಂ, ಆತ್ಮಶಕ್ತಿ ಉಪಬೃಂಹಿತಾಂ, ಸ್ವಸಾಮರ್ಥ್ಯ ಸಂವರ್ಧಿತಾಂ, ತಾನೇ ಸಂತೋಷಪಟ್ಟ. ಬತ್ ಆಗಿದ್ದೇನು ಅದರಿಂದ, ತಾನೇ ಮಾಡಿರೋದೆಲ್ಲ ಕೂಡ ಪರಮಾತ್ಮ ತಾನೇ ಮಾಡಿ ತಾನೇ ಸಂತೋಷಪಡ್ತಾ ಇದ್ದಾನೆ ಅಷ್ಟೇ ಹೊರತು, ಪರಮಾತ್ಮ ಯಾವುದೋ ಮಾಡಿದ್ದು ನೋಡಿ ದೇವರು ತಾನು ಸಂತೋಷಪಟ್ಟ ಅಲ್ಲ, ತನ್ನದೇ ಆರ್ಟಿಸ್ಟ್ ತಾನೇ ಬರೆದ ಚಿತ್ರವನ್ನು ನೋಡಿ ಸಂತೋಷಪಡ ಹಾಗೆ ಪರಮಾತ್ಮ ತಾನೇ ಮಾಡಿದ ಕಾರ್ಯವನ್ನು ನೋಡಿ ಸಂತೋಷಪಟ್ಟ. ಅದು ಕೂಡ ನಿತ್ಯ ತೃಪ್ತ ಪರಮಾತ್ಮ ಸ್ವರಮಣನಾದ್ರಿಂದಾಗಿನೇ, ಅದರಿಂದ ಹೊಸ ಆನಂದ ಬಂತು ತಿಳ್ಕೊಳ್ಳೋ ಕಾರಣ ಇಲ್ಲ, ತನ್ನದೇ ಶಕ್ತಿಯಿಂದ ಯಾವ ವಿಶೇಷವಾಗಿ ಬೆಳಗಿತ್ತು ಅದನ್ನು ಕಂಡು ತಾನು ಸಂತೋಷಪಟ್ಟ. ಏವಂ ನಿಭಸ ಅದು ಹೇಳ್ತಾರೆ ನಿತ್ಯ ತೃಪ್ತ ಪರಮಾತ್ಮನಿಗೆ ಮುದೋಕ್ತಿರಸ್ಯ ಲೌಕಿಕಿ, ಆ ಥರ ಆನಂದ ಪಡೋದು ಎಂಬುದು ಲೌಕಿಕ ವಿಚಾರವೇ ಹೊರತು ಬೇರೆಯಲ್ಲ. ನಿತ್ಯ ಪ್ರವೃದ್ಧಸ್ಯ ತಸ್ಯ ವೃದ್ಧಿ ಅಪೇಕ್ಷಾ ಲೋಕಸ್ಯ ಹಿ ಮಂದ ದೃಷ್ಟಿಂ ಅಂತ ಹೇಳಿದ್ದಾರಲ್ಲ ಹಾಗೆ, ಪರಮಾತ್ಮನಿಗೆ ಹೊಸದಾದಂಥ ಆನಂದ ಪ್ರಾಪ್ತಿ ಮೊದಲಾದವುಗಳು ಯಾವ ಕಾಲಕ್ಕೂ ಇಲ್ಲ. ಆನಂದೋನ್ನಹ ಇರ್ಬೋದು ಯಾರಿಗೆ, ಮುಕ್ತರಿಗೆ ಆನಂದ ಹೋಗ್ತಾ ಇರ್ಬೋದು, ದೇವರಿಗೆ ಅದು ಕೂಡ ಏನಾಗಿದೆ ಮತ್ತೆ, ಅದು ಯಾವಾಗಲೂ ಇರೋದೇನೆ. ಪರಮಾತ್ಮನಿಗೆ ಯಾವುದೇ ವಿಧವಾದ ಲೋಪದ ನವರ್ಧತೆ ಕರ್ಮಣ ನೋಕನೀಯ, ಪರಮಾತ್ಮ ಕರ್ಮಣ ನವರ್ಧತೆ ಕನಿಯಾನ ಬಿರಭವತಿ, ಯಾವುದೇ ಕರ್ಮಾಚರಣೆ ಮಾಡಿದ್ರೆ ಪರಮಾತ್ಮನಿಗೆ ವೃದ್ಧಿ ಅನ್ನೋದಿಲ್ಲ, ಅಥವಾ ಏನೋ ಮಾಡಿದಾಗ ಹಾಸ ಅನ್ನೋದು ಕೂಡ ಇಲ್ಲ. ಕರ್ಮಾಚರಣೆ ಮನುಷ್ಯನ ಏನು ಮಾಡುತ್ತೆ, ಸಾಧನೆ ಮೇಲಕ್ಕೆತ್ತುತ್ತೆ, ಕೆಟ್ಟ ಸಾಧನೆ ಕೆಳಗೆ ಬೀಳಿಸುತ್ತೆ, ದೇವರಿಗೆ ಅದು ಯಾವ ವ್ಯವಸ್ಥೆಯೂ ಇಲ್ಲ, ಅದರಿಂದ ಪರಿಪೂರ್ಣನಾದವನ ಯಾವುದೂ ಇಲ್ಲ. ಏವಂ ನಿವಸತೋಸ್ತತ್ರ ರಾಮಕೇ ಶವಯೋರು ವ್ರಜೆ ಶರತ್ ಸಮಭವತ್ ವ್ಯಭ್ರ ಸ್ವಚ್ಛಾಂಬು ಋಷಿತಾನಿಲ. ಏವಂ ನಿವಸತೋಹೋ ತತ್ರ ರಾಮಕೇಶವಯೋಹೋ ವ್ರಜೆ, ವ್ರಜೆ ಗೋಕುಲದಲ್ಲಿ, ಏವಂ ಹೀಗೆ, ತತ್ರ ಅಲ್ಲಿ, ರಾಮಕೇಶವಯೋಹು ಬಲರಾಮ ಮತ್ತು ಕೃಷ್ಣ ಇಬ್ಬರು ಕೂಡ ನಿವಸತೋಹು ವಾಸ ಮಾಡ್ತಾ ಇರಬೇಕಾದ್ರೇ ಮಳೆಗಾಲ ಮುಗೀತು. ಶರತ್ ಸಮಭವತ್ ವರ್ಷ ಋತು ಆದಮೇಲೆ ಯಾವುದು, ಶರದ್ ಋತು ಬಂತು, ಶರದ್ ಋತು ಆಗಮಿಸಿತು. ಸಮಭವತ್ ವ್ಯಭ್ರ, ವ್ಯಭ್ರ ಅಭ್ರ ಅಂದ್ರೇನು, ಮೇಘ ಅಪ್ ಭ್ರ ಅಪ್ ಬಿಭರ್ತಿ ಅಂದ್ರೆ ಏನರ್ಥ, ಅಭ್ರ ನೀರನ್ನು ಹೊಂದಿರೋದು, ಜಲ ನೀರನ್ನು ಹೊಂದಿರೋದು ಅಂತ ಅರ್ಥ. ಜಲದ ಮೇಘ ಇವೆಲ್ಲ ಹೇಳ್ತೇವಲ್ಲ, ಅಂಬುದ ವ್ಯಭ್ರ ಅವಿ ಅಭ್ರ ಇಲ್ಲ, ಈಗ ಮೋಡಗಳಿಲ್ಲ, ಶರತ್ಕಾಲದಲ್ಲಿ ಏನಿರೋದಿಲ್ಲ, ವಿಗತಾಭ್ರ ಮೋಡಗಳಿಲ್ಲ, ನಿರ್ಮಲವಾಗಿ ಕಾಡು, ಶರಚಂದ್ರ ಅಂತ ಅದಕ್ಕೆ ಕರೆಯೋದು. ಶರಚಂದ್ರ ಅಂತ ಯಾತಕ್ಕೆ ಕರೀತಾರೆ ಅಂದರೆ ಎಲ್ಲ ಕಾಲಕ್ಕೂ ಚಂದ್ರ ಹುಣ್ಣಿಗೆ ಬರ್ತಾ ಇದ್ರು ಕೂಡ ಮೇಘಗಳಿಂದ ಏನಾಗುತ್ತೆ, ಮುಚ್ಚೋಗ್ಬಿಟ್ಟು ಬೆಳೆದಿಗೆ ಸರಿಯಾಗಿ ಕಾಣಿಸೋದಿಲ್ಲ. ಆ ಕಾಲ ಶರತ್ಕಾಲ, ಮೋಹಗಳಿರೋದಿಲ್ಲ, ಅದರಿಂದಾಗಿನೇ ಸ್ವಚ್ಛವಾದಂಥ ರೀತಿಯ ಚಂದ್ರ ಬೆಳಗ್ತಾನೆ. ಶರಚಂದ್ರ ಪದ ಅರ್ಥ ಮಾಡಿಕೊಂಡ್ರೆ ಅದಕ್ಕೆ ಶಾರದಾ ಶಾರದೆಂದು ಜ್ಯೋತ್ಸ್ನ ಶಾರದೆಂದು ಅಂತ ಕರೆದಿದ್ದ. ಶಾರದೆಂದು ಅಂದ್ರೇನು, ಶರತ್ಕಾಲದ ಚಂದ್ರ ಅಂತ. ಶಾರದಾ ಶಾರದೆಂದು ಜ್ಯೋತ್ಸ್ನ ಭದ್ರಸ್ಮಿತ ಶ್ರೀ ಧವಲಿದ ಗುಹ ಪ್ರೇಮ ಭಾರಂಭ ಭಾರ. ಸೊ ಪದಗಳನ್ನೆಲ್ಲ ಜ್ಞಾಪಕ ಮಾಡ್ಕೋಬೇಕು, ಒಂದು ಕಡೆ ಬಂದ ಪದವನ್ನು ಮತ್ತೊಂದು ಕಡೆ ನೋಡಿದರೆ ಗೊತ್ತಾಗುತ್ತೆ. ಶರತ್ ವ್ಯಭ್ರಾ ಸಮಭವ, ಒಳ್ಳೆ ಮೋಹೆ ಇಲ್ಲದಿದ್ದಾಗಿ ನಿರ್ಮಲವಾಗಿ, ಅದಕ್ಕೆ ಉತ್ಥಾನದ ಸೇವೆ ಮಾಡಬೇಕಾಗ ಗತಾ ಮೇಘಾ ವೇಶ್ಚೈವ ನಿರ್ಮಲ ನಿರ್ಮಲಾದಿಶಃ, ಉತ್ಥಾನ ದಾಸಿ ಹೇಳಬೇಕಾದ ಮಂತ್ರ ಇದು. ಉತ್ಥಾನ ದಾಸಿ ಚಾತುರ್ಮಾಸೆ ಮೂದೋಗ್ಬಿಡ್ತಾಗ, ಚಾತುರ್ಮಾಸ ಮೂದ ತಕ್ಷಣ ಏನಾಯ್ತಾಗ, ಅದೇ ಶರದ್ ಋತು ಅಂದ್ರೆ ಚಾತುರ್ಮಾಸ ಮೂದ ತಕ್ಷಣ ಯಾವ ವಾತಾವರಣ ಬಂತು, ಯಾವ ಒಳ್ಳೆ ಬೆಳೆದಿಂಗಳ ವಾತಾವರಣ ಬಂತು, ಅದಕ್ಕೆ ಮೇಘಗಳೆಲ್ಲ ಹೊರಟೋಗ್ಬಿಟ್ಟಿವೆ. ಒಂದು ಗತಾ ಗತಾ ವಿವೇಕ್ಚೈವ ನಿರ್ಮಲ, ಆಕಾಶ ನಿರ್ಮಲವಾಗಿದೆ, ನಿರ್ಮಲ ದಿಶಾ ದಿಕ್ಕುಗಳಲ್ಲಿ ಹೊಡಿತಾ ಇವೆ, ಅದಕ್ಕೆ ಪರಮಾತ್ಮ ಎದ್ದೇಳು ಅಂಥೇಳಿ ಪ್ರಾರ್ಥನೆ ಮಾಡತಕ್ಕಂತಹ ರೀತಿಯ ಏನ ಅದು ಸಂಬಂಧಪಟ್ಟಿಲ್ಲ ಅದು, ಅದಕ್ಕೆ ಅದು ಭ್ರಮಾಚಾರ್ಯ ಇದುವೆ, ಭ್ರಮ ಅಭ್ರ ಅಲ್ಲ ಅದು, ಅಭ್ರಮಂ ಅಂತ ಹೇಳಿದ್ರೆ ಯಾವ ಭ್ರ ಅಲ್ಲ ಅದು, ಭ್ರಮ ಅಭ್ರಮ ಅಲ್ಲಿ ಬಂದಿರೋದು, ಇದು ಭ್ರ ಅಭ್ರ ಅಭ್ರ ಇದು, ಅದು ಹಾಗಲ್ಲ, ಭ್ರಮ ಅಭ್ರಮ ಗೊತ್ತಾಯ್ತಾ, ಭ್ರಮ ಅಭ್ರಮ ಇದು ಹಾಗಲ್ಲ, ಅಭ್ರ ಪದನೇ ಅಭ್ರ ಗೊತ್ತಾಯ್ತಾ, ಅಭ್ರ ಅಂದ್ರೆ ಮೇಘ, ವಿ ಅಭ್ರ ವ್ಯಭ್ರ, ವಿ ಅಂದ್ರೆ ವಿಗತ ಅಂತ ಅರ್ಥ, ವಿಗತ ಅಭ್ರ ಮೇಘವಿಲ್ಲದೇನೆ ಸಚ್ಚಾಂಬು ಋಷಿತಾನಿಲಾ ಅಭವತ್. ಹೌದು ಆನಂದ ತ್ರಿಕಾರಿಂದ ಅದಕ್ಕೆ ಯಾವಾಗಲೂ ಇರೋದೇನೆ ಲೋಕಕ್ಕೆ ತೋರಿಸ್ತೆ ಅಂತ ಅಷ್ಟೇ ಅರ್ಥ. ಉದೋಕ್ತಿರಸ್ಯ ಲೌಕಿಕಿ ಅಂತ ಹೇಳಿದ್ದ, ಲೌಕಿಕತೆ ಸಾಮಾನ್ಯ ಊಟ ಆಯ್ತು, ತೃಪ್ತಿ ಆಯಿತು, ಆನಂದ ಆಯಿತು, ಮನುಷ್ಯನ ಸ್ವಭಾವ. ಯಾವುದೇ ಒಂದು ಒಳ್ಳೆ ಕೆಲಸ ನಡೆದ ಮನುಷ್ಯ ಏನು ಮಾಡ್ತಾನೆ, ಸಂತೋಷ ಪಡ್ತಾನೆ. ಅದನ್ನು ದೇವರು ಹೇಳೋ ಉದ್ದೇಶ ನಮಗೆ ಅರ್ಥವಾಗಲಿಕ್ಕೆ ಬರುತ್ತೋ, ದೇವರಿಗೆ ಮಾತ್ರ ಆನಂದ ಹೇಗಿದೆ, ಕಾಳಿಯ ಸರ್ಪ ಹಿಡಿದಾಗಲೂ ಏನಿದೆ ಪರಮಾತ್ಮನಿಗೆ ಅಷ್ಟೇ ಆನಂದೋದ್ರೇಕ. ಯಾಕೆಂದರೆ ಯಾವುದೇ ಅವ್ರ ಬಂಧನ ಇದ್ದಿರ್ತಾನೆ ಆತನಿಗೆ, ಯಾವುದು ಇಲ್ಲವೇ ಇಲ್ಲ. ಆ ಲೋಕದಲ್ಲಿ ಒಮ್ಮೆ ಹೇಳಬೇಕಲ್ಲ ಈ ರೀತಿ ಭಾಳ ಆನಂದ ಪಟ್ಟ, ಅದು ಲೋಕದಲ್ಲಿ ಹೇಳದೆ ಹೊತ್ತು ಮತ್ತೇನೂ ಇಲ್ಲ. ವ್ಯಭ್ರ ಏನ ಪ್ರಾವೃಟ್ ಅಂತ ಹೇಳಿದರೆ ಮಳೆಗಾಲ ಜಾತಿ ವರ್ಷ ಋತು, ಪ್ರಾವೃಟ್ ಅಂದರೆ ಪ್ರಕರ್ಷೇಣ ಎಲ್ಲ ರೀತಿಯಲ್ಲೂ ಕೂಡ ಸುರಿಸೋದ್ರಿಂದ ನೀರನ್ನು ಹೆಸರು ಬಂದಿದೆ ಅಷ್ಟೇ. ನಾರದ್ರು ಹೇಳಿದ್ರಲ್ಲ ಹಿಂದೆ ಪ್ರಾವೃಟ್ ಕಾಲದೊಳಗೆ ಮಳೆಗಾಲದೊಳಗೆ ಈ ರೀತಿ ಸಂಚಾರ ಮಾಡ್ತಾ ಇದ್ದಾಗ ಚಾತುರ್ಮಾಸ ಕೂತರು ಅಂತ ಹೇಳ್ಬೇಕಾದ್ರೆ ಬಂದಿದೆ ಪದ. ಸ್ವಚ್ಛಾಂಬು ಕೃಷಿತ ಅನಿಲ, ಸ್ವಚ್ಛವಾದ ಅಂಬು ನೀರು ಕೂಡ ಹೇಗಿರುತ್ತಾಗ, ಸ್ವಚ್ಛಾಂಬು ನಿರ್ಮಲವಾದ ನೀರು. ಈ ಮಳೆಗಾಲದ ನೀರು ಹೇಗಿರುತ್ತೆ, ಅದಕ್ಕೆ ನದಿಗಳು ರಜಸ್ವಲಿ ಅಂತ ಕರೀತಾರೆ. ರಜಸ್ ಅಂದ್ರೆ ಏನು, ಧೂಳು ಮಣ್ಣು ಎಲ್ಲ ಹೊಂಡ ನೀರು ಅಂತಾರಲ್ಲ, ಹಾಗೆ ಹೊಂಡ ನೀರು ಇರೋದ್ರಿಂದ ಸ್ವಚ್ಛ ಇರೋದಿಲ್ಲ. ಅದಕ್ಕೆ ಮಹಾನದಿಗಳನ್ನು ಬಿಟ್ಟರೆ ಬೇರೆ ನದಿಗೆ ಸ್ನಾನ ಮಾಡಬಾರ್ದು, ಮಳೆಗಾಲದಲ್ಲಿ ಬೇರೆ ನದಿಗಳು ಸ್ನಾನ ಮಾಡಬಾರ್ದು. ಯಾಕೆ, ಕೊಳಕಾಗುತ್ತೆ ಅಷ್ಟೇ, ಕೊಳಕಾಗುತ್ತೆ, ಮೈಯೆಲ್ಲ ಸ್ವಚ್ಛ ಆಗೋದೇ ಇಲ್ಲ. ಆದರೆ ವಿನಾಯಿತಿ, ಗ್ರಹಣ ಇತ್ಯಾದಿ ಬಂದಾಗ ಮಾಡಲೇಬೇಕು ಅಂತ ಹೇಳ್ತಾರೆ. ಗ್ರಹಣ ಇತ್ಯಾದಿ ಬಂದಾಗ ಯಾವೇ ಹರಿ ನದಿ ಇದ್ರೂ ಕೂಡ ದೋಷ ಇಲ್ಲ ಅದಕ್ಕೆ. ಮಹಾನದಿಗಳಿಗೆ ದೋಷ ಇಲ್ಲ, ಮಹಾನದಿಗಳಿಗೆ ಯಾವ ದೋಷ ಇಲ್ಲ, ಈ ರಜಸ್ವಲ ದೋಷ ಇಲ್ಲ ಅಂದರೆ ಅವಕ್ಕೆ ಯಾವುದೇ ರೀತಿಯಲ್ಲೂ ಕೂಡ ಗಂಗಾ ಸ್ನಾನ ಇದರಲ್ಲಿ ಮಾಡಬಾರ್ದು ಹಾಗೆಲ್ಲ ನಿಯಮಗಳಿಲ್ಲ. ಧಂಡದ್ದು ಯಾವುದೇ ಕಾಲಕ್ಕೂ ಮಾಡಬಹುದು, ಯಾವುದೇ ನದಿಗಳು ಗ್ರಹಣ ಕಾಲದಲ್ಲಿ ಮಾಡಲೇಬಹುದು. ಆದರೆ ಸಾಮಾನ್ಯ ನದಿಗಳಿಗೆ ದೋಷ ಅದು. ಶರತ್ಕಾಲದಲ್ಲಿ ಮಾತ್ರ ಎಲ್ಲ ತಿಳಿಕೂತಿರುತ್ತೆ, ಪಾತ್ರೆ ತಕ್ಷಣ ಹಿಡಿದಿರುತ್ತೆ, ಇದಿರುತ್ತೆ, ಸ್ವಲ್ಪ ಬಿಟ್ಟರೆ ಏನಾಗಿರುತ್ತೆ, ಸಾಯಂಕಾಲದ ಹೊತ್ತಿಗೆ ಬೆಳಗಿನ ಹೊತ್ತಿಗೆ ಸ್ವಚ್ಛವಾಗಿರುತ್ತೆ. ಶರತ್ಕಾಲದ ನೀರು ಅದು ಮೇಲೆ ಕೂಡ ಆಕಾಶ, ಕೆಳಗು ಆಕಾಶ ಕಂಡ ಕಾಣುತ್ತೆ. ಸರೋವರಗಳೆಲ್ಲ ಆಕಾಶ ಮೇಲಿದೆ ಕೆಳಗೆ ಬಷ್ಟು ದೊಡ್ಡ ವಿಶಾಲ ಸರೋವರ ಆಗಿಬಿಟ್ರೆ ದಿಕ್ಕು ತಪ್ಪು ಅಷ್ಟು ಕ್ಲೀನಾಗಿರುತ್ತೆ. ಅದಕ್ಕೆ ಅದಕ್ಕಿದ ಸಂಬಂಧ ಇಲ್ಲ, ಅದಕ್ಕೆ ಆ ಸಂಬಂಧನೇ ಇಲ್ಲ. ಕಾಶ್ಚ ಸೋಧೋ ಭರಶ್ರಮಾಹ, ಮುಂದೇನಾಗಿದೆ, ವ್ಯಭ್ರಾಹ ಸ್ವಚ್ಛಾಂಬು ಕೃಷಿತ ಅನಿಲ, ಜೊತೆಗೆ ಸ್ವಚ್ಛಾಂಬು ಕೃಷಿತ, ಸ್ವಚ್ಛಾಂಬು ಕೃಷಿತ ಅನಿಲೋ ಯಶಾಸ. ಸ್ವಚ್ಛವಾದ ನೀರಿನ ಮೇಲೆ ಗಾಳಿ ಬಂದಾಗ ಏನಾಗ್ತಿತ್ತು, ಪ್ಲುಷಃ ವಿಪ್ಲುಷಃ ಅಸ್ಯ ಸಂಜಾತಃ. ನೀರು ಸ್ವಚ್ಛವಾದ ನೀರು ಗಾಳಿ ಹಾರಿ ಬಂದಾಗ ಏನಾಗ್ತಿತ್ತು, ಮತ್ತು ತಂಪಾದ ವಾತಾವರಣ ಉಂಟಾಗ್ತಿತ್ತು. ಆ ರೀತಿಯಲ್ಲಿ ವ್ಯಭ್ರಾಹ ಸ್ವಚ್ಛಾಂಬು ಕೃಷಿತಾನಿಲ ಶರತ್ ಸಮಭವ. ಅದೆಲ್ಲ ಯಾವುದಕ್ಕೆ ವಿಶೇಷಣಗಳಿವೆಲ್ಲ ಕೂಡ ಶರತ್ತಿಗೆ. ವ್ಯಭ್ರಾ ಶರತ್, ಸ್ವಚ್ಛಾಂಬು ಕೃಷಿತ ನಿಲ ಶರತ್, ಅದು ಬಂತು. ಶಾರದ್ಯ ನೀರಜೋತ್ಪತ್ಯ ನೀರಾಣಿ ಪ್ರಕೃತಿ ಮುಂಗೆಯು ಭ್ರಷ್ಟಾನಾವಿವಚೇತಾಂಸಿ ಪುನರ್ಯೋಗ ನಿಷೇವಯ. ಶಾರದ್ಯ ನೀರಜೋತ್ಪತ್ಯ ನೀರಾಣಿ ಪ್ರಕೃತಿ ಯಯು ಭ್ರಷ್ಟಾನಾಮಿವ ಚೇತಾಂಸಿ ಪುನರ್ಯೋಗ ನಿಷೇವಯ. ಮತ್ತೊಂದು ದೃಷ್ಟಾಂತ ಕೊಟ್ಟು ಹೇಳ್ತಾರೆ. ಶಾರದ್ಯ ಅದೇ ಶಾರದ, ಶಾರದ್ಯ ಅದೇ ಶರತ್ಕಾಲದ ಅಂತ ಅರ್ಥ. ಶರತ್ ಸಾಗರ ಸಂಬಂಧಿಯಾದ ನೀರಜೋತ್ಪತ್ಯ, ನೀರಜ ಅಂದ್ರೇನು, ನೀರಜ ಜಲಜ, ನೀರ ಅಂದ್ರೆ ಸಂಸ್ಕೃತ ಪದ ಮತ್ತೆ ನೀರ ಸಂಸ್ಕೃತ ಪದ. ನೀರಜ ಅಂತ ಹೇಳಿದ್ರೆ ಜಲಜ, ಜಲಜ ಅಂತ ಹೇಳಿದ್ರೆ ಜಲದಲ್ಲಿ ನೀರಿನಲ್ಲಿ ಬೆಳೀತಕ್ಕಂತಹ ಕಮಲ ಮೊದಲಾದವುಗಳ ಅಂತ ತಗೋಬೇಕು. ಪದ್ಮಾದೀನಾಂ ಉತ್ಪತ್ಯ, ಆ ಕಾಲದಲ್ಲಿ ಎಲ್ಲ ಕಮಲಗಳ ಅರಳಿಬಿಟ್ಟು ವಿಶೇಷವಾಗಿ ಪ್ರಕೃತಿ ಯೇಯು ಸ್ವಚ್ಛತಾಂ ಯೇಯು, ಸ್ವಚ್ಛವಾಗಿ ಆಗಿರಬೇಕಲ್ಲ ಆ ರೀತಿಯಾಗಿ ಅಂದರೆ ಶರತ್ಕಾಲದಲ್ಲಿ ಅರಳತಕ್ಕಂತಹ ಕಮಲ ಮೊದಲಾದವುಗಳ ಒಂದು ಅರಳುವಿಕೆಯಿಂದಾಗಿ ಎಲ್ಲ ಕಡೆ ಕೂಡ ಸಹಜವಾದಂಥ ಒಂದು ವಾತಾವರಣ ಮೂಡಿತು. ಹೇಗೆ, ಭ್ರಷ್ಟಾನಾಮಿವ ಚೇತಾಂಸಿ ಪುನರ್ಯೋಗ ನಿಷೇವಯ. ಮನಸ್ಸು ಒಂಥರ ಗೊಂದಲಕ್ಕೊಳಗಾಗಿದ್ದ ಮನಸ್ಸು ಯೋಗಾಭ್ಯಾಸ ಮಾಡಿದ ಸರಿ ಹೋಗಬೇಕಲ್ಲ ಹಾಗೆ ಅಂತೇಳಿ ಭ್ರಷ್ಟವಾಗಿರ್ತಕ್ಕಂಥ ಮನ ಐಲೋಕ್ ಶುರುವಾಗಿದ್ದಾರೆ ಟ್ರೆಂಡ್. ಧ್ಯಾನ ಮಾಡಿ ಅಂತ ಹೇಳಿಬಿಟ್ಟು, ಧ್ಯಾನ ಮಾಡಿ ಏನಾಗುತ್ತೆ ಟೆನ್ಷನ್, ಧ್ಯಾನ ಮಾಡಿ ಅಂತ ಹೇಳ್ತಾರೆ, ಏನು ಧ್ಯಾನ ಮಾಡೋಕ್ಕೂ ಗೊತ್ತಿಲ್ಲ ಅಷ್ಟೇ. ಕಣ್ಣು ಮುಚ್ಚಿಕೊಂಡು ಅದೇ ಕಾಣ, ಕಣ್ಣು ತೆಗೆದಾಗ ಏನು ಕಾಣುತ್ತೆ, ಕಣ್ಣು ಮುಚ್ಚಿ ಅದೇ ಕಾಣುತ್ತೆ ಅಷ್ಟೇ, ಗೊತ್ತಾನೆ. ಅದು ಧ್ಯಾನ ಅಲ್ಲ, ಕಣ್ಣು ಮುಚ್ಚಿದಾಗ ಕಾಣೋದು ಜಗತ್ತು ಗೊತ್ತಾಯ್ತಾ. ಕಣ್ಣು ತೆಗೆದಾಗ, ಕಣ್ಣು ಮುಚ್ಚಿದಾಗ ಏನಾಗಬೇಕಾಗ, ಶಾಸ್ತ್ರ ಓದಿರ್ತಾರೆ ಅದಕ್ಕೆ ಕಾಣಬೇಕು ಅರ್ಥ. ಕಣ್ಣು ಶಾಸ್ತ್ರ ಓದಿರ್ತಾರೆ, ಕಣ್ಣು ತೆಗೆದಿರ್ತಾರೆ, ಒಂದಕ್ಕೊಂದು ಕ್ಲಾಶ್ ಆಗುತ್ತೆ, ಎರಡು ಚಾನಲ್ ಒಟ್ಟಿಗೆ ಬಂದಾಗ ಆಗುತ್ತೆ ಗೊತ್ತಾಯ್ತಾ. ಕಣ್ಣು ಮುಚ್ಚಿದಾಗ ಏನಾಗ್ಬಿಡುತ್ತೆ, ಕ್ಲಿಯರ್ ಆಗಿ ಒಂದೇ ಚಾನಲ್, ಯಾವುದದು, ದೇವ್ರ ವಿಷಯ ಒಂದೇ ಕಾಣಬೇಕು. ಅದ್ರ ಮತ್ತೇನಾಗಿದೆ, ಧ್ಯಾನದ ಕಾನ್ಸೆಪ್ಟ್ ಇದ್ರೂ ಕೂಡ ಧ್ಯೇಯದ ಕಾನ್ಸೆಪ್ಟ್ ಇಲ್ಲ. ಧ್ಯೇಯನೇ ಇಲ್ಲದೆ ಧ್ಯಾನ ಮಾಡೋದೇನು, ಹೋಗ್ರಿ ಸುಮ್ಮನೆ ಹೋಗ್ರಿ ಅಂತ ಎಲ್ಲಿಗೆ ಹೋಗ್ಬೇಕು, ಅವರು ಗುರಿನೇ ಇಲ್ಲ. ಫಾಸ್ಟಾಗಿ ಹೋಗು ಅಂತ ಹೇಳ್ತಾರೆ ಜೊತೆಗೆ, ಅದು ಬೇರೆ ಫಾಸ್ಟಾಗಿ ಹೋಗು, ಫಾಸ್ಟಾಗಿ ಯಾವ ಕಡೆ ಹೋಗೋದು, ಐದಾರು ರೋಡ್ಗಳು ಎಲ್ಲಿ ಹೋಗ್ಬೇಕವನ, ಏನು ಕನ್ಫ್ಯೂಸ್ ಆಗಿಬಿಡ್ರಿ ಅವ್ರು ಈ ಥರ ಸಾವಾಸ ಬಿಟ್ಟು ಹೋಗ್ಬಿಡ್ತಾರೆ ಡ್ರೈವರ್ ಹುಚ್ಚಿದ್ದ ಕಾಣಿಸ್ತದೆ ಇವನು ಅಂತೇಳಿ. ಬಟ್ ಏನೇ ಗುರಿ ಹೇಳಬೇಕು, ಗುರಿ ಹೇಳಿ ಹೋಗು ಅಂತ ಹೇಳಿದ್ರೆ ಸರಿ. ಇವತ್ತೇನು ಧ್ಯಾನದ ಕಾನ್ಸೆಪ್ಟ್ ಇದೆ, ಅವ್ರೇನು ಹೇಳ್ತಾರೆ ಕೊನೆಗೆ ನಿಮ್ಮದನ್ನು ಧ್ಯಾನ ಮಾಡಿ ಅಂತ ಹೇಳ್ಬಿಡ್ತಾರೆ. ಅರ್ಥ ಏನು ಅದಕ್ಕೆ, ತೋಚಿದ್ರೆ ಬರೀ ಅಂದ್ರೆ ಪಾಸ್ ಆಗಿಬಿಡ್ತಾನ, ಏನು ಬರೀಬೇಕು ಅವನು ಯಾವಾಗಲೂ ಒಂದು ಟೆಕ್ಸ್ಟನ್ನು ರಿಲೆವೆಂಟ್ ಆಗಿದ್ದು ಬರೆದ್ರೆ ಮಾತ್ರ ಹಾಗೆ ಪಾಸ್ ಆಗ್ತಾನೋ, ಅದು ಅದೇ ರೀತಿಯಲ್ಲಿ ಗುರಿ ಇರಬೇಕು, ಗುರಿ ಸಾಧಿಸ್ಬೇಕು. ಅದನ್ನೇ ಧ್ಯಾನ ಸಂಚಿಂತೆ ಭಗವತ ಶರಣ ಅರವಿಂದಂ ಇತ್ಯಾದಿಯಾಗಿ ಧ್ಯಾನ ಮಾಡಿದಾಗ ಗೊಂದಲಗೊಂಡ ಮನಸ್ಸು ಏನಾಗುತ್ತೆ, ಶಾಂತ. ಧ್ಯಾನದ ಪರ್ಪಸ್ ಅದು, ಧ್ಯಾನ ಪ್ರವಚನಾಭ್ಯಾಂಚ ಯಥಾಯೋಗ್ಯ ಉಪಾಸನ. ಕದಾಚಾರಪುರದಲ್ಲಿ ಹೇಳ್ತಾರೆ, ಧ್ಯಾನ ಪ್ರವಚನಗಳು ಮನುಷ್ಯನಿಗೆ ಏನು ಮಾಡುತ್ತೆ, ಶಾಂತಿಯನ್ನು ತಂದುಕೊಡ್ತಕ್ಕಂಥ ಶ್ರೇಷ್ಠ ಸಾಧನಗಳು. ಪುನರ್ಯೋಗ ನಿಷೇವ ಯಾ ಹೇಳ್ತಾರೆ ಪ್ರಶ್ನೆ, ಹಾ ಏನು ಜಾಲಿ ಜೋಡಿಸಿದ್ರೆ ಅಷ್ಟೇ ನಿರ್ಗುಣ ಹೇಗಾಗುತ್ತೆ ಜಾಲೆ ಅಲ್ಲಿ ನಿರ್ಗುಣ ಅಂತ ಹೇಳಿದ ಮೇಲೆ ತೋರಿಸ್ಬಾರದು ಏನು ನೀವಾಗ ಅಲ್ಲಿ ಇರಲಿ, ಏನೇ ತೋರಿಸಿದ್ರು ಕೂಡ ನಿರ್ಗುಣ ಆಗಲಿಲ್ಲ ಹೇಳಿದ್ದಿಲ್ಲ ಏನು ದೊಡ್ಡ ಶೂನ್ಯ ಕೆಲವು ಏನು ಮಾಡಿ ಎಕ್ಸಿಬಿಷನ್ ಇಟ್ಟಿರ್ತಾರೆ ಎಲ್ಲ ಕೂಡ ಇಟ್ಬಿಟ್ಟು ದೊಡ್ಡ ಸರ್ಕಲ್ ಹಾಕ್ಬಿಟ್ಟಿರ್ತಾರೆ. ಇದು ಇದು ನೋಡ್ರಿ ನಿರ್ಗುಣ ಬ್ರಹ್ಮ ಅಂತ ಕರೀತಾರೆ, ಗೊತ್ತಾಯ್ತು. ಇದು ನಿರ್ಗುಣ ಹೇಗಾಗ್ತದೆ, ಏನು ಸರ್ಕಲ್ ಎಲ್ಲ ಇದೆಯಲ್ಲ ಅದಕ್ಕೀಗ, ಸರ್ಕಲ್ ಇದೆ ಬೆಳಕಿದೆ ಎಲ್ಲ ಇದೆಯಲ್ಲ, ನಿರ್ಗುಣ ಆದ್ಮೇಲೆ ಏನು ಮಾಡಬಾರ್ದು ನೀವು, ಅದನ್ನ ಎಕ್ಸ್ಪ್ಲೇನ್ ಮಾಡಕ್ಕೆ ಹೋಗ್ಬಾರ್ದು. ಎಕ್ಸ್ಪ್ಲೇನ್ ಮಾಡಕ್ಕೆ ಹೋದ್ಮೇಲೆ ಸೊನ್ನೆ ಶೂನ್ಯ ಆಯ್ತು ಅಷ್ಟೇ. ಆರ್ಥ ನಿರ್ಗುಣದ ಶಬ್ದ ಶಾಸ್ತ್ರ ಹೇಳಿಯೇ ಇಲ್ಲ. ಇವ್ರು ಏನು ಮಾಡ್ತಾರೆ, ಅಪಾರ್ಥ ಮಾಡ್ಕೊಂಡು ಅದನ್ನು ಕನ್ವಿನ್ಸ್ ಮಾಡೋಕ್ಕೆ ಏನೇನೋ ಪ್ರಯತ್ನ ಪಡ್ತಾರೆ, ತಪ್ಪು. ನೀವು ಇವೇನು ಮಾಡ್ತಾರೆ, ಚಂಕಚಕ್ರ ತೋರಿಸ್ಬಿಟ್ರೆ ನೋಡಿದ್ರೆ ಸಗುಣ ಉಪಾಸನೆ ಮಾಡ್ತಾರೆ ಅಂತ ಹೇಳ್ತಾರೆ. ಆಕಾರ ಕೊಟ್ಟು ಸದೃಗುಣ ಅಂತ ಕರೆಯೋದಾದ್ರೆ ಅದು ಆಕಾರ ತಾನೆ, ಶೂನ್ಯಾಕಾರ. ಶೂನ್ಯಾಕಾರವನ್ನು ಚಿಂತನೆ ಮಾಡೋದಕ್ಕಿಂತ ಈ ಆಕಾರ ಚಿಂತನೆ ಒಳ್ಳೇದಲ್ವಾ ಅಂದರೆ ಅವ್ರಿಗೆ ಅರ್ಥ ಆಗಲಿಲ್ಲ. ನಿರ್ಗುಣ ಅಂತ ಸಾಧಿಸಬೇಕು, ಪ್ರಶ್ನೆ ಕೇಳಿಕೊಂಡು ಬಾಯಿ ತಕ್ಕಂಡು ನೋಡ್ತಾನೆ ಇರ್ತಾರೆ, ಕೇಳ್ಬೋದು ಅವರು. ಅಂದರೆ ನಿರ್ಗುಣ ಅಂತೀರಿ, ಹೇಗೆ ಚಿತ್ರ ಬರ ತೋರಿಸಿರಿ ಅಂತ ಕೇಳಿದರೆ ಬಾಯ್ಬಿಟ್ಟು ಹೋಗುತ್ತೆ ಸರ್, ಎಕ್ಸಿಬಿಷನ್ ಗೊತ್ತು ಹಾಗೆ ಆಯಿತು, ಕೇಳಿದಷ್ಟೇ ತೊಗೊಬಿಟ್ರೆ ಆ ಕಡೆಗೆ ಅವರು ಯಾಕೆ ಅವರಿಗೆ ಹೋಗ್ತಾರೆ, ಬೇಕಾರಿ ಕಡೆ ಹೇಳಿರ್ತಾರೆ ಪಾಪ ಅವರಿಗೆಲ್ಲ, ಹೇಳಿದ್ರೆ ಇಷ್ಟು ಹೇಳು ಅಂತೇಳಿ ಇವೇ ಕೇಳಿದ ತಕ್ಷಣ ಹೊರಟೋಯ್ತು. ತಾತ್ಪರ್ಯ ಇಷ್ಟು ಯೋಚನೆ ಮಾಡಿದ್ರು ಕೂಡ ಅವ್ರಿಗೆ ಉತ್ತರ ಕೊಡೋದು ಭಾರಿ ಕಷ್ಟ ಆಗುತ್ತೆ. ಅದಕ್ಕೆ ಹೇಳಿತ್ತು, ವಿವೇಕಿಗಳಿಗೆ ಯಾವುದು ಇಳಿಸೋದಿಲ್ಲ. ನಮೇ ಗುರೋರ ಪ್ಯಪರಕ್ಷತಾಂ ಗತ ಅಪರೋಕ್ಷತಾಂ ಗತ. ಈ ವಿಷಯ ಈ ಮಾಯಾವಾದ ಅನ್ನೋದು ನನಗಾಗಲಿ ನನ್ನ ಗುರುಗಳಲ್ಲಿ ಯಾರಿಗೂ ಕೂಡ ಸಾಕ್ಷಾತ್ಕಾರ ಆಗಿಲ್ಲ, ಆಗೋದೇ ಇಲ್ಲ. ಅದರಿಂದಾಗಿ ತಥೋ ಭುಜ ಮುಕುಂದಂ ಭಜ ಸಂವಿದೇ ಮುದ, ದೇವರ ಆರಾಧನೆ ಮಾಡಿ ಅಂತೇಳಿ ಅಚ್ಯುತ ಪ್ರೇಷರ ಗುರುಗಳು ಏನು ಮಾಡಿರ್ತಾರೆ, ಅಂತ್ಯಕಾಲಕ್ಕೆ ಸಂದೇಶ ಕೊಟ್ಟಿರ್ತಾರೆ. ಅದೆಂದು ಕೂಡ ಆಗಲಿಲ್ಲ ಹೋಗಲಿಲ್ಲ ಅಂತ ವಿಚಾರ, ಅದನ್ನು ತಗೊಳ್ಬಾರ್ದು. ಎಂಥ ಯೋಗ ಅದು, ಭ್ರಷ್ಟಾನಾಮಿವ ಚೇತಾಂಸಿ ಪುನರ್ಯೋಗ ನಿಷೇವಯ, ಪುನರ್ಯೋಗ ನಿಷೇವಯ ಯೋಗಾಭ್ಯಾಸೇನ, ಅಭ್ಯಾಸ ಏನೋ ತಕ್ಕಂತೆಯ ವೈರಾಗ್ಯಣತೆ ಗೃಹ್ಯತೆ ಹೇಳ್ತಾರಲ್ಲ ಹಾಗೆ. ಯಾವಾಗಲೂ ಕೂಡ ಧ್ಯಾನ ಮಾಡಿ ಅಂತ ಹೇಳೋದಕ್ಕಿಂತ ಮುಂಚೆ ಧ್ಯೇಯದ ಸ್ವರೂಪನ ಸ್ಪಷ್ಟ ಹೇಳಬೇಕು. ಧ್ಯೇಯದ ಪರಿಕಲ್ಪನೆ ಇಲ್ಲದೆ ಹೋದಾಗ ಧ್ಯಾನ ಅಂಬೋದು ಏನಾಗುತ್ತೆ ಅಂತ ಆಭಾಸ ಆಗುತ್ತೆ. ಎಷ್ಟೋ ಸಲ ಆಭಾಸ ಆಗೋದಷ್ಟೇ ಅಲ್ಲ, ಮನುಷ್ಯ ಹುಚ್ಚಾಗ್ಬಿಡ್ತಾರೆ ಗೊತ್ತಾಯ್ತಾ, ಡಿಸ್ಟರ್ಬ್ ಆಗಿಬಿಡ್ತಾರೆ. ಹೊರಗೆ ನೋಡಿದರೆ ಈ ಥರ, ಒಳಗೆ ನೋಡಿದರೆ ಆ ಥರ, ಕೊನೆಗೆ ಏನಾಗ್ತಾನೆ ಅವ್ರು ಕನ್ಫ್ಯೂಷನ್. ಹಿಂದೆ ಹೇಳಿದ್ದೇನೆ, ಯಾರೋ ಪಿ ಎಚ್ ಡಿ ಮಾಡ್ತೀವಿ ಅಂತ ಹೇಳಿಬಿಟ್ಟು ಯಾವುದೋ ಫಿಲಾಸಫಿ ಓದಿಬಿಟ್ಟು ಪಿ ಎಚ್ ಡಿ ಮಾಡೋದ್ರೆ ತಲೆ ಕೆಟ್ಟೋಗಿತ್ತು ಹೆಚ್ಚು ಕಡೆ ಹೇಳಿದ್ದಿಲ್ಲ. ಯಾಕೆ ಗೊಂದಲ ಕನ್ಫ್ಯೂಷನ್ ಅಂದರೆ ಆ ರೀತಿ ಮಾನಸಿಕ ಗೊಂದಲ ಹೊರಗಿನ ಗೊಂದಲಕ್ಕಿಂತ ಹೆಚ್ಚು ಡೇಂಜರಸ್. ಧ್ಯಾನ ಮಾಡೋ ಸ್ಟೇಜ್ ಅಂಬುದು ಯಾವ ಆಚಾರ ಹೇಳ್ತಾನೆ, ಅಗ್ನಿಶ್ಚ ಶ್ರವಣಂ ಶ್ರೇಷ್ಠ. ಮತ್ತು ಯಾವಾಗಲೂ ಕೂಡ ತಿಳುವಳಿಕೆ ಇದ್ದವ್ರು ಫಟ್ ಧ್ಯಾನ ಮಾಡೋಕೆ ಹೋಗ್ಬಾರ್ದು, ಏನು ಮಾಡಬೇಕು ಅವನು, ಶ್ರವಣ ಮಾಡೋದು. ಅವ್ರು ಶ್ರವಣ ಮಾಡಿದವನು ಏನು ಮಾಡಬೇಕು, ಮನನ ಮಾಡಬೇಕು, ಆಮೇಲೆ ಧ್ಯಾನ ಮಾಡಬೇಕು. ಇವ್ರು ಏಕದಮ್ ಧ್ಯಾನ ಶುರು ಮಾಡಿಬಿಟ್ರೆ ಏನರ್ಥ ಅದಕ್ಕೆ, ಗೊತ್ತು. ಇದಕ್ಕಿಂತ ಕೊಟ್ಟು ಡೌನಲ್ಲಿ ಬೈಕಲ್ಲಿ ಕೂಡ ರೈಟ್ ಅಂದಾಗ ಬಿಡುತ್ತಾರೆ, ಬಿರುಗೋಗ್ಬೇಕು ಅವ್ರು, ಕಂಟ್ರೋಲೇ ಇರೋದಿಲ್ಲ ಅವ್ರು, ಯಾವ ಕಂಟ್ರೋಲ್ ಇರೋದು. ಆದರೆ ಎಲ್ಲ ಕೆಲವು ಶಾಸ್ತ್ರದ ಪದಗಳು ಕರೆಕ್ಟಾಗಿ ಉಪಯೋಗಿಸ್ತಾರೆ. ಧ್ಯಾನ ಮಾಡೋ ಧ್ಯಾನ ಮಾಡೋದಕ್ಕೆ ಅರ್ಥನೇ ಇಲ್ಲ. ಪುನರ್ಯೋಗ ನಿಷೇವಯ ವ್ಯೋಮ್ನಃ ಅಬ್ಧಂ ಅಭ್ರಶಾವಲ್ಯಂ ಭುವಃ ಪಂಕಮಪಾಮ್ನಲಂ ಶರಜ್ಜಹಾರ ಆಶ್ರಮಿಣಾಂ ಕೃಷ್ಣಭಕ್ತಿರ್ಯಥಾಶುಭಂ. ಇಷ್ಟೊತ್ತು ಕೂಡ ವರ್ಷಕಾಲ ವರ್ಣನೆ ಮಾಡಬೇಕಾದ್ರೆ ಅನೇಕ ದೃಷ್ಟಾಂತಗಳನ್ನು ಹೇಳ್ತಾ ಬಂದಿದ್ದೆ, ಈಗ ಶರತ್ ಋತುಗೂ ಹಾಗೆ ಮಾಡ್ತಿದ್ದೆ. ಏನೇನಾಯಿತು ಅನ್ನೋದನ್ನು ಹೇಳ್ತಾ, ವ್ಯೋಮ್ನಃ ಅಬ್ಧಂ ಅಭ್ರಶಾವಲ್ಯಂ ಭುವಃ ಪಂಕಂ ಅಪಾಂ ಮಲಂ ಶರತ್ ಜಹಾರ ಆಶ್ರಮಿಣಾಂ ಕೃಷ್ಣಭಕ್ತಿ ಯಥಾ ಅಶುಭಂ. ವ್ಯೋಮ್ನಃ ಅಬ್ಧಂ ಅಭ್ರಶಾವಲ್ಯಂ ಭುವಃ ಪಂಕಂ ಅಪಾಂ ಮಲಂ. ಶರತ್ ಋತು ಏನೇನು ಮಾಡ್ತೀವಿ ಅಂದರೆ, ಮೊದಲನೇದಾಗಿ ಅಭ್ರಂ ಅಬ್ಧಂ ಅಥಿಭ್ಯೋ ಅಪಹಾದದಾತೀತಿ ತತ್, ಅಬ್ಧ ಅಂದರೂ ಮೇಘನೆ, ಅಬ್ಧ ಜಲದ, ಅಬ್ಧ ಜಲದ, ಅಭ್ರ ಅಬ್ಧ ಮೇ ಆಕಾಶಗಳು ಏನಿಲ್ದಾಗಾಯಿತು, ಮೇಘಗಳಿಲ್ದಾಗಾಯಿತು. ವ್ಯೋಮ್ನಃ ಅಬ್ಧಂ ಅಭ್ರಶಾಬಲ್ಯಂ ಭುವಃ ಅಭ್ರಶಾಬಲ್ಯಂ ಭ್ರುವಃ. ಭೂಮಿಗೆ ಏನಾಗ್ತಿತ್ತು, ಮೋಡಗಳಿಂದಾಗಿ ಒಂದು ರೀತಿಯಾದ ಡಲ್ ವಾತಾವರಣ ಬರ್ತಿತ್ತು, ಅದು ಹೊರಟೋಗ್ಬಿಡ್ತು. ಯಾವುದರಿಂದ, ಶರತ್ಕಾಲ ಬಂದಿದ್ದರಿಂದ ಅದು ಹೊರಟೋಯ್ತು. ಬೇಗ ವರ್ಷಾಕಾಲೋ ವಿರತ ಇತ್ಯರ್ಥ. ಆಪೋ ಯಸ್ಮಾತಿತ್ಯಭ್ರಂ ತನ್ನಿಮಿತ್ತಂ ಶಾಬಲ್ಯಂ ಚಿತ್ರತ ಭುವಃ ಪಂಕಂ ನ ಭ್ರಶ್ಯಂತಿ ಆಪಃ ಯಸ್ಮಾದಿತಿ ಅಭ್ರಂ. ಏನು ಬಂದು ಹೇಳ್ತಾರೆ, ನೀರಿನಿಂದ ನೀರು ಕೆಳಗೆ ಬೆಳೆದಿರತಕ್ಕಂಥ ಮೇಘಗಳೆಲ್ಲ ಕೂಡ ಅಭ್ರ ನೀರು ಹೊತ್ತಿರೋ ಮೇಘಗಳು ಅಂತ ಅರ್ಥ. ತನ್ನ ನಿಮಿತ್ತಂ ಶಾಬಲ್ಯಂ ಚಿತ್ರತಾಂ ಭುವಃ ಅದೆಲ್ಲ ಹೊರಟೋಯ್ತು. ಆಮೇಲೆ ಪಂಕಂ ಅಂತಹ ಮಲಂ ಅಪಾಂ ಪಂಕಂ ನೀರೊಳಗೆ ಕೆಸರಿಲ್ಲದಂತೆ ಆಗಿಬಿಡ್ತು, ನೀರೊಳಗೆ ಕೆಸರೆಲ್ಲ ಸೆಟ್ಲ್ ಆಗೋಯ್ತು. ಆಮೇಲೆ ಶರಜ್ಜಹಾರ ಆಶ್ರಮೀಣಾಂ ಕೃಷ್ಣ ಭಕ್ತಿರ್ ಯಥಾಶುಭಂ ಆಶ್ರಮೀಣಾಂ ಮಲಂ, ಈ ಆಶ್ರಮಗಳಿಗೇನು ಮಲ ಇತ್ತಲ್ಲ ದೋಷ ಅದನ್ನು ಪರಿಹಾರ ಮಾಡಿಬಿಡುತ್ತೆ. ಹೇಗೆ ಅಂತ ಕೇಳಿದರೆ ಕೃಷ್ಣ ಭಕ್ತಿ ಯಥಾ ಅಶುಭಂ, ಕೃಷ್ಣ ಭಕ್ತಿ ಬರ್ತಿರ್ಲಿಕ್ಕೇನೆ ಅಶುಭವೆಲ್ಲ ಹೇಗೆ ಪರಿಹಾರ ಆಗಿಬಿಡಬೇಕೋ, ಶರತ್ಕಾಲ ಬರ್ತಿರ್ಲಿಕ್ಕೆ ಟೋಟಲ್ ಚೇಂಜ್, ಆಕಾಶದಲ್ಲಿ ಚೇಂಜು, ನೀರಿನಲ್ಲಿ ಚೇಂಜು, ವಾತಾವರಣದಲ್ಲಿ ಬದಲಾವಣೆ, ಎಲ್ಲ ಚೇಂಜ್ ಆಗುತ್ತೆ. ಮೋಡ ತುಂಬಿರುತ್ತೆ, ಸೂರ್ಯ ಬಂದ್ಬಿಡ್ತಾರೆ, ಎಷ್ಟು ವಾತಾವರಣ ಚೇಂಜ್ ಸಡನ್ನಾಗಿ ಹೇಗೆ ಚೇಂಜ್ ಆಗುತ್ತಲ್ಲ ಆ ಥರ ಬದಲಾವಣೆ ಆಯಿತು. ಇದರ ಋತು ವರ್ಣನೆ ಅಂದರೆ ಹಾಗೆ, ಋತುಗಳ ವರ್ಣನೆಗಳಲ್ಲಿ ಋತು ಏನು ತೋರಿಸುತ್ತೆ, ಸಾಮಾನ್ಯವಾಗಿ ಪರಿಸರದಲ್ಲಿ ಆಗುವ ಬದಲಾವಣೆಗಳು ಋತುಗಳ ಕಾರಣ ಗೊತ್ತಾನೆ. ಪರಿಸರದ ಬದಲಾವಣೆ ಹೇಳದೆ ಹೋಗಿಬಿಟ್ರೆ ಋತುಗಳಿಗೆ ಅರ್ಥನೇ ಇರೋದು. ಆದ್ದರಿಂದ ಋತುಗಳ ಪರಿಣಾಮ ಹೇಳ್ತಾ ಅದನ್ನು ಆಧ್ಯಾತ್ಮಿಕವಾಗಿ ಚಿಂತನೆಯ ಕ್ರಮ ಹೇಳ್ತಾ, ಕೃಷ್ಣ ಭಕ್ತಿ ಒಂದು ಬಂದುಬಿಟ್ರೆ ಅಶುಭವೆಲ್ಲ ಹಾಗೆ ಪರಿಮ ಲಾಭಸ್ತೇಷಾಂ ಯಶಸ್ತೇಷಾಂ ಕುತಸ್ತೇಷಾಂ ಪರಾಭವ ನಿತ್ಯೋತ್ಸವ ನಿತ್ಯ ಶ್ರೀಹಿ ನಿತ್ಯ ಮಂಗಲಂ ಅಂತ ಹೇಳ್ತೀವಲ್ಲ, ಯಶಾಮ ಆಯತ ಮಂಗಲಾಯತನೋ ಹರಿಹಿ, ಯಾರ ಹೃದಯದೊಳಗೆ ಪರಮಾತ್ಮ ಇರ್ತಾನೋ ಅವರಿಗೆ ನಿತ್ಯ ಮಂಗಲ, ಅಶುಭಗಳೇ ಇಲ್ಲ ಅಂತ ಹೇಳಿದ ನಿದರ್ಶನ ಇದೆ. ಕೃಷ್ಣ ಭಕ್ತಿ ಯಥಾ ಅಶುಭಂ, ಕೃಷ್ಣನ ಭಕ್ತಿ ಹೇಗೆ ಅಶುಭವನ್ನು ಪರಿಹಾರ ಮಾಡಬೇಕೋ ಆ ರೀತಿಯಲ್ಲಿ ಶರದ್ ಋತು ಅನ್ನೋದು ಈ ವರ್ಷಾಕಾಲದಲ್ಲಿದ್ದ ಕೆಲವು ವರ್ಷಾಕಾಲ ಅಡ್ವಾಂಟೇಜ್ ಬೇಕಾದಷ್ಟಿದೆ, ಜೊತೆ ಕೆಲವೇನಿತ್ತು ಅದರೊಳಗೆ ಕೆಲವೆಲ್ಲ ಬೈನಸ್ ಪಾಯಿಂಟ್ಗಳಿದ್ವು, ನೀರು ಕೆಸರಾಗೋದು ಗೊತ್ತಾಯ್ತಿಲ್ಲ, ಬೆಳಕು ಇಲ್ಲದೆ ಇರೋದು, ಬದಲಾದ ವಾತಾವರಣ ಅದೆಲ್ಲ ಹೊರಟೋಯ್ತು. ಈಗ ಇದರಲ್ಲಿ ಕೆಲವು ಮೈನಸ್ ಪಾಯಿಂಟ್, ಅದರಲ್ಲೂ ಮೈನಸ್ ಪಾಯಿಂಟ್ ಇದೆ ಹೇಳಿತಾ. ಆದರೆ ಶರದ್ ಋತುವಿನ ವಾತಾವರಣ ವರ್ಷ ಋತುವಿನ ಕೆಲವು ಗೊಂದಲಗಳನ್ನು ಪರಿಹಾರ ಮಾಡ್ತು ಅಂತ ಹೇಳೋ ಮೂಲಕವಾಗಿ ಅದರ ಒಳ್ಳೆಯ ಅಂಶ ಯಾವುದು, ಇದರ ಒಳ್ಳೆಯ ಅಂಶ ಯಾವುದು ಎಲ್ಲ ತಗೊಳ್ಬೇಕು. ಕೃಷ್ಣ ಭಕ್ತಿ ಅಪಾಮರಂ ಆನುಷ್ಯಂಚ ಜಹ, ಇದರಿಂದ ತಾತ್ಪರ್ಯ ಏನು ಅಂದರೆ ದೇವರಲ್ಲಿ ಭಕ್ತಿ ಮಾಡಿದರೆ ಆ ಮಂಗಳೆಲ್ಲ ಪರಿಹಾರ ಆಗುತ್ತೆ ಅಂತ. ಮಂಗಲಂ ಭಗವಾನ್ ವಿಷ್ಣು, ಮಂಗಲಂ ವಸುಸೂದನ, ಮಂಗಲಂ ದೇವಕಿ ಪುತ್ರೋ, ಮಂಗಲಂ ಗರುಡಧ್ವಜ, ಸರ್ವಸ್ವಂ ಜಲದಾಹಿತ್ವಾ ವಿರೇಜು ಶುಭ್ರವರ್ಚಸ ಯಥಾ ತ್ಯಕ್ತೈಷಣಾಶ್ಯಾಂತಾಹ ಮುನಯೋ ಮುಕ್ತ ಕಲ್ಮಷಾಹ. ಮತ್ತೊಂದು ದೃಷ್ಟಾಂತ, ಸರ್ವಸ್ವಂ ಜಲದಾಹ ಹಿತ್ವಾ ವಿರೇಜು ಶುಭ್ರವರ್ಚಸ ಯಥಾ ತ್ಯಕ್ತೈಷಣಾಹ ಶಾಂತಾಹ ಮುನಯ ಮುಕ್ತ ಕಲ್ಮಷಾಹ. ಸರ್ವಂ ಸ್ವಂ ಧನರೂಪಂ ಜಲಂ ಶುಭ್ರವರ್ಚಸ ಧವಲವರ್ಣಾಹ ತ್ಯಕ್ತಾಹ, ಮೇಘಗಳೇನು ಮಾಡಿಬಿಟ್ವು, ಸರ್ವಸ್ವಂ ಜಲದಾಹ ಹಿತ್ವ, ಎಲ್ಲ ಕೊಟ್ಬಿಟ್ಟು ನೀರಲ್ಲಿ ಎಲ್ಲ ನೀರು ಕೊಟ್ಬಿಟ್ಟು ನೀರು ಖಾಲಿ. ಈಗ ಆಗೇನಾಯ್ತು, ಅದರಿಂದ ವಿರೇಜುಹು ಶುಭ್ರವರ್ಚಸ, ಆಗ ಬಿಳಿ ಮೇಘ ಕಾಣುತ್ತೆ, ಕರಿ ಮೇಘ ಹೊರಟೋಯ್ತು, ಎಂಥ ಮೇಘ ಬಂತೀಗ, ಒಳ್ಳೆ ಬಿಳಿ ಮೇಘಗಳು, ಬಿಳಿ ಮೋಡ ಒಳ್ಳೆ ಕಾಂತಿಯಿಂದ ಕೂಡಿರುತ್ತೆ. ಹೇಗೆ ಅಂದರೆ ಯಥಾ ಸರ್ವಸ್ವಂ ದತ್ವ, ಎಲ್ಲ ದಾನ ಮಾಡಿಬಿಟ್ರೆ ತ್ಯಕ್ತೈಷಣ, ಒಂದು ಕಡೆ ದಾನ ಮಾಡಿದ ಮತ್ತೆ ಆಸೆ ಇಲ್ಲ, ದಾನ ಮಾಡದ ಆಸೆ ಇಲ್ಲ ಅಂತ. ಮುನಯ ಮುಕ್ತ ಕಲ್ಮಷಾಹ ಶಾಂತಾಹ ಯಥಾ, ಇದ್ದುದನ್ನು ಕೊಟ್ಟು ಏನೂ ಬಯಸ್ದೇನೆ, ಎಲ್ಲ ದೋಷ ಕಳ್ಕೊಂಡ ಮುನಿಗಳು ಹೇಗೆ ಹೊಳಿಬೇಕಲ್ಲ ಹಾಗೆ ಹೊಳಿತಾ ಇದ್ದಾರೆ ಅಂತ ಹೇಳ್ತಾರೆ. ಕಪ್ಪು ಮೋಡದಲ್ಲಿ ಬಿಳಿ ಇಲ್ಲ, ಬಿಳಿ ಮೋಡದಲ್ಲಿ ಬಿಳಿತನ ಬಂತು, ಯಾತಕ್ಕೆ ಅದರಲ್ಲಿ ನೀರೆಲ್ಲ ಹೋಗಿದ್ದಕ್ಕೆ ಏನಾಯ್ತು, ಅದು ಸರ್ವಸ್ವ ಎಲ್ಲ ನೀರು ಹೋಗಿದ್ದಕ್ಕೆ ಬ್ರೈಟಾಗಿಬಿಟ್ಟು. ಯಾರು ಸರ್ವಸ್ವ ದಾನ ಮಾಡ್ತಾರೆ ಮತ್ತು ಆಸೆ ಇದ್ದ ದಾನ ಮಾಡಿದ್ರೆ ಪ್ರಯೋಜನ ಇರುತ್ತೆ, ಕಾವ್ಯಕರ್ಮಕ್ಕೆ ದಾನ ಮಾಡ್ತಾರೆ, ಒಳಗೆ ಏನಿರುತ್ತೆ ಮತ್ತೆ ಆಸೆ ಇರುತ್ತೆ, ಆಸೆ ಇಲ್ಲ ಇರೋದನ್ನು ಕೊಟ್ಬಿಟ್ರು, ಅವಾಗ ಏನಾಯ್ತು, ನಿರ್ಮಲ ಆಗೋಯ್ತು ಮನಸ್ಸು, ಶಾಂತ ಆಗೋಯ್ತು. ಆ ರೀತಿ ಏನೋ ಪಾತ್ರೆ ತೊಳಿಬೇಕಾಗಿತ್ತು, ಅನ್ನ ಉಳ್ಕೊಂಡಿರುತ್ತೆ, ಅದು ಬಿಸಾಡಕ್ಕೆ ಮನಸ್ಸಿಲ್ಲ, ಗೊತ್ತಾಯ್ತು ತಿನ್ನಕ್ಕೆ ಸಾಧ್ಯ ಇಲ್ಲ, ಮುಗಿದೋಗ್ಬಿಟ್ಟು ಓವರ್ಲೋಡ್ ತಿಂದುಬಿಟ್ಟಿದ್ದೇನೆ ಈಗಾಗಲೇ. ಏನು ಮಾಡಬೇಕಾಗ, ಯಾರು ಅಮ್ಮ ತಾಯಿ ಅಂತ ಕೇಳ್ತಾರೆ, ಸದ್ಯ ಬಂದ ಪುಣ್ಯಾತ್ಮ ಅಂತ ಎಲ್ಲ ಹಾಕಿಬಿಟ್ಟು ಜಾಗ್ರಿ ಏನು ತಗೊಳ್ಬಿಟ್ಟು ಅದು ಟೆನ್ಷನ್ ಹೊರಟೋಗ್ಬಿಡ್ತಾರೆ. ಮತ್ತು ಅದಿದವರಿಗೆ ಟೆನ್ಷನ್ ಇತ್ತು ಅವರಿಗೆ, ಇರತಷ್ಟು ಏನಾಯ್ತು ಅಲ್ಲಿಗೆ ಬಿಟ್ಟು, ಅದೇ ಆಸೆ ಅರ್ಥ ಮಾಡ್ಕೊಂಡ್ಬಿಟ್ರೆ ನಮಗೊಂದು ದೊಡ್ಡ ಭಾರ ಕಡಿಮೆ ಆದಾಗ. ಇದು ಹಾಗೇನೆ, ಮನುಷ್ಯನಿಗೆ ಸಂಪತ್ತು ಮೊದಲಾದವುಗಳು ಏನೋ ಭಾರ ವಿನಿಯೋಗ ಮಾಡಿದಾಗ ಏನಾಗ್ಬಿಡುತ್ತೆ, ಅದು ಶಾಂತ ವಾತಾವರಣ ಕೂಡ ಮನುಷ್ಯ ಅದು ಕಟ್ಕೊಂಡು ಹೋಗ್ಬಿಡ್ತಾನಲ್ಲ, ಸತ್ತ ಮೇಲೂ ಸುಖ ಇರೋದಿಲ್ಲ ಅವನಿಗೆ, ಇಲ್ಲಿ ಸುಖ ಅಲ್ಲ, ಅಭಿಮಾನ ಕಾಡ್ತಾ ಇರೋದ್ರಿಂದ ಏನಾಗುತ್ತೆ, ಅದು ಯಾವಾಗಲೂ ಗೋಳಾಡಿಸ್ತಾ ಇರುತ್ತೆ. ಆಮೇಲೆ ಕೂಡಿಟ್ಟನ್ನ ಏನಾಗುತ್ತೆ ಕೊನೆಗೆ, ಅದು ಕಳಿಸೋದು ಆ ಥರ ಏನಾಗುತ್ತೆ, ಕೊಳತು ಹಾಗೆ ಕೊಳೆಯಷ್ಟು ಹಣ ಇಟ್ಕೊಂಡಿದ್ದಾರೆ ಅಂತ ಹೇಳ್ತಾರಲ್ಲ, ಹಾಗೆ ಕೊಳೆಯೋದು ಅಂದರೆ ಕೆಟ್ಟ ಕೆಲಸಕ್ಕೆ ವಿನಿಯೋಗ ಆಗುತ್ತೆ. ಮುಂದಿನವ್ರು ಏನು ಮಾಡ್ತಾರೆ, ಅದನ್ನು ಸಾಮಾನ್ಯ ವಿಶ್ವದ ಮೇಲೆ ಬಿಟ್ಟು ಹಣ ಯಾರು ಮಾಡ್ತಾರೆ, ಜನರಲ್ಲಿ ಏನು ಮಾಡ್ತಾರೆ, ಅದನ್ನು ಕಷ್ಟಪಟ್ಟು ದುಡಿದ ಹಣಕ್ಕೆ ಏನಿರುತ್ತೆ, ಒಂದು ಮಹತ್ವ ಇರುತ್ತೆ. ಅದಾಗಿ ಬಂದರೆ ಏನು ಮಾಡ್ತಾರೆ, ಅಲ್ಲ ಕೆಟ್ಟ ಹಣ ಆದ್ರೆ ದುರುಪಯೋಗ ತಾವು ಹಾಳಾಗ್ತಾರೆ, ಸಮಾಜವನ್ನು ಹಾಳು ಮಾಡ್ತಾರೆ. ಹಿತ್ವ ಇದು ಹಿತ್ವ ಬಿಡೋದು ಅಂತ ಒಂದು ಅರ್ಥ, ಕೊಡೋದು ಅಂತ, ಸರ್ವಸ್ವಂ ಹಿತ್ವ ಎಲ್ಲದನ್ನು ಬಿಟ್ಟು ಕಳ್ಕೊಂಡ್ಬಿಟ್ರು ಆರಾಮಾಗಿ ಕೊಟ್ಟುಬಿಟ್ಟು ಅರಿ ಅಂದರೆ ಬೈದಾಗಬಾರ. ಪಾಪರಾದವರು ಬೇರೆ, ಪಾಪರಾದವ್ರ ಕೇಸ್ ಅಲ್ಲ, ಮತ್ತೆ ಪಾಪರಾದವ್ರ ಕೇಸ್ ವಿಚಿತ್ರ, ಎಲ್ಲ ಕಳ್ಕೊಂಡವರು ಕಳ ಕೊಟ್ಟವರು, ಅದು ಅದಕ್ಕಿಂತ ಸಂಬಂಧ ಇಲ್ಲ, ಅದಕ್ಕೆ ಅದು ಅದು ಬೇರೆ ಇದು ಬೇರೆ, ಅದೀಗ ಬೇಡ, ಅದೀಗ ಅದು 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 ಬೇಡ ಇದು ಬೇರೆ, ಗೊತ್ತಾಯ್ತಾ. ಅಲ್ಲಿ ತಪ್ಪ ಈ ತಪ್ಪ ಬೇರೆ, ಈ ತಕ್ತಧನರು ಅಂತ ಹೇಳಿದ್ರೆ ದಾನ ಮಾಡಿದವರು, ಬಿಟ್ಟವು ಕೊಟ್ಟವರು ಅಂತ. ಅದೇ ರೀತಿ ಕಳ್ಕೊಂಡವ್ರು ಬೇರೆ, ಕೊಟ್ಟವ್ರು ಬೇರೆ, ಕಳ್ಕೊಂಡವ್ರು ಬೇರೆ, ಕೊಟ್ಟವ್ರು ಬೇರೆ. ಕಳ್ಕೊಂಡ್ಬಿಟ್ಟಿರ್ತಾರೆ, ಅದು ತನಗೂ ಇಲ್ಲ, ಇದು ಕೊಡ್ಲಕ್ಕೂ ಸಾಧ್ಯ ಇಲ್ಲ, ಕಳ್ಕೊಂಡಾಯ್ತು. ಕೊಟ್ಟವ್ರು ಏನ್ ಮಾಡ್ತಾರೆ, ಇರೋದನ್ನು ಕೊಡ್ತಾರೆ. ಸೊ ಕೊಡೋದಕ್ಕೂ ಕಳ್ಕೊಳ್ಳೋದಕ್ಕೂ ಭಾರಿ ವ್ಯತ್ಯಾಸ. ಕೊಡದೆ ಹೋದ್ರೆ ಕಳೆದು ಹೋಗೇ ಹೋಗುತ್ತೆ ಅಂತ ಹೇಳ್ತಾರೆ. ಕೊಡದಿದ್ದು ಏನಾಗುತ್ತೆ, ದಾನಂ ಭೋಗಃ ನಾಶಃ ತ್ರಿದಾಹಿ ಗತಿರ್ಭವತಿ ವಿತ್ತಸ್ಯ ಯೋ ನ ದದಾತಿ ನ ಭುಂಕ್ತೆ ತಸ್ಯ ತೃತೀಯ ಗತಿರ್ಭವತಿ. ಹಣಕ್ಕೆ ಮೂರೇ ದಾರಿ, ಇಲ್ಲ ದಾನ, ಇಲ್ಲ ಭೋಗ, ಇಲ್ಲ ನಾಶ. ಅದರಲ್ಲಿ ದಾನ ಅನ್ನೋದು ಕೊಡೋದು, ಭೋಗ ಅಂಬೋದು ತಗೊಳ್ಳೋದು, ಎರಡು ದೂರ ಕಳ್ಕೊಳ್ಳೋದು ಮೂರನೇ ಜಾಗ. ಅದರಲ್ಲೂ ಫಸ್ಟ್ ದಾನ, ಆಮೇಲೆ ಭೋಗ ಹೇಳಿದೆ. ಯಾಕೆ ಎಲ್ಲ ಕೋಟಿ ರೂಪಾಯಿ ಯಾವನ್ ತಿಂತಾನೆ, ಕೊಡ್ಲಕ್ಕೆ ಬರೋದು, ಎಷ್ಟು ಬೇಕಾದ್ರೆ ಅನ್ನ ಹಾಕ್ಬೋದು, ಅಂಡೆ ತುಂಬ ಅನ್ನ ಬಡಿಸ್ಬೋದು, ಅಂಡೆ ತುಂಬ ಅನ್ನ ತಿನ್ನಕ್ಕಾಗತ್ತಾ? ಸೊ ಫಸ್ಟ್ ಪ್ರಿಫರೆನ್ಸ್ ಯಾವುದಕ್ಕೆ, ದಾನಕ್ಕೆ. ಸೆಕೆಂಡ್ ಯಾವುದು, ಭೋಗಕ್ಕೆ. ಥರ್ಡ್ ಯಾವುದು, ಕಳ್ಕೊಳ್ಳೋದು. ಸಾಮಾನ್ಯವಾಗಿ ಮೂರನೇದೇ ಆಗೋದು ಅಂತ ಹೇಳ್ತಾರೆ. ಗಿರಯೋ ಮುಮುಚು ಸ್ತೋಯಂ ಕ್ವಚಿನ್ನ ಮುಮುಚು ಶಿವಂ ಯಥಾ ಜ್ಞಾನಾಮೃತಂ ಕಾಲೇ ಜ್ಞಾನಿನೋ ದದತೆ ನವಾ. ಗಿರಯ ಮುಮುಚು ತೋಯಂ ಕ್ವಚಿತ್ ನಾ ಮುಮುಚು ಶಿವಂ ಯಥಾ ಜ್ಞಾನಾಮೃತಂ ಕಾಲೇ ಜ್ಞಾನಿನಃ ದದತೆ ನವ. ಕ್ವಚಿತ್ ಶರೀರ ಪ್ರದೇಶು ತೋಯಂ ಮುಮುಚು ಕ್ವಚಿತ್ ಉನ್ನತ ಪ್ರದೇಶ ಶಿವಂ ನಿರ್ಮಲ ಜಲಂ ನಾ ಮುಮುಚು. ಈ ಬೆಟ್ಟಗಳಿಂದ ಏನಾಯ್ತಂತೆ, ನೀರು ಹರಿತಾ ಇದೆ, ಕೆಲವು ಕಡೆ ನೀರು ಹರಿತಾ ಇದೆ ಜೋರೆ, ಕೆಲವು ಕಡೆ ಇಲ್ಲೇ ಇಲ್ಲ. ಒಂದಕ್ಕೆ ಕೆಲವು ಬೆಟ್ಟದಲ್ಲಿ ನೀರೇ ಇಲ್ಲ, ಕೆಲವು ಫಸ್ಟ್ ಕ್ಲಾಸ್ ನೀರು ಹರಿತಾ ಇದೆ. ಯಥಾ ಜ್ಞಾನಾಮೃತಂ ಕಾಲೇ ಜ್ಞಾನಿನೋ ದದತೆ ನವ. ದೃಷ್ಟಾಂತ ಕೊಡ್ತಾರೆ, ಯತ್ಯಭಿಧಾನ ಜ್ಞಾನಿನೋ ಜ್ಞಾನರೂಪಮೃತಂ ಕಾಲೇ ಅಧಿಕಾರ ಅನಧಿಕಾರ ವಿಲಕ್ಷ ದದತೆ ನವಾ ದದತೆ ತಥಾಯಿ. ಒಳ್ಳೆ ದೃಷ್ಟಾಂತ ಕೊಟ್ಟು ಹೇಳ್ತಾರೆ. ಬೆಟ್ಟಗಳಲ್ಲಿ ನೀರು ಹರಿತಾ ಇದೆ, ಪಟ್ಕೊಂಡು ಜೋರ ನೀರು, ಬೇಕಾದಷ್ಟು ನೀರು, ನದಿ ಉಗಮ ಹೊಂದಿದೆ ಸಾಮಾನ್ಯ ಬೆಟ್ಟಗಳಿಂದ ಹೌದಾನೆ. ಆದರೆ ಕೆಲವು ಕಡೆ ನೀರೇ ಇಲ್ಲ, ಬರೀ ಬಂಡೆಗಳು. ಯಾತಕ್ಕೆ ಕ್ವಚಿತ್ ಹೇಳ್ತಾರೆ, ಕ್ವಚಿತ್ ಮುಮುಚು ಕ್ವಚಿತ್ ನಮ ಮುಚು ಶಿವಂ ತೋಯಂ ಕ್ವಚಿನ್ ಮುಮುಚು ಕ್ವಚಿನ್ ನಮ ಮುಚು. ಬೆಟ್ಟದ ಮೇಲೆ ಸಾಮಾನ್ಯ ಶುದ್ಧ ಆಗಿರುತ್ತೆ ಹೌದಾನೆ. ಯಾಕೆ ಕೆಳಗಾರ ಕೊಡೆ ಮಾಡೋ ಚಾನ್ಸ್ ಇದೆ ಜನಗಳು, ಮೇಲೆ ಬೆಟ್ಟ ಎತ್ತಿ ಯಾರು ಕೊಡೆ ಮಾಡಲಿಕ್ಕೆ ಹೋಗೋದಿಲ್ಲ. ಆದ್ದರಿಂದ ಶುದ್ಧವಾದ ನೀರು ಇರುತ್ತೆ. ಆ ನೀರು ಎಲ್ಲ ಕಡೆ ಇರೋದಿಲ್ಲ, ಎತ್ತರದಲ್ಲಿ ಇರೋದು ತಜ್ಞಲ್ಲಿ ಮಾತ್ರ ಇರೋದು. ಅದೇ ರೀತಿ ಜ್ಞಾನಿಗಳು ಏನು ಮಾಡ್ತಾರೆ ಅಂದರೆ, ಜ್ಞಾನಾಮೃತಂ ಕಾಲೇ ದದತೆ ನವ. ಒಳ್ಳೆ ಅಧಿಕಾರಿಗಳು ಬಂದ ಕಾಲಕ್ಕೆ ಜ್ಞಾನಾಮೃತವನ್ನು ಕೊಟ್ಟು ಬಿಡ್ತಾರೆ, ಅನಧಿಕಾರಿಗಳು ಬಂದಾಗ ಕೊಡೋದಿಲ್ಲ. ಜಡ ಬರ್ತಾ ರಾಜ, ಅವ್ರು ಕೊಳ್ಳು ಭದ್ರಕಾಡಿ ಬರಿಕೊಳ್ಳಕ್ಕೆ ಬಂದ ಬಂದ, ಆದರೂ ಬಾಯಿ ಬಿಡಲೇ ಇಲ್ಲ ಪುಣ್ಯಾತ್ಮ. ಏನು ಮಾಡಿದ್ರು ಬಾಯಿ ತೆಗಿಲಿಲ್ಲ, ಏನಾರು ಮಾಡಿ ಸುಮ್ಮನೆ ಕೂತ್ಬಿಟ್ಟ. ರೋಹಣ ರಾಜ ಬರೀ ಹೊಡಿತೇನೆ ಅಂದ, ಉಪದೇಶ ಶುರು ಮಾಡಿಬಿಟ್ಟ ತಕ್ಷಣ. ಯಾಕೆ, ಇಲ್ಲಿ ಅರ್ಹತೆ ಇತ್ತು, ಅಧಿಕಾರ ಇತ್ತು. ಯಾರಿಗೆ ರೋಹಣ ರಾಜ ಅಧಿಕಾರ ಇತ್ತು ಕೇಳೋದಕ್ಕೆ ಹೇಳಿದರು. ಅವನೇನು ಮಾಡಿದ್ರು, ಅವನು ಭ್ರಷ್ಟ, ಅವನು ಹೇಳಿದ್ರು ತಿಳಿಯೋದಿಲ್ಲ. ಏನು ಮಾಡಿಬಿಟ್ಟ, ಅದಕ್ಕೆ ಮಾತೇ ಆಡಲಿ, ಅದಕ್ಕೆ ದದತೆ ನದತೆ. ಜ್ಞಾನಿಗಳು ಹೇಗೆ ಜ್ಞಾನ ಜಲವನ್ನು ಅಧಿಕಾರ ಇದ್ದ ಅಧಿಕಾರಿಗಳಿಗೆ ಕೊಡ್ತಾರೆ, ಅದಕ್ಕೆ ಅನಧಿಕಾರಿಗಳಿಗೆ ಕೊಡೋದಿಲ್ಲವೋ ಹಾಗೆ. ಒಳ್ಳೆ ದೃಷ್ಟಾಂತ ಕೊಟ್ಟಿದ್ದರೆ ಮಧ್ವಯುದ್ಧದಲ್ಲಿ ಹೇಳ್ಬೇಕಾದ್ರೆ ಒಂದು ಮಾತು ಹೇಳಿದ್ದಾರೆ. ಆಚಾರ್ಯರು ಸಂಚಾರ ಮಾಡ್ತಾ ಮಾಡ್ತಾ ಬಂದರು. ಹೇಗೆ ಅಂತ ಕೇಳಿದರೆ, ಸಂಚಾರ ಮಾಡ್ತಾ ಬಂದಾಗ ಜ್ಞಾನಿಗಳ ಮನಸ್ಸಿಗೆಲ್ಲ, ಯೋಗ್ಯರ ಮನಸ್ಸಿಗೆಲ್ಲ ಬೇಕಾದಷ್ಟು ಪ್ರವಾಹ ನೀರನ್ನು ತುಂಬಿಸಿಬಿಟ್ರು ಜ್ಞಾನಾಮೃತವನ್ನು. ಆದರೆ ಕೆಲವರಿಗೆ ಕೊಡಲಿಲ್ಲ. ಹೇಗೆ ಅಂತ ಕೇಳಿದರೆ, ಯಾರಿಗೆ ಕೊಟ್ಟರು, ತಗ್ಗಿನ ಪ್ರದೇಶಕ್ಕೆ ನೀರು ಹರಿಯಿತು, ಎತ್ತರ ಪ್ರದೇಶಕ್ಕೆ ನೀರು ಹರಿಯೋದಿಲ್ಲ. ತಗ್ಗಿನ ಪ್ರದೇಶ ಅಂದರೆ ಏನು, ವಿನಯ ನಮ್ರತೆ ಎಲ್ಲಿರ್ತದಲ್ಲ, ವಿನಯ ಎಲ್ಲಿರ್ತದಲ್ಲ, ಅಲ್ಲಿಗೆ ಜ್ಞಾನ ಬಂತು. ಎತ್ತರ ಇರೋದ್ರ ಏನರ್ಥ, ದುರಹಂಕಾರಿಗೆ, ದುರಹಂಕಾರಿಗೆ ಜ್ಞಾನ ಕೊಡಲಿಲ್ಲ. ಇದೇ ಅರ್ಥದಲ್ಲಿ ಬಂದಿರೋ ಮಾತು. ಆಚಾರ್ಯ ಎಲ್ಲಿಂದ ಬದ್ಧನಾಭತಿರು ಶೋಭನ ಭಟ್ಟರನ್ನು ಶಿಷ್ಯರನ್ನ ಮಾಡಿಕೊಂಡು ಉಪದೇಶ ಮಾಡಿದ ಮೇಲೆ ಉಡುಪಿಗಳಿಗೆ ಬಂದರು ಅಂತ ಹೇಳ್ತಾರೆ. ಬಜಿತಪೀಠಕ್ಕೆ ಹೇಗೆ ಬಂದರು ಅಂತ ಮಾತು ಹೇಳ್ತಾರೆ. ಹೇಗೆ ಬಂದರು ಆಚಾರ್ಯರು ಅಂದರೆ, ಯೋಗ್ಯರಿಗೆ ಜ್ಞಾನವನ್ನು ಕೊಡ್ತಾನೇ ಬಂದರು, ಅಯೋಗ್ಯರಿಗೆ ಮಾತ್ರ ಒಂದು ಚೂರು ಜ್ಞಾನ ಕೊಡಲಿಲ್ಲ. ಆ ದೃಷ್ಟಾಂತ, ನಿಮ್ಮನ ಹೂವು ತಗ್ಗಾದ ಪ್ರದೇಶದಲ್ಲಿ ನೀರು ಹೇಗೆ ಉಳಿಬೇಕೋ, ಉನ್ನತ ಹೇಗಿರೋದಿಲ್ವೋ ಹಾಗೆ. ಈ ಪಾಠ ಪ್ರವಚನಗಳು ಹಾಗೆ, ಮಳೆ ಜೋರ ಬಂದುಬಿಡುತ್ತೆ ಎಲ್ಲ ಕಡೆ, ಎಲ್ಲಿ ನೋಡಿದ್ರೆ ಜಲಮಯ, ಒಂದು ಗಂಟೆ ಆಗುತ್ತೆ. ಕೆಲವು ಕಡೆ ಅವರು ನೀವು ಮಳೆ ಬಂದು ಗುರ್ತು ಕೂಡ ಇರೋದಿಲ್ಲ, ಅಷ್ಟೆಲ್ಲ ಶ್ರದ್ಧ ಆಗಿಬಿಟ್ಟಿದೆ. ಕೆಲವು ಕಡೆ ನೀರು ತುಂಬಿಬಿಟ್ಟಿದೆ. ಅಂದರೆ ಪಾಠ ಪ್ರವಚನ ಎಲ್ಲ ಕಡೆ ಆದರೂ ಕೂಡ ಉಳಿಯೋದೆಲ್ಲಿ, ತಗ್ಗಿರೋ ಜಾಗದಲ್ಲಿ ಮಾತ್ರ. ಎತ್ತರ ಜಾಗದಲ್ಲಿ ನೀರು ಇರೋದಿಲ್ಲ. ಅದು ಯಾರು ವಿನಯಾದಿ ಗುಣಭೂಷಿತರಾಗಿರ್ತಾರೆ ಅವರಲ್ಲಿ ಜ್ಞಾನ ಉಳಿಯೋ ಹಾಗೆ, ಬೇರೆ ಕಡೆಗೆ ಕಿವಿಲಿ ಕಿಡಿ ಕಿವಿಗೆ ಆವಾಗಿಲ್ಲಿ ಬಿಡ್ತಾರೆ ಅಂತಾರಲ್ಲ, ಗೋರ್ಕಲ್ಲ ಮೇಲೆ ಮಳೆ ಸುರಿಯದಂತೆ ಅಂತ ಹೇಳ್ತಾರೆ. ಅದು ಕೇಳಿದ ಮಾತ್ರಕ್ಕೆ ಏನಾಗಲಿಲ್ಲ ಅವರಿಗೆ ಪ್ರಯೋಜನ, ಯಾಕೆ ನಮ್ರತೆನೇ ಇಲ್ಲ. ವಿನಯೋ ಹಿ ಭೂಷಯತಿ ಸರ್ವರಸಂ, ಯಾರಲ್ಲಿ ವಿನಯಾದಿ ಗುಣಗಳಿಲ್ಲ ಅವರಲ್ಲಿ ವಿದ್ಯೆ ನಿಲ್ಲೋದಿಲ್ಲ. ಆದ್ದರಿಂದ ಎಲ್ಲರೂ ಒಂದೇ ವಿಷಯವನ್ನು ಓದಿದರೂ ಕೂಡ ಉಡಿ ಎಲ್ಲರಲ್ಲಿ ಉಳಿಯುತ್ತೆ ಅಂತ ನಿಯಮ ಇಲ್ಲ. ಅದು ಯಾಕೆ ಪ್ರಕೃತಿಯ ನಿಯಮ, ಅದು ಅದನ್ನು ಅಪ್ಲೈ ಮಾಡಿ ತೋರಿಸ್ತಾರೆ, ಸಿದ್ಧಾಂತಕ್ಕೆ ಅಪ್ಲೈ ಮಾಡಿ ತೋರಿಸ್ತಾರೆ. ವಿನಯಾದಿ ಗುಣರಹಿತರಾದರೆ ಉಪಯೋಗ ಇಲ್ಲ, ಅವರೇ ಬೈದ್ಬಿಡ್ತಾರೆ, ಹಳ್ಳಿಯವರೇ ಬೈದ್ಬಿಡ್ತಾರೆ. ಹುಚ್ಚು ಮೋಸ ಮಾಡಿದಾಗ ಏನು ಸ್ವಲ್ಪ ಓದಿದಾಗ ಕಂಡ ಕಾಣ್ತೀರಿ, ಹೆಚ್ಚಿಗೆ ತಿಳಿದಾಗ ಕಾಣ್ತಿರಲ್ಲ, ಹೀಗೆಲ್ಲ ಮಾಡಬಾರದು ಅಂತ ಹೇಳಿಬಿಡ್ತಾರೆ ತಕ್ಷಣ. ಓದಿಗೆ ಗೌರವ ಅಲ್ಲ, ಓದಿಗೆ ಅವಮಾನ ಮಾಡಿರ್ತಾರೆ. ವಿನಯ ಇಲ್ಲದೆ ಇರೋದು, ಮೋಸ ಮಾಡೋದು, ದುರಹಂಕಾರಗಳೆಲ್ಲ ಅದು ಜ್ಞಾನ ಕಳ್ಕೊಳ್ತಕ್ಕಂಥ ಸಾಧನ. ಇದರಿಂದ ಅಧಿಕಾರಿ ಅನಧಿಕಾರ ಭೇದವನ್ನು ಹೇಳುತ್ತಾ, ವಿದ್ಯೋಪದೇಶ ಬಹಳ ಶ್ರೇಷ್ಠ ಆದರೂ ಕೂಡ ಅನಧಿಕಾರಿಗೆ ಹೇಳಬಾರದು ಅನ್ನೋ ಎಚ್ಚರವನ್ನು ಕೊಟ್ಟು. ಅದು ಬ್ರಹ್ಮಸೂತ್ರಗಳು ಏನು ಹೇಳ್ತಾರೆ, ಬ್ರಹ್ಮಸೂತ್ರಗಳಲ್ಲಿ ಅನಾವಿಷ್ಕುರ್ವನ್ ಅನ್ವಯ, ಕಣ್ಣು ಕಣ್ಣಲ್ಲಿ ಹೇಳೋದಕ್ಕೆ ಹೋಗಬೇಡಿ, ಪ್ರಯೋಜನ ಇಲ್ಲ. ಅನುಷ್ಠಾನ ಮಾಡಿದ್ದಕ್ಕೇನೆ ಭದ್ರಕಾಡಿ ಬರಿಕೊಳ್ಳಕ್ಕೆ ಹೋದಾಗಲೂ ಕೂಡ ಭರತರಾಜ ಬಾಯಿ ತೆಗೆದು ಹೋಗಲಿಕ್ಕೆ ಕಾರಣ ಅನಾವಿಷ್ಕುರ್ವನ್ ಅನ್ವಯಾತ್ ಬ್ರಹ್ಮಸೂತ್ರ. ಅದರಿಂದ ಅರ್ಥೋಯಂ ಬ್ರಹ್ಮಸೂತ್ರಾಣ. ಭಾಗವತ ಪುರಾಣ ಏನಾಯ್ತಾಗ ಬ್ರಹ್ಮಸೂತ್ರಗಳಿಗೆ ಅರ್ಥ ಆಯ್ತು. ಪ್ರಾಕ್ಟಿಕಲಿ ಮಾಡಿ ತೋರಿಸ್ತಾಳೆ. ಅಲ್ರಿ ಅಯೋಗ್ಯರು ಹೇಳಬಾರ್ದು ಅಂತ ಹೇಳ್ತೀರಿ, ಭಾಳ ಒತ್ತಾಯ ಮಾಡಿದರೆ ಹಣಕಾಸು ಕೊಟ್ಟರೆ ಅವ್ರು ಕೊಲ್ಲೋದಕ್ಕೆ ಬಂದರೂ ಹೇಳಬೇಡಿ ಅಂತ. ಗೊತ್ತಾಯ್ತಾ, ಕೊಲ್ಲಕ್ಕೆ ಹಿಡ್ಕೊಬಿಟ್ಟಿದ್ರು ಆಮ್ ರಹೀಮ್ ಅಂತ ಅಂತಿದ್ದಾರೆ. ಇಷ್ಟಾರು ಬಾಯಿ ಬಿಡಲಿಲ್ಲ. ಈಗ ಏನು ವೇಸ್ಟ್, ಏನು ಮಾಡಿದ್ರೆ ಅಷ್ಟೇ. ಯಾರು ಆತೇನು ಮಾಡಿದ, ಸುಮ್ಮನೆ ಅಂದ, ಹೊಡೆದು ಬಿಡ್ತೀವಿ ಶಾಸನ ಮಾಡ್ತೀರಿ ಅಂತ ಅಷ್ಟೇ ಶುರು ಮಾಡಿಬಿಟ್ಟು ಹೇಳಿದ್ದೆ ದೊಡ್ಡ ಉಪದೇಶ ಮಾಡಿ ಉದ್ಧಾರ ಮಾಡಿಬಿಡ್ತಾರೆ. ಅರ್ಥ ಆಯ್ತಾ? ಈ ದೃಷ್ಟಿಯಿಂದ ಯೋಗ್ಯ ಅಯೋಗ್ಯರು ವಿವೇಕ ಇಲ್ಲದೆ ಹೋಗಿಬಿಟ್ರೆ ಜ್ಞಾನ ಪ್ರಸಾರ ಕಾರ್ಯಕ್ಕೆ ಅರ್ಥ ಇರೋದಿಲ್ಲ. ಗಿರಯೋ ಬಬುಚು ಸ್ತೋಯಂ ಕೊಚಿನ್ನ. ಆದರೆ ಮಳೆ ಕೊಡೋದು ಹಾಗೇನೆ, ಮಳೆ ಬರೀ ತೆಗ್ದಲ್ಲೇ ಬಂದರೆ ಮುಗಿದೋಗ್ತಿತ್ತು ಬೇಕಾದ್ರೆ. ಗೊತ್ತಾನೆ, ಬೆಳೆ ಬೀಳ್ಬೇಕು ಹೇಗೂ ವೇಸ್ಟ್ ಆಗುತ್ತೆ, ಮತ್ತೆಯಾಗಿ ಬಿಡಬೇಕಂತ ಬಿಡ್ಬೋದಾಗಿತ್ತು. ತತ್ವ ತೋರಿಸ್ಬೇಕಲ್ಲ, ಎಷ್ಟು ಸುರಿಸಿ ಮಳೆ ಸುರಿಸಿದಾಗೆ ಸುರಿಸಿದ್ರು ಕೂಡ ಉಳಿಯೋದಿಲ್ಲ, ಎಷ್ಟು ಬಂದರೂ ಉಳಿಯೋದಿಲ್ಲ ಅನ್ನೋ ಮಾತಿ ಒಳ್ಳೆ ನಿದರ್ಶನವಾಗಿ ಮಳೆ ಬರ್ತಾ ಇದೆ. ಜ್ಞಾನನೂ ಮಳೆ ಅಂತ ಕರೀತಾರೆ. ತತ್ವಬೋ ಸುಬೋಧ ವೃಷ್ಟಿ ಅಂತ ಕರೀತಾರಲ್ಲ ಹಾಗೆ. ವಿರಯೋ ಮುಮುಚು ಸ್ತೋಯಂ ಕ್ವಚಿನ್ನ ಮುಮುಚು ಶಿವಂ ಯಥಾ ಜ್ಞಾನಾಮೃತಂ ಕಾಲೇ ಜ್ಞಾನಿನೋ ದದತೆ ನವಾ ನೈವಾವಿದನ್ ಕ್ಷೀಯಮಾಣಂ ಜಲಂ ಗಾಧ ಜಲೇ ಚರಾಹ ಯಥಾ ಆಯುರಂತ್ಯಹಂ ಆಯುರನ್ವಹಂ ಕ್ಷಯ್ಯಂ ನರಾಮೂಢಾ ಕುಟುಂಬಿನಃ. ಎಷ್ಟು ಒಳ್ಳೆ ದೃಷ್ಟಾಧ್ಯಾಯ ಕೊಡ್ತಾರೆ ನೋಡಿ. ಮತ್ತೊಂದು, ನಾ ಏವ ಅವಿದನ್ ಕ್ಷೀಯಮಾಣಂ ಜಲಂ ಗಾಧ ಜಲೇ ಚರಾಹ ಯಥಾ ಆಯುಃ ಅನ್ವಹಂ ಕ್ಷಯ್ಯಂ ನರಾಹ ಮೂಢಾಹ ಕುಟುಂಬಿನಃ. ಅಲ್ಲೇನಾಗಿದೆ, ಗಾಧ ಜಲೇ ಚರಾಹ ಅದು ಅಲ್ಪಜಲಚಾರಿಣಃ ಮತ್ಸ್ಯಾದಿ ಪ್ರಾಣಿನಃ ಕ್ಷೀಯಮಾಣಂ ಶುಷ್ಯಮಾಣಂ ಜಲಂ ನೈವಾವಿದನ್ ನೈವ ವಿದುಃ. ಆ ನೀರಿನಲ್ಲಿರ್ತಕ್ಕಂಥ ಜಲಚರಗಳೆಲ್ಲ ನೀರು ಹೋಗ್ತಾ ಇದೆ ಅರ್ಥ ಮಾಡ್ಕೋತಾ ಇಲ್ಲ. ಕೆರೆಗಳಲ್ಲಿ ನೀರು ಹೊಲ ಶುರುವಾಗಿಬಿಡುತ್ತೆ, ಮಳೆ ನಿಂತೋಯ್ತಲ್ಲ, ವ್ಯವಸಾಯ ಉಪಯೋಗಿಸ್ತಾ ಬರ್ತಾರೆ, ಮೀನುಗಳು ಮರೆತು ಬಿಡುತ್ತೆ, ಆರಾಮ ಇದ್ದುಬಿಡುತ್ತೆ. ಮನೆ ಏನಾಗುತ್ತೆ, ಹಳದೋದ ತಕ್ಷಣ ಬಂದು ಹಿಡ್ಕೊಂಡು ಹೋಗ್ಬಿಡ್ತಾರೆ. ಬೆಚ್ಚಲು ಬಂದು ಏನು ಮಾಡ್ತಾರೆ, ಕಾಯ್ತಾ ಇರ್ತಾರೆ. ಒಂದು ನೀರು ಬಂದು ಹಂತ ಬಂದ ತಕ್ಷಣ ಮುಂದೆ ಹೋಗೋಗಿಲ್ಲ, ಅವೆಲ್ಲ ಕೂಡ ಸಿಗಲೇಬೇಕು. ನೀರು ಕಡಿಮೆ ಆಗಿಬಿಟ್ಟಿದೆ, ಹೆಚ್ಚಿದ್ದಾಗ ಸ್ವಲ್ಪ ಹಿಡಿಯೋದು ಕಷ್ಟ ಇತ್ತು, ಸುಲಭ ಹಿಡ್ಕೊಂಡು ಹೋಗ್ಬಿಡ್ತಾರೆ. ಆ ನೀರಿಗೆ ಏನು ಗೊತ್ತಿಲ್ಲ ಜಲಚರಗಳಿಗೆ, ಜಲ ಕ್ಷಯ ಆಗೋದು ಗೊತ್ತಿಲ್ಲ. ಅದಕ್ಕೆ ಅಯೋಗ್ಯರಿಗೆ ಏನು ಗೊತ್ತಿಲ್ಲ, ಆಯುಷ್ಯ ಕ್ಷಯ ಆಗೋದು ಗೊತ್ತಿಲ್ಲ ಅಂತ ಹೇಳ್ತಾರೆ. ಆಯುಷ್ಯ ಕ್ಷಯ ಮರ್ತೇ ಬಿಡ್ತಾರೆ. ಯಥಾ ಅಂಬು ಆಯುಹು ಅನ್ವಹಂ ಕ್ಷಯ್ಯಂ, ಆಯುಷ್ಯ ಹ್ಯಾ ಕ್ಷಯ ಆಗುತ್ತಂತೆ, ಪ್ರತಿ ಕ್ಷಣದಲ್ಲೂ ಕ್ಷಯ ಆಗ್ತಾರೆ. ಪ್ರತಿ ಕ್ಷಣದಲ್ಲೂ ಕೂಡ ಆಯುಷ್ಯ ಹೋಗ್ತಾನೆ ಇರುತ್ತೆ. ಆಯುಷ್ಯವೆಂಬ ರಾಶಿ ಅಡೆದು ಹೋಗುವ ಮುನ್ನ ನರ ಮೂಢಃ ಕುಟುಂಬಿನಃ, ಕುಟುಂಬದಲ್ಲಿ ನಿರತರಾದಂಥ ಮೂಢ ಜನಗಳು ತಮ್ಮ ಆಯುಷ್ಯ ಹೋಗೋದನ್ನು ಹೇಗೆ ಅರ್ಥ ಮಾಡ್ಕೊಳ್ಳೋದಿಲ್ಲೋ ಹಾಗೆ ದಂಡು ಕೂತ್ಬಿಡ್ತಾನೆ. ಬರೀದಿರ ಬೆಲ್ಲಾಗ್ತಾ ಇರುತ್ತೆ, ಉಳಿದು ಬರೆಯೋ ಬರೀ ಪಾ ವಿನೋದ ಹೊಡ್ಕೋತಿರ್ತಾರೆ, ಬರೀ ಯಾ ನಿದ್ದೆ ಮಾಡಬೇಡ ಅಂತ ಹೇಳಿಬಿಟ್ಟು ಸುಮ್ಮನೆ ಗೋದಿದಿರ್ತಾರೆ. ಬರೀಲಕ್ಕೆ ಅವನು ಟೈಮ್ ಹೋಗೋದನ್ನು ಅರ್ಥನೇ ಮಾಡ್ಕೊಬೋದಿಲ್ಲ, ಎಲ್ಲಿ ಇನ್ವಾಲ್ವ್ ಆಗ್ತಾನೆ. ಇವತ್ತಂತೂ ಮೊದಲೇ ಮನುಷ್ಯನಿಗೆ ಅರ್ಥ ಆಗ್ತಿದ್ದಿಲ್ಲ. ಟಿ ವಿ ಬಂದೆ ನೋಡ್ತಾ ನೋಡ್ತಾ ಡಬಲ್ ಲಾಸ್ ಅವನಿಗೆ, ನೋಡದೇ ಇರೋದೊಂದು, ನೋಡ್ತಾ ನೋಡ್ತಾ ಮರೆಯೋದೊಂದು, ದುರ್ವ್ಯಯ ಆಗೋದು. ಆಯ ವ್ಯಯ ಆಗೋದು ಬೇರೆ, ದುರ್ವ್ಯಯ ಆಗೋದು ಬೇರೆ. ಸುಮ್ಮನೆ ಕೂತ್ರೆ ವ್ಯಯ ಆಗಿಬಿಡುತ್ತೆ, ಕೆಟ್ಟ ಕೆಲಸ ಮಾಡಿದರೆ ದುರ್ವ್ಯಯ ಆಗ. ಇವತ್ತು ಆಯುಷ್ಯ ದುರ್ವ್ಯಯದ ಕಾಲ ಬಂದಾಗ ಎಷ್ಟು ಎಚ್ಚರಿಕೆ ಕೊಡ್ತಾರೆ. ಕೊನೆಗೆ ಮೀನುಗಳು ಹೇಗೆ ಆ ಬಲೆಗೆ ಬಿದ್ದು ಹಾಳಾಗಬೇಕು, ಇವು ಬಂದಾಗ ಯಮದೂತ್ರ ಪಾಲಾಗುತ್ತೆ. ಅಲ್ಲಿ ಬೆಸ್ತರು ಹಿಡಿದು ಹೋಗ್ತಾರೆ, ಯಮದೂತ್ರ ಹಿಡಿದಾಗ್ತಾರೆ. ಆದ್ದರಿಂದ ಆಯುಷ್ಯದ ಬಗ್ಗೆ ಗಮನ ಇರಬೇಕು ಅಂತ ಹೇಳ್ತಾರೆ. ಅದೇ ಕಥೆ ಹೇಳ್ತಾರೆ ಅದರೊಳಗೆ. ಮಹಾಭಾರತ ಹೇಳಬೇಕಾದ್ರೆ ಮೂರು, ಮೃತ್ಯುತ್ಪನ್ನವತಿ ಅಂತ ಒಂದು, ಅನಾಗತ ವಿಧಾತ ಅಂತ ಒಂದು, ಗೊತ್ತಾಯ್ತಾ, ಇನ್ನೊಂದು ದೀರ್ಘಸೂತ್ರಿ ಅಂತ ಒಂದು. ಏನು ಮಾಡಿಬಿಟ್ಟು ಅವೆಲ್ಲ ಕೂಡ ನೀರು ಕಡಿಮೆ ಆಗ್ತಾ ಬಂತು, ಎಲ್ಲ ಮಾತಾಡಿಕೊಂಡು ನೀರು ಕಡಿಮೆ ಆಗ್ತಾ ಇದೆ ಅನ್ನ ಬೆಸ್ತರು ಬರ್ತಾರೆ, ಬೇರೆ ಕಡೆ ಹೋಗೋಣ ಅಂತ ಹೇಳಿಬಿಡ್ತು. ಹುಡುದೇನು ಹೇಳ್ತು, ಅಯ್ಯೋ ಇನ್ನೂ ಎಷ್ಟೋ ದಿವಸ ಬಿಡು, ಇರಲಾಗ ಅದೇನು ಮಹಾ ಅಂತ ಹೇಳಿ ಕೂತ್ಕೊಂಡ್ಬಿಡ್ತು ಒಂದು ಕಡೆ. ಇನ್ನೊಂದು ಏನು ಮಾಡ್ತು, ಪ್ರತ್ಯುತ್ ಅನಾಗತ ವಿಧಾತ ಏನು ಮಾಡ್ತು, ಅದು ಮೂರು ಜನ ಇದ್ದರು ಮೀನುಗಳು, ಮೂರು ಮೀನುಗಳು, ಒಂದು ಹೇಳಿತ್ತು ಮಾತು ಕೇಳಲಿಲ್ಲ, ನಿಮ್ಮ ಹಣೆ ಬಾರ ಅಂತ ಹೋಗ್ಬಿಡ್ತು ಬೇರೆ ಕಡೆಗೆ. ಎಲ್ಲಿ ಹೋಯ್ತದ, ಒಳ್ಳೆ ನೀರಿರ ಜಾಗ, ಪುಷ್ಕಳ ಜಾರಿ ಹೊರಟೋಗ್ಬಿಡ್ತು, ಸೇಫ್ ಆಗಿಬಿಡ್ತು. ಇನ್ನು ಪ್ರತ್ಯುತ್ಪನ್ನ ಮತಿ ಅಂತಿತ್ತು, ಅದೇನು ಮಾಡ್ತು, ಒಳ್ಳೆ ರೆಡಿ ಬಿಟ್ಟಿಟ್ಟು ಅದು ಯಾವ ಬಲೆ ಹಾಕ್ಲಿಕ್ಕೆ ಶುರು ಮಾಡಿದ್ರಲ್ಲ, ಭಾಳ ಯೋಚನೆ ಮಾಡ್ತು. ಬಟ್ ಸಿಕ್ಕಾಗ ಮಾಡಿ ಮೆಲ್ಲಗೆ ಹೊರಗೆ ಈ ಕಡೆ ತಪ್ಸ್ಕೊಂಡೋಗ್ಬಿಡ್ತಾ ಕಡೆ, ಇನ್ನೊಂದು ದಟ್ಟದಿತ್ತಲ್ಲ ಹಾಗೆ ಗೊತ್ತು ಕೊಂದಾಕ್ಬಿಟ್ರು. ಮೂರಾಯ್ತಾ, ಪ್ರತ್ಯುತ್ಪನ್ನ ಮತಿ ಅಂದರೆ ರೆಡಿ ಬಿಟ್ಟಿಟ್ಟು, ಆ ಕಾಲಕ್ಕೆ ಮಾಡ್ತಕ್ಕಂಥ ಸಾಮರ್ಥ್ಯ ಇರೋದು. ವೆಲಿನ ಅಡ್ವಾನ್ಸ್ ಮಾಡಿ ಮುಗಿಸ್ಬಿಡೋದು. ಅನಾಗತ ವಿಧಾತ, ಆಗತ ವಿಧಾತ, ಅನಾಗತ ವಿಧಾತ. ಇನ್ನು ಮುಂದಾಲೋಚನೆಯಿಂದ ಕೆಲಸ ಮಾಡೋನು ಅನಾಗತ ವಿಧಾತ, ಆ ಕಾಲಕ್ಕೆ ಬುದ್ಧಿ ಓಡಿಸೋನು ಪ್ರತ್ಯುತ್ಪನ್ನ ಮತಿ. ಇವನೇ ಅವನು ದೀರ್ಘಸೂತ್ರಿ, ನಾಳೆ ನಾಳೆ ಅನ್ಕೊನೆಗೆ ಸತ್ತು ಹೋಗ್ಬಿಟ್ಟು. ಈ ಮೂರು ಗುಂಪು ಹೇಳ್ತಾ, ಈ ಜಲಚರಗಳ ಕಥೆ ಇದು, ಅದು ಕತೆ ಗೊತ್ತಿದ್ರೆ ಅರ್ಥ ಆಗುತ್ತೆ. ಮೊದಲೇ ಯೋಚನೆ ಮಾಡದೆ ಹೋದಾಗ, ನೀರು ಕಡಿಮೆ ಆಗೋದನ್ನು ಗಮನಿಸದೆ ಹೋದಾಗ ಅದು ಹೇಗೆ ಪ್ರಾಣ ಕಳ್ಕೊಳ್ಳುತ್ತೋ ಆ ರೀತಿ ಮೂಢ ಜನ ಏನಾಗ್ಬಿಡ್ತಾರೆ, ಆಯುಷ್ಯ ಕಳೆದು ಮನೆಗೆ ಅಂತ್ಯಕಾಲಕ್ಕೆ ಏನು ಮಾಡೋ ಅಂತ ಏನಾಗುತ್ತೆ, ಏನು ಪ್ರಯೋಜನ ಇಲ್ಲ. ಗಾಧಿವಾರಿ ಚರಸ್ತಾಪ ಪಾಪಂ ಅವಿಂದನ್ ಶರದರ್ಕಜಂ ಯಥಾ ದರಿದ್ರ ಕೃಪಣ ಕುಟುಂಬಿ ಅವಿಜಿತೇಂದ್ರಿಯ. ಗಾಧವಾರಿ ಚರಾಹ ತಾಪಂ ಅವಿಂದನ್ ಶರದರ್ಕಜಂ ಯಥಾ ದರಿದ್ರ ಕೃಪಣ ಕುಟುಂಬಿ ಅವಿಜಿತೇಂದ್ರಿಯ. ಗಾಧವಾರಿ ಚರ ಅಗಾಧ ಗಾಧ, ಅಗಾಧ ಅಂದ್ರೇನು ಆಳ, ಗಾಧ ಅಂದ್ರೇನು ಆಳವಿಲ್ಲದ್ದು ಅಂತ. ಅಗಾಧವಾದ ಜಲ, ಅಗಾಧವಾದ ಗಾಂಭೀರ್ಯ, ಅಗಾಧ ಬೋಧರು ಆಚಾರ್ಯರಂತ ಕರೆದಿದ್ದಾರೆ, ಅಗಾಧ ಬೋಧರು. ಇದು ಗಾಧವಾರಿ, ಗಾಧವಾರಿ ಸ್ವಲ್ಪ ನೀರು, ಗಾಧವಾರಿ ಚರಾಹ ಸ್ವಲ್ಪ ಇರತಕ್ಕಂತಹ ನೀರಿನಲ್ಲಿ ವಾಸ ಮಾಡತಕ್ಕಂಥವುಗಳು. ಶರದರ್ಕಜಂ ತಾಪಂ ಅವಿಂದನ್, ಶರತ್ಕಾಲದ ಸೂರ್ಯನ ತಾಪವನ್ನು ಅನುಭವಿಸಿದ್ರು. ಶರತ್ಕಾಲದಲ್ಲಿ ಸೂರ್ಯನ ಬಿಸಿಲು ಇದ್ದೇ ಇರುತ್ತೆ, ನೀರು ಸ್ವಲ್ಪ ಇದ್ದಾಗ ಏನಾಯ್ತು ಅವಕ್ಕೆ ತಾಪ ಶುರುವಾಯಿತು ಬರೋಕ್ಕಾಗಲೇ. ಆದರೆ ಹೆಚ್ಚು ನೀರಲ್ಲಿ ಸಮಸ್ಯೆ ಇಲ್ಲ. ಯಥಾ ದರಿದ್ರ ಕೃಪಣ, ದರಿದ್ರನಾದ ಕೃಪಣ ಮನುಷ್ಯ, ಕುಟುಂಬಿ ಅಭಿಜೇಂದ್ರಿಯ ಗೊತ್ತಾಯ್ತಾ, ತಾಪಂ ತಥಾ ಜಿತೇಂದ್ರಿಯ ಅಲ್ಲದೇ ಇರತಕ್ಕಂಥವನು, ಕುಟುಂಬದಲ್ಲಿ ಮಗ್ನನಾದವನು, ದೀನ ದರಿದ್ರನಾದವನು, ಹೇಗೆ ಇರೋ ಸ್ವಲ್ಪ ಸಂಪತ್ತು, ಅವನ ಅಪೇಕ್ಷೆಗಳು ಭಾರಿ ಜಾಸ್ತಿ, ಸ್ವಲ್ಪ ನೀರು ಹೆಚ್ಚು ತಾಪ ಅಂತ ಹೇಳ್ತಾರಲ್ಲ ಹಾಕಿ, ಅವನೇನಾಯಿತು, ತಾ ಬರೀ ತಾಪ ಶುರುವಾಯಿತು ಹೊರತು ಪ್ರಯೋಜನಕ್ಕೆ ಬರಲಿಲ್ಲ. ಇದರಿಂದ ಏನಾಯಿತು ಅಂದರೆ, ಮನುಷ್ಯ ಆಸೆಗಳಿಗೆ ತಕ್ಕಂತೆ ಸಂಪತ್ತಿರಬೇಕು, ಅದು ಸಂಪತ್ತಿಗೆ ತಕ್ಕಂತೆ ಆಸೆ ಇರಬೇಕು. ಹಾಸಿಗೆ ಇದ್ದಷ್ಟು ಕಾಲು ಜಾಸ್ತಿ ಅಂತಾರಲ್ಲ ಹಾಕಿ, ಆಸೆಗಳು ಭಾರಿ ಜಾಸ್ತಿ, ಸಂಪತ್ತು ಭಾರಿ ಕಡಿಮೆ, ಅವನೇನಾಗ್ತಾನೆ, ಅವನು ನೋಯ್ತಾನೆ ಅಂತ. ಆದ್ದರಿಂದ ಸಂಪತ್ತನ್ನು ಸಂಪಾದನೆ ಮಾಡೋದಕ್ಕಿಂತ ಏನು ಮಾಡೋದು ಆಸೆ, ಆಸೆ ಕಡಿಮೆ ಮಾಡ್ಕೊಳ್ಳೋದು ಆಸೆ. ಶನೈಶನೈ ಜಹು ಪಂಕಂ ಸ್ಥಲನ್ಯಾಸಂಶ್ಚ ವಿರುಧಃ ಯಥಾಹಂ ಮಮ ತಾಂ ವೀ ಧೀರಃ ಧೀರಃ ಶರೀರಾದಿಷು ಅನಾತ್ಮಸು. ಶನೈಹಿ ಶನೈಹಿ ಜಗುಹು ಪಂಕಂ ಸ್ಥಲಾನಿ ಆಸಂಚ ವಿರುಧಃ ಯಥಾ ಅಹಂ ಮಮತಾಂ ಧೀರಃ ಧೀರಃ ಶರೀರಾದಿಷು ಅನಾತ್ಮಸು. ಶನೈಹಿ ಶನೈಹಿ ಮೆಲ್ಲ ಮೆಲ್ಲನೆ ಸ್ಥಲಾನಿ ಪಂಕಂ ಜಹು, ಕೆಸರೆಲ್ಲ ಹೊರಟೋಯ್ತು. ಮಳೆ ಬಂದು ಹೊಸ್ತರಲ್ಲಿ ಏನಾಗಿರುತ್ತೆ, ಭಾರಿ ಕೆಸರು ಇರುತ್ತೆ, ನಿಧಾನ ಮಳೆಗಿದ ಮೇಲೆ ಏನಾಗ್ಬಿಟ್ಟು ಗಟ್ಟಿಯಾಗ್ಬಿಡುತ್ತೆ, ನಿಧಾನವಾಗಿ ಕೆಸರು ಹೋಗಿಬಿಟ್ಟು ಗಟ್ಟಿಯಾಗಿ. ಸ್ಥಲ ನ್ಯಾಸಂ ಪಂಕಂ ಸ್ಥಲಾನಿ ಆಸನ್ಶ್ಚ ವಿರುಧ, ಸ್ಥಳಗಳೆಲ್ಲ ಹಾಗಾದವು. ವಿರುಧ ಆಸನ್ ವೀರ್ ಬೆಳ್ಳಿಗಳ ಬೆಲೆ ಶುರುವಾಗ ವಿರುಧೋ ಧ್ವಂಸರೋ ಹತಿ ಬಡಿತ ಸುತ್ತಲೇ ಬರುತ್ತಲ್ಲ, ವಿರುಧ ಬಳ್ಳಿಗಳೆಲ್ಲ ಅಲ್ಲ ಕಡೆ ಔಷಧಿ ಲತೆಗಳೆಲ್ಲ ಬೆಳೆಯಲು ಶುರು ಮಾಡಿದ್ರು ಅಂಕುರಿತಾ. ಇದು ಮೊದಲು ನಿಧಾನವಾದಂಥ ಒಂದು ಪರಿಸ್ಥಿತಿ, ಮಳೆಗಾಲದ ವಾತಾವರಣದಲ್ಲಿ ತುಂಬಿದ್ದ ಕೆಸರೆಲ್ಲ ನಿಧಾನವಾಗಿ ಹೋಗಿಬಿಟ್ಟು ಸ್ವಚ್ಛವಾದ ವಾತಾವರಣ ಬಂದು ಬಳ್ಳಿಗಳು ಬೆಳೆಯಕ್ಕೆ ಶುರುವಾದ. ಯಥಾ ಅಹಂ ಮಮತಾಂ ಧೀರಾಹ ಶರೀರಾದಿಷು ಅನಾತ್ಮಸು, ಧೀರರಾದವರು ಧೀರಸ್ತತ್ರ ನಮುಹ್ಯತಿ. ದೇಹಿನೋಸ್ಮಿನ್ ಯಥಾ ದೇಹೇ ಕೌಮಾರಂ ಯೌವನಂ ಜರ ತಥಾ ದೇಹಾಂತರ ಪ್ರಾಪ್ತಿ ಧೀರಸ್ತತ್ರ ನಮುಹ್ಯತಿ. ಅದಕ್ಕೆ ಧೀರಾಹ ಧೀರರಗಳು, ಧಿಯಾ ರಮಂತೆ ಇತಿ ಧೀರಾಹ, ವಿವೇಕಿಗಳಾದವರು. ಯಥಾ ಯಾವ ರೀತಿಯಾಗಿ ಶರೀರಾದಿಷು ಅನಾತ್ಮಸು, ಶರೀರ ಮೊದಲಾದಂತಹ ಜಡ ಪದಾರ್ಥಗಳಲ್ಲಿ ಅಹಂ ಮಮತಾಂ, ಅಹಂ ಮಮತೆಯನ್ನು ಮೆಲ್ಮೆಲ್ಲೆ ಬಿಡ್ತಾರಲ್ಲ ಹಾಗೆ. ಶನೈಶನೈ ಶನೈಶನೈ ವಿರಮೇ ಬುದ್ಧ ಧೃತಿ ಧೃತಿ ಗೃಹೀತ ಭಗವದ್ಗೀತೆಯಲ್ಲಿ ಬರೋದು. ನಿಧಾನವಾಗಿ ಏನು ಮಾಡ್ತಾ ಹೋಗ್ಬೇಕಂತೆ, ರಿಟೈರ್ ಇದರಿಂದ ಬರಬೇಕು, ಬೇರೆ ಬಸ್ ಚಿಂತನೆ ಕಡಿಮೆ ಮಾಡ್ತಾ ಮಾಡ್ತಾ ದೇವ್ರ ಕಡೆ ಮನಸ್ಸಾಗ್ತದೆ. ಇದನ್ನು ಯೋಚನೆ ಮಾಡಿದರೆ ಓವರ್ ನೈಟ್ ಸಂಪಾದನೆ ಮಾಡೋಕ್ಕಾಗಲ್ಲ, ವೈರಾಗ್ಯ ಮತ್ತು ಓವರ್ ನೈಟ್ ಬರೋದು ಭಾರಿ ಕಷ್ಟ. ಏನು ಮಾಡಬೇಕು ಅದಕ್ಕೆ, ನಿಧಾನವಾಗಿ ಬರಬೇಕು, ಇಲ್ಲ ಅದೇ ಬರೆಸುತ್ತೆ. ಇವ್ನು ಬರದೇ ಹೋದ್ರೆ ಏನು ಮಾಡ್ತಾರೆ, ಅಲ್ಲಿದ್ದಾಗಲೇ ತಿನ್ನೋದು ಬಿಡಬೇಕು, ಇಲ್ಲ ಯಾವಾಗಲೂ ಬಿಟ್ಟೇ ಬಿಡ್ತಾರೆ ಹಳೆ ಬಿದ್ದ ಮೇಲೆ. ಆ ಥರ ತಾನೇ ಬಿಟ್ಟರೆ ಏನಂತಾರೆ ಅದನ್ನು, ಜ್ಞಾನಿ ಅಂತಾರೆ. ಅದೇ ಬಿಟ್ಟಮೇಲೆ ಅಭಾವ ವೈರಾಗ್ಯ ಅಂತ, ಅಭಾವ ವೈರಾಗ್ಯ ಬರೋಕ್ಕಿಂತ ಮುಂಚೆ ಏನು ಮಾಡಿಬಿಡ್ಬೇಕು, ಜ್ಞಾನದಿಂದ ಬಿಡಬೇಕು. ಅದಕ್ಕೆ ಶನೈ ಶನೈ ಭಾಳ ಇಂಪಾರ್ಟೆಂಟ್ ಪದ ಇದೆ. ಮನಃಶುದ್ಧಿ ಅವ್ರು ಓವರ್ ನೈಟ್ ಆಗೋದಿಲ್ಲ, ನಿಧಾನವಾಗಿ ಮಾಡ್ಕೋತಾ ಬನ್ನಿ ಅಂತ. ವ್ರತದಲ್ಲೂ ಕೂಡ ಅಷ್ಟೇ, ಒಂದೊಂದೇ ಯಾಕೆಬಿಡಲ್ಲ ಕೇಳಿದೆ, ಎಲ್ಲ ಬಿಟ್ಬಿಟ್ಟು ಒಂದೇ ಜೊತೆಗೆ ಅನ್ನ ನಾಲ್ಕು ತಿಂಗಳು ಏಕಾಶಿ ಆಗಿಬಿಡ್ತಿತ್ತು. ಅದಕ್ಕೆ ನಿಧಾನ ಒಂದೊಂದನೆ ಬಿಡೋದು ಅಭ್ಯಾಸ ಮಾಡ್ತಾ ಮಾಡ್ತಾ ಏನಾಗುತ್ತೆ, ಅದು ಮುಂದೆ ಎಲ್ಲ ದಿವಸದಲ್ಲಿ ಕಂಟ್ರೋಲ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಇವ್ರು ಹಾಗೆ ಮಾಡಿದ್ರೆ ನಾಲ್ಕು ತಿಂಗಳು ಆಮೇಲೆ ಎಂಟು ತಿಂಗಳು ಉಚ್ಚಾಬಿಟ್ಟಿತ್ತಿಂದ ಏನು ಮಾಡಿಬಿಡ್ತಾರೆ, ಅದನ್ನು ನೆನೆಸ್ಕೊಂಡು ರಥ ಬರ್ತೀನಿ, ಎಂಟು ತಿಂಗಳು ರಥ ಬರೋ ಶುರು ಮಾಡಿಬಿಡ್ತಾರೆ. ಅವತ್ತೇ ರಥ ಮುಗಿದ್ರೆ ಯೋಚನೆ ಶುರು, ಎಂಟು ತಿಂಗಳು ಮತ್ತೆ ಬಂದುಬಿಡುತ್ತಲ್ಲ ಅಂತ ಹೇಳಿಬಿಟ್ಟು ಆಗಿನಿಂದಲೇ ಜಾಸ್ತಿ ತೊಗೊಳ್ಳೋ ಶುರು ಮಾಡಿಬಿಡ್ತಾರೆ. ಜಾಸ್ತಿ ಪಾರ್ಣಿ ದಿವಸನೇ ಮುಂದಿನ ಏಕಾಶಿಗೆ ಅಡ್ಜಸ್ಟ್ ಮಾಡಿಕೊಂಡ್ರೆ ಹೇಗೋ ಹಾಗೆ, ಜಾಸ್ತಿ ಪಾರ್ಣಿ ದಿವಸನೇ ಅದು ತಪ್ಪದು. ಆ್ಯಕ್ಚುಲಿ ಬ್ಯಾಲೆನ್ಸ್ ಮಾಡಬೇಕು, ಅದಕ್ಕೆ ಹೇಳಿಬಿಡ್ತಾರೆ. ದಶಮಿ ದ್ವಾದಶಿಯಲ್ಲಿ ಉದ್ದೇಶ ಆಗಿರಬೇಕು ಅಂದರೆ ಏಕಾದಶಿ ದಿವಸ ಅಂತೇಳಿ ಹೆಚ್ಚು ಪ್ರಿಪೇರ್ ಮಾಡ್ಕೊಳಕ್ಕೆ ಹೋಗಬೇಡಿ, ಬಿ ನಾರ್ಮಲ್ ಅಂತ ಹೇಳ್ತಾರೆ. ದಶಮಿ ದಿವಸ ಉಳಿದ ದಿವಸದಾಗ ಇದ್ಬಿಡಿ, ದಾಸಿ ಉಳಿದ ದಿವಸ ಆಗಿದ್ಬಿಡಿ, ನಾಳೆ ಏಕಾದಶಿ ಅಂತ ಭಾವನೆ ಬಂದರೆ ಏನಾಗ್ಬಿಡುತ್ತೆ, ಅದು ಇಲ್ಲ ತೊಗೊಂಡ್ಬಿಡ್ತಾರೆ ಅಡ್ವಾನ್ಸ್ ಆಗಿ. ಉಪವಾಸಕ್ಕೆ ಅರ್ಥನೇ ಇರೋದಿಲ್ಲ, ಆದ್ದರಿಂದ ಅದು ಮೇಂಟೈನ್ ಮಾಡಬೇಕು. ಜ್ಞಾನಿಗಳು ಏನು ಮಾಡ್ತಾರೆ, ನಿಧಾನವಾಗಿ ಸಾಧನೆ ಮಾಡಿ 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 ದೇಹಾದಿಗಳು ಅಹಂ ಅಹಂಕಾರ ಮಮಕಾರಗಳನ್ನು ಬಿಡ್ತಾರೆ. ನಿರ್ಮಮೋ ನಿರಹಂಕಾರ ಸಶಾಂತಿ ವ್ಯಧಿಗಚ್ಚಿತ್ತು, ಆ ಓವರ್ ನೈಟ್ ಬಿಡಲಿಕ್ಕೆ ಆಗೋದಿಲ್ಲ ಅಂತ ಹೇಳ್ತಾನೆ. ಅಹಂಕಾರವನ್ನು ನಿಧಾನವಾಗಿ ಬಿಡಿ, ಮಮಕಾರ ನಿಧಾನವಾಗಿ ಬಿಡಿ. ಒಂದೊಂದೇ ಪದಾರ್ಥನ ಅಹಂಕಾರ ಮಮಕಾರ ಬಿಟ್ಟು ಮಾಡ್ತಿದ್ದಾಗ ಅವು ನೋವಾಗೋದಿಲ್ಲ ಮನಸ್ಸಿಗೆ, ಅವರಿಗೆ ಹೇಳಿತಾ. ಆ ರೀತಿ ರೋಗ ಕೂಡ ಒಂದೇ ಸತಿ ವಾಸಿ ಆಗ, ನಿಧಾನವಾಗಿ ರೋಗ ವಾಸಿ ಆಗುತ್ತೋ ಹಾಗೆ. ಆಚಾರ್ಯ ಭಾಗವತ ತಾತ್ಪರ್ಯದಲ್ಲಿ ಬರೀತಾರೆ, ಪಂಚಭೇದ ಜ್ಞಾನ ಅಂಬೋದು ಓವರ್ ನೈಟ್ ಯಾರಿಗೂ ಬರೋದಿಲ್ಲ, ಗೊತ್ತಾಯ್ತಾ. ಎಂಥವರಿಗೂ ಕೂಡ ಜಗತ್ ಸುಳ್ಳು ಅಂತ ಅನಿಸ್ಬೋದು ಒಂದು ಕಾಲಕ್ಕೆ, ಎಲ್ಲ ಭಾರಿ ಡಿಸ್ಟರ್ಬ್ ಆಗಿಬಿಡ್ತಾನೆ, ಜಗತ್ತೆಲ್ಲ ಸುಳ್ಳು ಕುತ್ಕೊಂಡ್ಬಿಡ್ತಂತ. ಸರ್ವನಾಶಿ ಆಗಿರುತ್ತಲ್ಲ, ಎಲ್ಲ ಜಗತ್ ಸುಳ್ಳ್ರಿ, ಎಲ್ಲ ಸುಳ್ಳು ಮಾಡಿದ್ದೆಲ್ಲ ವೇಸ್ಟು, ಎಲ್ಲ ಸುಳ್ಳು ಅಂತ ಜೋರಾಗಿ ಅನಿಸ್ಬಿಡ್ತಾರೆ. ನಾಶ ಎಲ್ಲ ಸುಳ್ಳು ಆ ಥರ ಆಗಿಬಿಡ. ಆದ್ದರಿಂದನೇ ಯಾರು ಜಗತ್ ಸುಳ್ಳು ಅಂತ ಹೇಳ್ತಾರಲ್ಲ, ಭಾರಿ ದುಃಖಿಗಳು ಅಂತ ಅರ್ಥ, ತುಂಬ ಡೆಸ್ಪರೇಟ್ ಆಗಿ ಮಾತಾಡ್ತಾರೆ ಅಂತ. ಅದು ಮತ್ತೆ ನಾವು ಬಿಡೋದು ಏನಾಗ್ತದೆ ಗತಿ ಯೋಚನೆ ಮಾಡಿರಿ. ಜಗತ್ ಸುಳ್ಳು ಅನ್ನೋ ಮಾತೆಲ್ಲ ಎಂಥವ್ರು ಹೇಳೋ ಮಾತುಗಳವು, ಮತ್ತೆ ಅದೇ ರ್ಯಾಂಕ್ ಬಂದಿರ್ತಾನೆ, ಎಲ್ಲ ಕಡೆ ಏನೋ ಬ್ರೈಟಾಗಿ ಕಾಣಿಸ್ತಿರ್ತದೆ. ಇವನಿಗೆ ಜಗತ್ತೇ ಶೂನ್ಯ ಕಂಡ ಕಾಣ್ತಾ ಇರು. ಯಾಕೆ ಜಗತ್ತೇ ದೃಷ್ಟಿಕೋನ ಯಾಕೆ ಚೇಂಜ್ ಆಯಿತು? ಮನೋಭಾವದ ದೃಷ್ಟಿಕೋನ ಚೇಂಜ್ ಆಯ್ತು. ಮನೋಭಾವ ಯಾವ ಹೊರಗಡೆ ಕಾಣ್ತಾನೆ, ಸುಖವಾಗಿತ್ತು ಬೇರೆ ಕಡೆ ಸುಖ ಕಾಣ್ತಾನೆ, ದುಃಖ ಇದೆ ಎಲ್ಲರೂ ದುಃಖಗಳಂತ ಕಂಡುಬಿಡ್ತಾನೆ. ರ್ಯಾಂಕ್ ಬಂದ್ರೆ ಬೈತಿರ್ತೀವಿ, ಏನು ಮಾಡೋದು ನೋಡ್ಬಿಟ್ರು, ಮಹಾ ದೊಡ್ಡ ವಿಷಯ ಅದ, ಅದೇ ದೊಡ್ಡ ದೋಷ ಕಂಡ ಕಾಣುತ್ತವನು, ಪ್ರತಿಯೊಂದು ಕೂಡ ದೋಷ ಇದೆ ಅವನ ಪಾಲಿಗೆ. ಆದ್ದರಿಂದ ಯಾವಾಗಲೂ ಕೂಡ ಜಗತ್ತೇ ಸುಳ್ಳು, ದೇವರಿಗೆ ಗುಣ ಇಲ್ಲ ಅಂತ ಅದಕ್ಕೆ ಹೇಳಿದರು ಅಂದರೆ ಏನಾಗಿದೆ ಅವರಿಗೆ, ಸ್ವರೂಪದಲ್ಲಿ ಏನಿಲ್ಲ ಅವರಿಗೆ, ಸುಖ ಇಲ್ಲ. ಆದ್ದರಿಂದ ದೇವರ ಬೆಲೆ ಶುರು ಮಾಡಿಬಿಟ್ರು, ಅವರಿವ್ರನ್ನ ಅದಕ್ಕೆ ದೇವರನ್ನೇ ಬೈದು ಬಿಡೋದು, ಅದು ತಪ್ಪು. ಆದ್ದರಿಂದ ಜಗತ್ ಸತ್ಯತ್ವಾದಿಗಳು ಕೂಡ ಒಂದೊಂದು ಕಾಲಕ್ಕೆ ಆ ರೀತಿ ಬರುತ್ತೆ. ಶಾಸ್ತ್ರ ಓದ್ದಾಗ ಏನಾಗುತ್ತಾಗ ನಿಧಾನವಾಗಿ ಅರ್ಥ ಮಾಡ್ಕೋತಾ ಹೋಗ್ತಾನೆ. ಆದ್ದರಿಂದ ಇವತ್ತು ಯಾವನೋ ಒಬ್ಬ ತಪ್ಪು ಫಿಲಾಸಫಿ ಫಾಲೋ ಮಾಡ್ತಾನೆ ಅಂಥೇಳಿ ಅವನು ಅಯೋಗ್ಯ ಅಂತ ತೀರ್ಮಾನ ಮಾಡಬೇಡಿ. ಅರ್ಥ ಆಯ್ತಾ? ಓವರ್ ನೈಟ್ ಅವನು ಚೇಂಜ್ ಆಗೋದು, ನಿಧಾನವಾಗಿ ಹೇಳಿ ಅವನು ಆಮೇಲೆ ಬಿಡ್ತಾರ ಹೇಳ್ತಾರೆ. ಅದೆಲ್ಲ ಕೂಡ ಭೇದ ಮೋಹ ಅಂತ ಇರುತ್ತೆ, ತಕ್ಷಣ ಹೋಗೋದಿಲ್ಲ, ಅದೆಲ್ಲ ಕೂಡ ನಿಧಾನ ಹೋಗುತ್ತೆ. ಆಚಾರ ಎಷ್ಟು ಇದಾಗ ಹೇಳ್ತಾರೆ ಯೋಚನೆ ಮಾಡಿ, ಒಂದು ದಿವಸ ಕೇಳಿದ್ರೆ ಅಯೋಗ್ಯ ಹೋಗಿ ಅಟವಟ ಅಂತ ಕಳ್ಸೋಕೆ ಸಾಧ್ಯ ಇಲ್ಲ. ಯಾಕೆ ಹಾಗಾದ್ರೆ ಅರಿತು ಹೋಗೋದಲ್ಲ, ಒಂದು ನಿಮಿಷ ಕೊಟ್ಟ ವಾಸಿ ಆಗಲಿಲ್ಲ, ಡ್ಯಾಡ್ ಅಂತ ಡಿಕ್ಲೇರ್ ಮಾಡಿ ಬಿಡೋಕೆ, ಸತ್ತೋದ ಕೊಟ್ಟು ಕಳಿಸ್ಬಿಡೋದಾಗಲಿದೆ. ಕೆಲವು ದೊಡ್ಡ ರೋಗ ತಷ್ಟ ವಾಸಿ ಆಗೋದು, ಇದಾರು ಕೆಲವೊಂದು ವರ್ಷಗಟ್ಟಲೆ ಬೇಕು, ವರ್ಷಗಟ್ಟಲೆ ರೋಗ. ಈ ಚಿಕನ್ ಗುಣ್ಯ ಬಂದವರೇ ವರ್ಷಗಟ್ಟಲೆ ಒದ್ದಾಗ ಅಂದಮೇಲೆ ಬೇರೆ ಜ್ವರ ಬಿಡೋದು ಬೇರೆ, ಇದು ಬಿಡೋದು ಬೇರೆ. ಅದು ಬಹಳ ಯೋಚನೆ ಮಾಡಿದ್ರೆ ಅರ್ಥ ಆಗ್ತದೆ. ಆಚಾರ್ಯ ಎಷ್ಟಿದ ಹೇಳ್ತಾರೆ ಅಂದರೆ, ಯಾರನ್ನು ಕೂಡ ಅಯೋಗ್ಯ ಅಂತ ತೀರ್ಮಾನ ಮಾಡಬೇಡಿ. ಯಾಕೆ ಅವ್ರು ನಿಧಾನ ಚೇಂಜ್ ಆಗ್ತಿತ್ತು, ಹಾಗೆ ಇದ್ರೆ ಪ್ರಯೋಜನ ಇಲ್ಲ. ಹಾಗೆ ಇದ್ರೆ ಆಫೀಸ್ ಚೇಂಜ್ ಮಾಡ್ಬೇಕು, ಆಸ್ಪತ್ರೆ ಚೇಂಜ್ ಮಾಡಿಬಿಡ್ತಾರೆ. ಸ್ವಲ್ಪ ಇಂಪ್ರೂವ್ಮೆಂಟ್ ಇದ್ರೆ ಏನು ಮಾಡ್ತಾರೆ, ಹೋಪ್ಸ್ ಇದೆ ಅಂತ. ಹಾಗೆ ತಪ್ಪು, ಅದಕ್ಕೆ ಹೇಳ್ತೇವೆ ಸನೈಹಿ ಯಾತಿ ಅಂತ ಹೇಳಿದ್ರಿಂದ ಇರ್ತಾರೆ ಭಯಂಕರ ಲೌಕಿಕರಾಗಿರ್ತಾರೆ. ಆಮೇಲೆ ನೋಡಿ ಏನು ಮಾಡಿಬಿಡ್ತಾರೆ, ಚಾತುರ್ಭಾಷೆ ವ್ರತ ಇವರಿಗೆ ಜಾಸ್ತಿ ಶುರು ಮಾಡಿಬಿಡ್ತಾರೆ. ಅದೇ ಯಾಕೆಂದ್ರೆ ಜ್ಞಾನ ಬಂತು ಅಂತ, ಏನು ಆಶ್ಚರ್ಯ ಇಲ್ಲ ಅದರೊಳಗೆ, ಬರಬಾರ್ದಂತ ಏನಲ್ಲ. ಅದು ಇವ್ರು ಮಾಡೋದು ಬಿಟ್ಬಿಟ್ಟಿರ್ತಾರೆ ಎಷ್ಟೋ ಜನ ಪುಣ್ಯಾತ, ಅವನು ಬೇರೆ ಪಟ್ನಾಸ್ಪ ಎಲ್ಲ ಕೃಷ್ಣಾರ್ಪಣ ಆಮೇಲೆ ಎಲ್ಲ ಬಿಟ್ಟು ಎಲ್ಲ ಹೋಗಿ ಕೂತ್ಕೊಂಡ್ಬಿಟ್ಟಿರ್ತಾರೆ. ಇವನು ಮೊದಲು ಯೋಗ್ಯನಲ್ಲ ಇವನು, ಅವನು ಯೋಗ್ಯನಾಗಿದ್ದವನು ಯೋಗ್ಯನಾದ, ಇವ್ರು ಯೋಗ್ಯತೆ ಇದ್ದವನು ಯೋಗ್ಯತೆ ಎಲ್ಲ ಕಳ್ಕೊಂಡ್ಬಿಟ್ಟ. ಅದು ಯಾವುದು ಫೈನಲ್ ಅಲ್ಲ, ಪರೀಕ್ಷೆ ಬರೋವರೆಗೂ ಕೂಡ ಫಸ್ಟ್ ಕ್ವಾರ್ಟರ್ಲ್ಲಿ ರ್ಯಾಂಕ್ ಕೌಂಟ್ ಆಗಲ್ಲ. ಇದು ಒಳ್ಳೆ ಬುದ್ಧಿವಂತ ತೀರ್ಮಾನ ಆಗ್ತದೆ ಹೊರತು ರಿಸಲ್ಟ್ ಮಾತ್ರ ಡಿಕ್ಲೇರ್ ಮಾಡೋದ್ರ ಮೇಲಲ್ಲ, ಯಾವ್ದ್ರ ಮೇಲೆ ಫೈನಲ್ ಮೇಲೆ. ನಾವೇನು ಮಾಡಿದ್ದೇವೆ ಇವತ್ತು, ಏನೋ ಒಂದು ಹಚ್ಕೊಂಡು ಹಂಗಾರಡ್ತ ಹಚ್ಕೊಂಡ್ಬಿಟ್ಟು ಎಲ್ಲ ಹೊರಟಾದ್ರೆ ಮುಕ್ತಿ ಯೋಗ್ಯ ತಿಳ್ಕೊಂಡ್ಬಿಟ್ಟಿರ್ತಾರೆ. ಆಗಲೇ ಏನಿಲ್ಲ, ಅದು ಕಾರಣ ತಿಳ್ಕೊಳ್ಳೋ ಕಾರಣ ಇಲ್ಲ. ಯಾವುದು ಸ್ವಲ್ಪ ಪರಿಸರದ ವಸ್ತಿಂದ ಬಂದಿರುತ್ತಷ್ಟೇ. ಕೆಟ್ಟ ಗುಣಗಳು ಕೆಲವರಿಗೆ ಒಳ್ಳೆಯವರಿಗೆ ಪರಿಸರದಿಂದಾಗಿ ಹೇಗೆ ಬರುತ್ತೋ, ಒಳ್ಳೆ ಗುಣಗಳು ಕೆಲವು ಪರಿಸರದಿಂದ ಬಂದಿರುತ್ತೆ. ಗೊತ್ತಾಯ್ತಾ? ಅದು ಟೆಂಪರರಿ, ಅದು ಟೆಂಪರರಿ. ಅದು ಯಾವಾಗ ಫ್ರೀ ಆಗಿಬಿಡ್ತಾನೋ ನ್ಯಾಚುರಲ್ಗೆ ಹೋಗ್ಬಿಡ್ತಾರೆ. ಇವನು ಹಾಗೆ ನಿಷ್ಠಾವಂತ, ಮೈ ಮಠದಲ್ಲೇ ಊಟ ಆಗ್ತಿತ್ತು, ಹೋಟ್ಲಿಗೂ ಪ್ರಸಂಗನೇ ಬಂದಿದ್ದಿಲ್ಲ, ಆಚಾರ ಬಂದ ತಿಳ್ಕೊಂಡಿದ್ರು, ಎಲ್ಲ ಒಂದೇ ಸೋಗ ಪ್ರಸಂಗ ಬಂದು ಕಡ್ಡ ಹೊಡೆದಾಕ್ಬಿಟ್ಟೆ ನಡೆಯುತ್ತೆ. ಯಾಕೆ ಪರಿಸರದಿಂದ ಒಳ್ಳೆಯದಾಗಿತ್ತು ಅಷ್ಟೇ ಹೊರ್ತಿದ್ದಾರೆ. ಇವನು ಹಾಗಲ್ಲ, ಯಾವ ಉಪವಾಸ ಇದ್ರೂ ತಿಂತಿಲ್ಲ ಹೋಗಲ್ಲ ಅಂತೇಳಿ, ಅದು ದೀಕ್ಷೆ ಅಂತ ಹೇಳಿ ಅದು ಅದೆಲ್ಲ ಬರೋದು. ತಕ್ಷಣ ಬರೋದಿಲ್ಲ ಅಂತ ಹೇಳೋದಕ್ಕೆ ಈ ಶನೈಶ್ಚನೈಹಿ ಅನ್ನೋ ಮಾತು ಬಹಳ ಇಂಪಾರ್ಟೆಂಟ್. ಶನೈ ಕೆಂಥ ಕೆಸರು ಕೂಡ ಒಂದು ನಿಮಿಷಕ್ಕೆ ಒಣಗಿ ಹೋಗೋದಿಲ್ಲ, ನಿಧಾನ ಒಣಗುತ್ತಲ್ಲ ಆ ರೀತಿ ಮನಸ್ಸಿನ ಕೆಸರು. ಕಾಮಾದಿಗಳು ಕೂಡ ಏನಾಗಬೇಕು, ಸ್ಲೋಲಿ ಹೋಗಿ, ಅದು ಎಫರ್ಟ್ಸ್ ಹಾಕ್ಬೇಕಾದ್ರೆ, ಸುಮ್ಮನೆ ಕೊಡಬಾರ್ದು ಹೋಗುತ್ತೆ ಅಂತೇಳಿ, ಅವೇ ಹೋಗೋದಿಲ್ಲ ಏನೋ ಹೋಗೋದಕ್ಕೆ. ಈ ಕೆಸರು ಒಣಗೋದು ಯಾವಾಗ ಹೇಳಿ ನೋಡಂತೆ, ಜೊತೆಗೆ ಗಾಡಿ ಬೀಸು, ಗಾಡಿ ಬೀಸೋ ಹೋಗಿಬಿಡ್ತು. ಭದ್ರಾಜ ಶಾಸ್ತ್ರ ಭದ್ರಶಾಸ್ತ್ರ ಓದ್ತೋದು ಏನಾಗಿಬಿಡುತ್ತೆ, ಕೆಸರು ಹೋಗಿಬಿಡುತ್ತೆ, ಯುದ್ಧ ಆಗಿಬಿಡುತ್ತೆ ಅಂತ ಹೇಳಿ. ಗಾಳಿ ಬೇಗ ಹಾಕ್ತಾರೆ, ಏನು ಎಲ್ಲೇ ಪಂಕ್ತಿ ಬಡಿಸ್ಬೇಕಲ್ಲ, ಏನು ಮಾಡ್ತಾರೆ ಆಗ ತಷ್ಟ ಫ್ಯಾನ್ ಹಾಕ್ಬಿಡ್ತಾರೆ, ಫ್ಯಾನ್ ಆಗಿ ಬೇಗ ಒಣಗಲಿ ಅಂತ ಹೇಳ್ಬಿಟ್ಟು. ಸೊ ಒಣಗಿದರೆ ಇದು ಒಣಗುತ್ತೆ ಅಂತ ಹೇಗೆ ಗೊತ್ತಿದೆಯೋ, ಗಾಳಿ ಬೀಸಿದ್ರೆ ಆಚಾರ ಅಭಿಮಾನ ಒಣಗೋಗ್ಬಿಡುತ್ತೆ, ಅದು ಒಣ ಅಭಿಮಾನ ಹೋಗ್ಬಿಟ್ಟು ನಿರಭಿಮಾನರಾಗ್ತಾರೆ, ನಿರಹಂಕಾರ ಬರುತ್ತೆ ಅಂತ ಅರ್ಥ. ಅಂದರೆ ಲೋಕದಲ್ಲಿ ಏನು ನಡೀತಿರೋದೆಲ್ಲ ಶಾಸ್ತ್ರದ್ದೇ, ನಾವು ಅಪ್ಲೈ ಮಾಡ್ಕೊಳ್ಳಲು ತಪ್ಪಾಗ್ಬಿಡುತ್ತೆ. ಕೆಸರು ಇದಕ್ಕೆಲ್ಲ ಯೋಚನೆ ಮಾಡಿದೆ, ಕೊಳಕ್ಕೆ ಹೋಗ್ಬೇಕು ಗೊತ್ತಿದೆ, ಮನಸ್ಸಿನ ಕೊಳಕ್ಕೂ ಮರೆತು ಬಿಡ್ತಾರೆ, ದೇಹದ ಕೊಳಕಿನ ಬಗ್ಗೆ ಭಾರಿ ಗಮನ ಕೊಡ್ತಾರೆ, ಮನಸ್ಸಿನ ಕೊಳಕಿನ ಬಗ್ಗೆ ಕೊಡೋದಿಲ್ಲ, ಅದು ದೋಷ. ನಿಶ್ಚಲಾಂಬುರೋ ನಿಶ್ಚಲಾಂಬುರಭೂತ್ ತೂಷ್ಣೀಂ ಸಮುದ್ರ ಶರದಾಗಮೇ ಆತ್ಮನ್ಯುಪರತೆ ಯದ್ವನ್ ಮುನಿರ್ಹಿ ಮುನಿಹಿ ವಿಪರತ ಆಗಮ. ಎಷ್ಟು ಚೆನ್ನಾಗಿದೆ ನೋಡಿ, ನಿಶ್ಚಲಾಂಬುರಭೂತ್ ತೂಷ್ಣೀಂ ಸಮುದ್ರ ಶರದಾಗಮೇ ಶರದಾಗಮೇ ಶರದಾಗಮ ಅಂತ ಒಂದು ಗ್ರಂಥ ಇದೆ, ಅಭಿನವ ಶರದಾಗ ಶರದಾಗಮ ಅಂಥೇಳಿ ವ್ಯಾಸತತ್ವದಲ್ಲಿ ಬರೆದ ಒಂದು ಗ್ರಂಥ ಅದಕ್ಕೆ. ಮತ್ತೆ ಶರತ್ ಬಂದಾಗ ಏನಾಗುತ್ತೆ, ನಿರ್ಮಲವಾಗ್ಬಿಡುತ್ತೆ. ಅದೇ ರೀತಿಯಲ್ಲಿ ದುಶ್ಚ ಯಾರ್ಯಾರು ಪ್ರಶ್ನೆ ಕೇಳಿ ಖಂಡನೆ ಅಂತ ಬರೆದಿರ್ತಾರಲ್ಲ, ಚಂದ್ರಿಕಾ ಮೊದಲಾದವುಗಳಿಗೆ ಖಂಡನೆ ಬರೆದವರಿದ್ದರು, ಅದು ಉತ್ತರ ಕೊಡಲಿಕ್ಕೆ ವ್ಯಾಸತ್ವಕ್ಕೆ ಶರದಾಗಮ ಅಂತ ಗ್ರಂಥ ಬರುತ್ತೆ. ಶರತ್ಕಾಲ ಬಂದಾಗ ಯಾವ ಶುದ್ಧ ವಾತಾವರಣ ಮೂಡುತ್ತೋ, ಈ ಪೂರ್ವಪಕ್ಷದಿಂದ ಹುಟ್ಟಿದ ಸಂಖ್ಯೆಗಳೆಲ್ಲ ಹೋಗಿಬಿಟ್ಟು ಒಳ್ಳೆ ರೀತಿ ಆಗುತ್ತೆ ಅಂತ ಹೇಳೋದಕ್ಕೋಸ್ಕರ ಶರದಾಗಮ ಅಂತ ಗ್ರಂಥ ಬರುತ್ತೆ. ಇಲ್ಲಿ ಶರದಾಗಮೆ ಪದ ಅದಕ್ಕೆ, ಅಯ್ಯೋ ಹಳೆಯ ಗ್ರಂಥ ಎಂದ ಮಾಡಿ ಆಗಿದೆ, ಎಲ್ಲ ಕಡೆ ಬೇಕಾಷ್ಟು ನಡೆದಿದ್ದೇವೆಲ್ಲ ಕೂಡ ಹಾಗೆ ಹಾಗೆ ಹಾಗೆ. ಶರದಾಗಮೇ ಸೂಷ್ಣೀಂ ಸಮುದ್ರ ನಿಶ್ಚಲ ಅಂಬುರ ಅಭವ, ನಿಶ್ಚಲ ಅಂಬುರ ಅಭವತ್ ಸಮುದ್ರ ಶರತ್ಕಾಲ ಬರ್ತಿರ್ಲಿಕ್ಕೇನೆ ನಿಶ್ಚಲ ಅಂಬು ಸ್ವಲ್ಪ ಅದರಿಂದ ಕಡಿಮೆ ಆಗುತ್ತೆ, ಏರಿಳಿತ ಕಡಿಮೆ ಆಗುತ್ತೆ. ಸಮುದ್ರದ್ದು ಮಳೆಗಾಲದಲ್ಲಿರೋ ಏರಿಳಿತ ಶರತ್ಕಾಲದಲ್ಲಿರೋದಿಲ್ಲ. ಹೇಗೆ ಅಂತ ಕೇಳಿದರೆ, ಆತ್ಮನ್ಯುಪರತೆ ಯದ್ವತ್ ಮುನಿಹಿ ವಿಪರತಾಗಮ, ಆತ್ಮನೇ ಉಪರತೆ, ಮನಸ್ಸಿ ಉಪರತೆ, ವಿಷಯಭ್ಯೋ ನಿವೃತ್ತೇ ಸತಿ ವಿಪರತಾಗಮ ನಿವೃತ್ತ ಶಾಸ್ತ್ರಶ್ರವಣಾಧಿಕ ಅಸಪ್ರಜ್ಞಾತ ಸಮಾಧಿಸ್ಥ ಇತ್ಯರ್ಥ. ಯಾವಾಗ ಮನಸ್ಸು ಚಿತ್ತಧೀಹಿ ಹೇಳ್ತದೆ ಮುನ್ನಿರ್ಯುಚ್ಯತೆ ಅಂತ ಹೇಳಲಿಲ್ಲ, ಪ್ರಜಹಾತಿ ಯದಾ ಕಾಮಾನ್ ಸರ್ವಾನ್ ಪಾರ್ಥ ಮನೋಗತಾನ್ ಆತ್ಮನ್ನೇ ಆತ್ಮನಾ ತುಷ್ಟ ಚಿತ್ತಪ್ರಜ್ಞ ಸ್ತದೋಚ್ಯತೆ. ಜ್ಞಾನಿಯಾದವನು ಅಸಪ್ರಜ್ಞಾತ ಸಮಾಧಿ ಸ್ಥಿತಿ ಹೋದ ಕಾಲಕ್ಕೆ ಏನಾಗ್ಬಿಡ್ತಾನೆ, ಮನಸ್ಸು ನಿಶ್ಚಲ ಆಗ್ಬಿಡ್ತಾನೆ. ಅದೇ ಚಿತ್ತಪ್ರಜ್ಞ, ಅದರ ಚಿತ್ತಪ್ರಜ್ಞ, ಚಿತ್ತಾಪ್ರಜ್ಞ ಯಶಃ ಚಿತ್ತಪ್ರಜ್ಞ. ಇಲ್ಲಿ ಚಿತ್ತಾಂಬು ಇವನೇನಾಗ್ತಾನೆ, ಚಿತ್ತ ನಿಶ್ಚಲ ಅಂಬು ಆಗಿಬಿಡ್ತಾನೆ ಸಮುದ್ರ. ಅದೇ ರೀತಿ ಜ್ಞಾನಿ ಏನಾಗ್ಬಿಡ್ತಾನೆ, ನಿಶ್ಚಲ ಮನಸ್ಕನಾಗ್ಬಿಡ್ತಾನೆ. ತಸ್ಯ ಕಾರ್ಯಂ ನ ವಿದ್ಯತೆ, ಅದನ್ನೇ ಭಗವಂತ ಹೇಳಿದ್ದೆ. ಅಸ್ವಾತ್ಪರ ತೆರೇವ ಸ್ಯಾತ್ ಆತ್ಮತೃಪ್ತಶ್ಚ ಭಾರವ ಆತ್ಮನ್ನೇ ವಚ ಸಂತುಷ್ಟ ತಸ್ಯ ಕಾರ್ಯಂ ನ ವಿದ್ಯತೆ. ಆತ್ಮನ್ ವಿಪರತೆ ಎಂತದ್ ಮುನಿ ವಿಪರತ ಆಗಮ, ಆ ಶಾಸ್ತ್ರಾದಿಗಳ ಓದ ಕಾರಣ ಇಲ್ಲ, ಅವನಿಗೆ ಓದೋ ಕಾರಣ ಇಲ್ಲ. ಅದಕ್ಕೆ ಏನಾಗಿದ್ದಾನೆ, ಪರೀಕ್ಷೆ ಕಾಲ ಗೊತ್ತಾ ಕೂತ್ರೆ ಏನು ಮಾಡ್ಬೇಕು, ಹಾಗಾಗ ಪರೀಕ್ಷೆ ಹೇಳಿದ ಟೆಕ್ಸ್ಟ್ ಬುಕ್ ತಗೋಬಿಟ್ಟಿದ್ದಾರೆ. ಏನು ಮಾಡುತ್ತೆ, ತೆಗೆದಿದ್ದಕ್ಕೆ ಅಪರಾಧ ಗುಡಿಸ್ಬಿಡ್ತಾರೆ, ತೆಗಾಗಿಲ್ಲ ಅವನು. ಏನು ಮಾಡಬೇಕಾಗ ಬರೀಬೇಕಷ್ಟೆ. ಅಸಪ್ರಜ್ಞಾತ ಸಮಾಧಿ ಸ್ಥಿತಿಯಲ್ಲಿ ಶ್ರವಣ ಮನ್ನಾದಿಗಳು ಮಾಡೋಕ್ಕಾಗೋದಿಲ್ಲ, ಅದಕ್ಕೆ ದೇವ್ರು ನೋಡ್ತಾ ಆ ಕಡೆ ಡೈರೆಕ್ಟ್ ಕಾಂಟ್ಯಾಕ್ಟ್ ಮಾಡಿರ್ತಾರೆ. ಆ ರೀತಿಯಾಗಿ ಮಳೆಗಾಲ ಮುಗಿದ ಮೇಲೆ ಶರತ್ಕಾಲ ಬರ್ತಿರ್ಲಿಕ್ಕೇನೆ ಸಮುದ್ರದ ಅಲೆಗಳು ನಿಶ್ಚಲವಾಗೋ ಹಾಗೆ ಮುನಿಗಳು ಹೇಗಿರ್ತಾರೆ, ಅಪರೋಕ್ಷ ಜ್ಞಾನ ವಾಗ್ತಿರ್ಲಿಕ್ಕೇನೆ ಯಾವುದೇ ವಿಧವಾದಂತಹ ಚಂಚಲತೆಯನ್ನು ಹೊಂದದೇ ಇದ್ದು ಬಿಡ್ತಾರೆ ಅಂತ. ಇದೆಲ್ಲ ಶಾಸ್ತ್ರ ತತ್ವಗಳಿಂದ ಕನ್ವಿನ್ಸ್ ಮಾಡ್ತಾ ಹೋಗ್ತಾರೆ. ಹಾಗೆ ಇದರಿಂದ ಪರಿಸರ ನೋಡ್ತಾ ಹೋದರೆ ಹೇಗೆ ಶಾಸ್ತ್ರತತ್ವ ಅನುಸಂಧಾನಕ್ಕೆ ಬರಬೇಕು ಅಂತ. ಮಳೆಗಾಲ ನೋಡಿದ ಶಾಸ್ತ್ರತತ್ವ ಎಲ್ಲ ಜ್ಞಾಪಕ ಆಯಿತು, ಶರತ್ಕಾಲ ನೋಡಿದ ಎಲ್ಲ ಅನುಸಂಧಾನಕ್ಕೆ ಬಂತು. ಸೊ ಕಾಲದಲ್ಲಿ ಚಿಂತನೆ ಮಾಡೋ ಕ್ರಮ ಗೊತ್ತಾಗ, ದೇಶದಲ್ಲಿ ಚಿಂತನೆ ಮಾಡೋ ಕ್ರಮ ಒಂದು, ಕಾಲದಲ್ಲಿ ಚಿಂತನೆ ಮಾಡೋ ಕ್ರಮ ಒಂದು, ಗೊತ್ತಾಯ್ತಾ. ಕಾಲಾಂತರ್ಗತ ಕಾಲ ನಿಯಮ, ದೇಶೇ ಕಾಲೇ ತಥಾ ಪಾತ್ರೆ ಅಂತ ಹೇಳೋ ಹಾಗೆ ಕಾಲದಲ್ಲಿ ಅನುಸಂಧಾನ ಕ್ರಮ ಗೊತ್ತಾಗಬೇಕಾದ್ರೆ ಇದು ನೋದಿರ್ಬೇಕು. ಮೂರು ಹಾಕಿ ಅಂತ ಹೇಳಿಬಿಟ್ರೆ ಉಳಿದೆಲ್ಲ ಎಕ್ಸ್ಟೆಂಡ್ ಆಗ್ಬಿಟ್ಟು. ಯದ್ವನ್ ಮುನಿಹಿ ವಿಪರತಾಗಮ ಕೇದಾರೇಭ್ಯಸ್ತ್ವಪೋ ಗೃಹನ್ ಕರ್ಷಕ ದೃಢ ಸೇತುಭಿ ಯಥಾ ಪ್ರಾಣೈಸ್ವ ವಿಜ್ಞಾನಂ ತನ್ನಿರೋಧೇನ ಯೋಗಿನಃ. ಕೇದಾರೇಭ್ಯ ತು ಅಪಹ ಅಗೃಹನ್ ಕರ್ಷಕಾ ದೃಢ ಸೇತುಭಿ ಯಥಾ ಪ್ರಾಣೈ ಸ್ವವಿಜ್ಞಾನಂ ತನ್ನಿರೋಧೇನ ಯೋಗಿನಃ. ಕೇದಾರೇಭ್ಯ ತು ಅಪಹ ಅಗೃಹನ್ ಕರ್ಷಕಾ ದೃಢ ಸೇತುಭಿ. ಏನು ಮಾಡಿದ್ದಾರೆ ಕರ್ಷಕರು ಅಂದರೆ ವ್ಯವಸಾಯ ಮಾಡ್ತಕ್ಕಂಥ ಜನ, ಕೃಷಿಕರು. ಕೇದಾರೇಭ್ಯ ಶಾಲಿಕ್ಷೇತ್ರೇಭ್ಯ ಪ್ರಸರವಂತಿ ರಪಃ ದೃಢೈಹಿ ಸೇತುಭಿ ಚಿನ್ವಂತಿ ಪದ್ನಂತಿ. ಏನು ಮಾಡ್ತಾರೆ ಗೊತ್ತಾ, ಬೇರೆ ದಿವಸದಲ್ಲಿ ಯಾರು ಗದ್ದೆಗಳಿಗೆ ಹೊಲಗಳು ನೀರು ಬಿಡೋದಿಲ್ಲ, ಮಳೆ ಹೇಗೂ ಬರ್ತಿರುತ್ತೋ ಹೋಗ್ತಾ ಇದೆ. ಆಮೇಲೆ ಇವೇನು ಮಾಡ್ತಾರೆ, ಮಳೆಗಾಲ ಮುಗಿದ ಮೇಲೆ ಶರತ್ಕಾಲದಲ್ಲಿ ನೀರು ಕಟ್ಟೋದು, ಅಂತ ನೀರು ಕಟ್ಟೋದು ಬಿಟ್ಬಿಟ್ಟು ಹೊರಗೋದನ್ನು ತಡಿತಾ, ಹೇಗೆ ಮತ್ತೆ ನೀರು ಮತ್ತೆ ಸಿಗೋದು ಭಾರಿ ಕಷ್ಟ ಅಂತ ತೊಡೆದಾಗ್ತದೆ. ಅದು ಹರಿದು ಹೋಗ್ತಕ್ಕಂಥ ನೀರನ್ನು ತಮ್ಮ ಹೊಲಗದ್ದೆಗಳಿಂದ ಹೊರಗೆ ಹೋಗದಂತೆ ಈ ಕೃಷಿಕರೆಲ್ಲ ಕಟ್ಟಲಿಕ್ಕೆ ಶುರು ಮಾಡಿದರು ಶರತ್ಕಾಲ ಬರ್ತಿರಲಿಕ್ಕೆ. ಹೇಗೆ ಅಂದರೆ, ಯಥಾ ಪ್ರಾಣೈಹಿ ಸ್ವವಿಜ್ಞಾನಂ ತನ್ನಿರೋಧೇನ ಯೋಗಿನಃ. ಯೋಗಿಗಳಾದವರು ಪ್ರಾಣಾಯಾಮ ಮಾಡ್ತಾ ಗೊತ್ತಾ ಜ್ಞಾನ ಹಾಸವಾಗಿ ನೋಡ್ಕೋತಾರಲ್ಲ ಹಾಕಿ. ಸೊ ಪ್ರಾಣಾಯಾಮ ಮಾಡೋದ್ರಿಂದ ಏನಾಗುತ್ತೆ, ಜ್ಞಾನ ನಾಶ ಆಗೋದಿಲ್ಲ, ಪ್ರಾಣ ನಿರೋಧ. ಪ್ರಾಣಶಾಸ್ತ್ರವನ್ನು ಕೇಳೋದು, ಪ್ರಾಣಾಯಾಮ ಮಾಡೋದು, ಕೇಳಿದ ಶಾಸ್ತ್ರ ಏನಾಯ್ತು ಅಲ್ಲಿಗೆ ಉಳ್ಕೊಳ್ಳುತ್ತೆ ಅಂತ. ಪ್ರಾಣಾಯಾಮಕ್ಕೂ ಈ ಶಾಸ್ತ್ರಜ್ಞಾನದ ಒಂದು ಸ್ಥಿರವಾಗೋದಕ್ಕೂ ಸಂಬಂಧ ಇದೆ. ಯಥಾ ಪ್ರಾಣೈಹಿ ಸ್ವವಿಜ್ಞಾನಂ ತನ್ನಿರೋಧೇನ ಯೋಗಿನಃ. ಪ್ರಾಣಗಳನ್ನು ನಿರೋಧ ಮಾಡೋ ಮೂಲಕವಾಗಿ ತಮ್ಮ ಜ್ಞಾನವನ್ನು ಯೋಗಿಗಳು ಹೇಗೆ ಕಾಪಾಡಿಕೊಳ್ಳುತ್ತಾರಲ್ಲ ಆ ರೀತಿಯಲ್ಲಿ ಹೊಲಗದ್ದೆಗಳಿಂದ ನೀರು ಹೊರಗೆ ಹೋಗದಂತೆ ಕೃಷಿಕರು ಏನು ಮಾಡ್ತಾ ಇದ್ರಾಗ ತಡಿತಾ ಇದ್ರು. ಅಡ್ಡ ಕಟ್ಟಿಬಿಟ್ಟು ಒಡ್ಡು ಕಟ್ಟೋದು ಅಂತ ಕರೀತಾರೆ, ಒಡ್ಡು ಕಟ್ಟಿ ತಡಿತಾ ಇದ್ರು. ಈ ಪ್ರಾಣಾಯಾಮದ ಅರ್ಥ ಹೇಳಿದಾಗ ಇಲ್ಲಿ ಪ್ರಾಣಾಯಾಮದ ಅರ್ಥ ನ್ಯಾಚುರಲಿ ಏನಾಗುತ್ತೆ, ಪ್ರಾಣಾಯಾಮ ಮಾಡಿದಾಗ ಮನಸ್ಸು ಬೇರೆ ಕಡೆ ಹೋಗೋ ಚಾನ್ಸ್ ಇಲ್ಲ. ಯಾಕೆ ಈಗ ಮನಸ್ಸಿಗೆ ಹಿಡಿದ್ಬಿಟ್ಟಿರ್ತಾರೆ, ಮೂಗಿಡ್ದಾಗಾಯ್ತು ಅಂತಾನೆ ಯು ಡಿ ಎಮ್ ಅದು ಮೂಗಿಡ್ದಾಗ ಏನೋ ಮಾಡ್ತಿರ್ತಾನೆ, ಏನೇ ಮಾಡಿದ್ರು ಹೇಳ್ತಿರ್ತಾರೆ. ಮೂಗಿಡಿದ ತಕ್ಷಣ ಅಲರ್ಟ್ ಆಗ್ತಾರೆ, ಮಲಗಿದ ನೆಬ್ಬಿಸ್ಬೇಕಾದ್ರೆ ಮೂಗಿಡಿದ್ಬಿಟ್ರೆ ಒಂದು ಕ್ಷಣಕ್ಕೆ ಎಚ್ಚರಾಗುತ್ತಲ್ಲ, ಉಸಿರಾಟಕ್ಕೆ ಬಂದಾಗಿಬಿಡುತ್ತಲ್ಲ ಆತ. ಶಾರದ ಶರದರ್ಕ ಅಭಿಷೂಜಂ ತಾಪಂ ಭೂತಾನ ಮುಡುಪು ಅಹರತ್ ದೇಹಾಭಿಪಾರಜಂ ಬೋಧ ಮುಕುಂದೋ ವ್ರಜಯೋಷಿತಾಂ. ಶರದರ್ಕ ಅಂಶುಜಂ ತಾಪಂ, ಶರತ್ ಅರ್ಕ ಅಂಶುಜ, ಶರತ್ಕಾಲದ ಅರ್ಕ ಅಂದರೆ ಸೂರ್ಯ, ಆತನ ಅಂಶು ಅಂದರೆ ಕಿರಣಗಳು, ಅದರಿಂದ ಜ ಹುಟ್ಟತಕ್ಕಂತಹ ತಾಪಂ ಭೂತಾನಾಂ ಪ್ರಾಣಿಗಳ ಶರತ್ಕಾಲದ ಸೂರ್ಯನಿಂದ ಹುಟ್ಟತಕ್ಕಂತಹ ತಾಪವನ್ನು ಉಡುಪಃ ಹರ ಚಂದ್ರ ಪರಿಹಾರ ಮಾಡ್ತಾ ಇದೆ. ಶರತ್ಕಾಲದ ಬೆಳದಿಂಗಳಿನಿಂದಾಗಿ ಮಧ್ಯಾಹ್ನದ ಬಿಸಿಲಿನ ತಾಪ ಎಲ್ಲ ಕಡಿಮೆ ಆಗ್ಬಿಡ್ತು ಅಂತ ಹೇಳ್ತಾರೆ. ದೇಹಾಭಿಮಾನಜಂ ಬೋಧ, ಯಾವ ರೀತಿಯಾಗಿ ದೇಹಾಭಿಮಾನಜಂ ದೇಹಾಭಿಮಾನದ ಹುಟ್ಟತಕ್ಕಂಥ ತಾಪವನ್ನು ಬೋಧ ಯಥ ಜ್ಞಾನದಿಂದ ಹೇಗೆ ತಾಪ ಪರಿಹಾರ ಆಗಬೇಕೋ ಆ ರೀತಿಯಲ್ಲಿ ಚಂದ್ರನಿಂದ ಸೂರ್ಯನ ತಾಪ ಕಡಿಮೆ ಆಗ್ತಾ ಇತ್ತು. ಮುಕುಂದ ರಜಯೋಷಿತಾಂ ತಾಪ, ರಜಯೋಷಿತ ಆ ಗೋಪಿಕಾಸ್ತ್ರೀಯರಗಳ ತಾಪವನ್ನ ಕೃಷ್ಣ ಏನ್ ಮಾಡ್ದ, ತನ್ನ ಜ್ಞಾನವನ್ನು ಕೊಡುವ ಮೂಲಕವಾಗಿ ಪರಿಹಾರವನ್ನು ಮಾಡ್ದ. ಉಡುಪು ನಕ್ಷತ್ರಾಧಿಪ, ಉಡು ಅಂದ್ರೆ ನಕ್ಷತ್ರಗಳಾದ್ರಿಂದ ಉಡುಪ ಅಂದ್ರೆ ನಕ್ಷತ್ರಾಧಿಪ. ಭೂತ ಆತ್ಮಜ್ಞಾನಂ ದೇಹಾಭಿಮಾನಜಂ ಅಹಂ ದೇಹ ಇತ್ಯಾದಿ ಅಭಿಮಾನಾತ್ ಜಾತಂ ತಾಪಂ ಯಥಾ ಮುಕುಂದ ವೃಜಯೋಷಿತ ವೃಜವಲ್ಲವೀನ ಮನ್ಮಥ ಜನಿತ ತಾಪಂ ಯಥಾ ಜಹಾರ ತಥೇತಿ. ದೃಷ್ಟಾಂತದ್ವಯಂ, ಎರಡು ದೃಷ್ಟಾಂತ ಕೊಟ್ಟು, ಮುಕುಂದ ವೃಜಯೋಷಿತ ತಾಪಂ ಯಥಾ, ಉಡುಪ ಭೂತಾನಾಂ ತಾಪಂ ಯಥಾ ತಥಾ ಬೋಧ ದೇಹಾಭಿಮಾನದ ತಾಪಂ ಅಪಾಹರತ್. ಎರಡು ದೃಷ್ಟಾಂತ ತೊಗೊಂಡು ಕೃಷ್ಣ ಹೇಗೆ ಗೋಪಿಕಾಸ್ತ್ರೀಯರ ಮನ್ಮಥ ಅಂದರೆ ಕಾಮಜನ್ಯವಾದ ತಾಪವನ್ನು ಪರಿಹಾರ ಮಾಡಿದನೋ, ಯಾವ ರೀತಿಯಲ್ಲಿ ಚಂದ್ರ ಈ ಶರತ್ಕಾಲದ ಸೂರ್ಯನ ಕಿರಣಗಳ ತಾಪವನ್ನು ಪರಿಹಾರ ಮಾಡ್ತಾನೋ, ಹಾಗೆ ಜ್ಞಾನ ಅನ್ನೋದು ಸಂಸಾರದ ತಾಪವನ್ನು ಪರಿಹಾರ ಮಾಡುತ್ತೆ. ಸ್ವಲ್ಪ ಮುಂದೆ ತಾಪತ್ರಯ ಅಂತ ಹೇಳಿ ಏನೋ ಸೊಲ್ಯೂಷನ್ ಕೊಡಕ್ಕೆ ಬರ್ತಾರೆ. ಅವ್ರು ಏನು ಮಾಡ್ಬೇಕು, ಅವರು ಜ್ಞಾನ ಬಂದುಬಿಟ್ಟರೆ ಎಲ್ಲ ತಾಪ ಹೋಗ್ತಾರೆ. ಪಾಠ ಪ್ರವಚನಗಳಿಂದ ಬರ್ತಕ್ಕಂಥ ಜ್ಞಾನ ಬರೀ ತಿಳುವಳಿಕೆ ಅಷ್ಟೇ ಆಗೋದಿಲ್ಲ, ತಾಪ ಪರಿಹಾರಕ್ಕೆ ದೊಡ್ಡ ಸಾಧನ ಅದು. ಮುಕುಂದು ವ್ರಜಯೋ, ಮುಕುಂದ ಅನ್ನೋ ಪದ ಉಪಯೋಗಿಸಿದ್ರಿಂದ ಮೋಕ್ಷ ಕೊಡುವ, ಮೋಕ್ಷ ಕೊಡುವವನು ಪರಮಾತ್ಮ, ಮೋಕ್ಷ ಕೊಡ ಪರಮಾತ್ಮ, ತಾಪ ತೆಗೆದ ಆಶ್ಚರ್ಯನಾ ಅಂತ. ಅದೆಲ್ಲ ಹೇತುಗರ್ಭ ಪದಗಳು ಅಂತ ಹೇಳ್ತಾರೆ ಅವರು. ಕಮಶೋಭತ ನಿರ್ಮೇಘಂ ಶರದ್ವಿಮಲತಾರಕಂ ಸತ್ವಯುಕ್ತಂ ಯಥಾಚಿತ್ತಂ ಶಬ್ದ ಬ್ರಹ್ಮಾರ್ಥ ದರ್ಶನಂ. ಸಮಶೋಭತ ಖಂ ಅಶೋಭತ ನಿರ್ಮೇಘಂ ಸರಿತ್ವಿಮಲತಾರ ಶರದ್ವಿಮಲತಾರಕಂ ಸತ್ವಯುಕ್ತಂ ಯಥಾಚಿತ್ತಂ ಶಬ್ದ ಬ್ರಹ್ಮ ಅರ್ಥ ದರ್ಶನಂ. ಖಂ ಆಕಾಶವು, ನಿರ್ಮೇಘಂ ಅಶೋಭತ, ಒಂದು ಮೇಘ ಇಲ್ಲ, ಸ್ವಚ್ಛವಾದ ಆಕಾಶ ಕಾಣಿಸ್ತಾ ಇದೆ. ಶರದ್ವಿಮಲ ತಾರಕಂ, ಶರತ್ಕಾಲ ಹಗಲಲ್ಲಿ ಮೇಘಗಳಿಲ್ಲ, ಯೋಚನೆ ಇಲ್ಲ, ರಾತ್ರಿಯಲ್ಲೂ ಮೇಘಗಳಿಲ್ಲ. ವಿಮಲ ತಾರಕಂ, ಎಲ್ಲೋಡ ನಕ್ಷತ್ರ ಅಷ್ಟು ಸ್ವಚ್ಛ ಕಾಣ್ತಾ ಇದೆ. ಚಂದ್ರ ನಕ್ಷತ್ರ ಬಡಿಯೋದನ್ನು ನೋಡಬೇಕು ಅಂತಿದ್ರೆ ಶರತ್ಕಾಲದಲ್ಲಿ ನೋಡ್ಬೇಕಾದ್ರೆ, ಅದಕ್ಕೆ ಶರದ್ವಿಮಲ ತಾರಕಂ ನಿರ್ಮೇಘಂ ಖಂ ಅಶೋಭತ. ಶರತ್ಕಾಲದಿಂದಾಗಿ ವಿಮಲ ತಾರಕದಿಂದ ಕೂಡಿದ ಮೇಘರಹಿತವಾದಂತಹ ಆಕಾಶವು ಅಶೋಭತ ಶೋಭಿಸಿತು. ಹೇಗೆ, ಯಥಾ ಚಿತ್ತಂ ಸತ್ವಯುಕ್ತಂ, ಸತ್ವಗುಣದಿಂದ ತುಂಬಿದ ಮನಸ್ಸು, ಶಬ್ದ ಬ್ರಹ್ಮಾರ್ಥ ದರ್ಶನ. ಶಬ್ದ ಬ್ರಹ್ಮಾರ್ಥ ಅಂದ್ರೇನೋ, ಪರಮಾತ್ಮ ವಿಷಯಕ ಜ್ಞಾನ, ಅದನ್ನು ಕೊಡ್ತಾ ಹೇಗೆ ಶೋಭಿಸಬೇಕಲ್ಲ ಹಾಗೆ ಶೋಭಿಸ್ತು ಅಂತ ಹೇಳ್ತಾರೆ. ಖಂ ಆಕಾಶಂ ಶರದ ವಿಮಲತಾ ವಿಮಲಾಹ ತಾರಕಾಹ ಯಸ್ಮಿನ್ ತತ್ಯಥಾ ದೀರ್ಘತಾ ಮೇಘಾ ಯಸ್ಮಾತ್ ತತ್ಥಾ ಅಶೋಭತ. ಸತ್ವೇನ ವ್ಯವಸಾಯೇನ ಸತ್ವಗುಣೇನ ಚ ಯುಕ್ತಂ ಚಿತ್ತಂ ಯಥಾ ಶಬ್ದ ಬ್ರಹ್ಮ ವೇದ ತಸ್ಯ ಅರ್ಥ ಪರಮುಖ್ಯ ಪ್ರತಿಪಾದ್ಯೋ ನಾರಾಯಣ ತಂ ದರ್ಶಯತಿ ತಥಾ ಯಥ. ಶಬ್ದ ಬ್ರಹ್ಮನನ್ನ, ಶಬ್ದ ಬ್ರಹ್ಮಾರ್ಥವಾದ ಶ್ರೀಕೃಷ್ಣನನ್ನ ಯಾವ ರೀತಿ ಮನಸ್ಸು ತೋರಿಸಬೇಕಲ್ಲ ಹಾಗೆ. ಸತ್ವಗುಣ ಪ್ರಧಾನವಾಗಬೇಕು. ಸತ್ವಗುಣ ಪ್ರಧಾನವಾದಾಗ ದೇವರೇ ಸ್ವಚ್ಛವಾದ ಅಂತಃಕರಣ, ಅವು ಏನು ಹೇಳಿದ್ರು ಕೂಡ ಏನಾಗುತ್ತೆ ತಿಳಿ, ಅರ್ಥ ಆಗುತ್ತೆ, ಅರ್ಥ ಆಗುತ್ತೆ. ಆ ರೀತಿ ಸ್ವಚ್ಛವಾದ ಅಂತಃಕರಣದಲ್ಲಿ ಶಾಸ್ತ್ರ ವಿಚಾರಕವಾದ ಪರಮಾತ್ಮ ತತ್ವ ಹೇಗೆ ಗೋಚರಿಸಬೇಕೋ ಆ ರೀತಿಯಲ್ಲಿ ಶರತ್ಕಾಲದಲ್ಲಿ ಆಕಾಶ ಅನ್ನೋದು ಏನಾಯಿತು ಸ್ಪಷ್ಟವಾಗಿ ಕಾಣಿಸ್ತು. ಸ್ವಾರಸ್ಯ ಇದೆ ಇಲ್ಲಿ. ಕೃಷ್ಣ ಅಲ್ಲಿ ವಿಷ್ಣುಪಾದ, ವಿಷ್ಣುಪಾದ ಹೊಳೆಯ ಹಾಗೆ ವಿಷ್ಣು ಹೊಡಿತಾರೆ. ಪಾದ ಅಂದರೆ ಸ್ವರೂಪ, ಸುಂದಮಾನಂ ಸ್ವರೂಪಂತೂ ಪಾದ ಶಬ್ದೇನ ಭಂಡೆ. ವಿಷ್ಣುಪಾದವಾದ ಆಕಾಶ ಶರತ್ಕಾಲದಲ್ಲಿ ಹೊಳೆಯೋ ಹಾಗೆ ವಿಷ್ಣುವಿನ ಸ್ವರೂಪ ಅನ್ನೋದು ಯಾರಿಗೆ ಹೊಳೆಯುತ್ತೆ, ಸತ್ವಗುಣ ಪ್ರಧಾನವಾದ ಮನಸ್ಸನ್ನು ಹೊಂದಿದವರಿಗೆ ಕಾಣಿಸುತ್ತೆ. ಆದ್ದರಿಂದ ಆಹಾರ ಶುದ್ಧವು ಸತ್ವಶುದ್ಧಿ, ಸತ್ವಶುದ್ಧವು ಬುದ್ಧಿ ಅಂದರೆ ನಿರ್ಮಲವಾದ ಜ್ಞಾನ ಬರೋದು ಯಾವಾಗ, ಶುದ್ಧಾಂತಕರಣ ಇದೆ ಅದು ಯಾವಾಗ ಸರಿಯಾಗಿ ತಿಳ್ಕೊಂಡಿರಬೇಕು. ಅಖಂಡಂ ಅಬಲಂ ವ್ಯೋಮ್ನಿ. ಅಲ್ಲಿ ತುಂಬ ಜನಕ್ಕೆ ಇವತ್ತು ಏನಾಗಿದೆ, ಮನಸ್ಸು ಡಿಸ್ಟರ್ಬ್ ಆಗಿಬಿಟ್ರೆ ದೇವ್ರ ಚಿಂತನೆ ಮಾಡೋಕ್ಕಾಗೋದಿಲ್ಲ. ತದಲಂ ಬಹುಲೋಕ ವಿಚಿಂತನೆಯ ರವಣಂ ಕುರು ಮಾನಸ ಮೀಶಪದೆ. ಲೋಕ ಚಿಂತನೆ ಮಾಡ್ತಾ ಕಡಿಮೆ ಮಾಡ್ತಾ ಮಾಡ್ತಾ ಹೋದಂತೆ ಮನಸ್ಸು ನ್ಯಾಚುರಲಿ ಈ ಕಡೆ ಅನುಕೂಲ ಆಗುತ್ತೆ. ಬಟ್ ಪ್ಲಸ್ ಏನು ಮಾಡಬೇಕು, ಅದಕ್ಕೆ ಕೇಳ್ತಾ ಇರಬೇಕು. ಇಲ್ದವರೆ ಡಲ್ ಆಗಿಬಿಡುತ್ತೆ, ಲೋಕನೂ ಇಲ್ಲ ಅದೂ ಇಲ್ಲ ಆಗಿಬಿಟ್ಟು ಡಲ್ ಆಗಿಬಿಡುತ್ತೆ. ಗೊತ್ತಾಯ್ತಾ, ಯಾವಾಗ ಉಪಯೋಗ ಬರುತ್ತೆ ಅಂದರೆ ದೇವ್ರ ವಿಷಯ ಕೇಳ್ತಾ ಕೇಳ್ತಾ ಹೋದಂತೆ ಹಾಗೆ ಬೆಳಿ ಬೇಗ ವಿತ್ರಾ ಮಾಡ್ಕೊಬಿಟ್ಟು ಈ ಕಡೆ ಬಂದು ಆ ಶಾಂತ ನಿರ್ಮಲವಾದಂಥ ವಾತಾವರಣವನ್ನು ಶಾಂತ ಪರಿಸ್ಥಿತಿಯನ್ನು ತಲುಪುತ್ತೆ. ಅಖಂಡ ಮಂಡಲಂ ವ್ಯೋಮ್ನಿ ತದಾ ಜೋಡು ಗಣೇಶಿ ಯಥಾ ಯದುಪತಿ ಕೃಷ್ಣೋ ಕೃಷ್ಣಚಕ್ರೇ ಋತೋ ಭುವಿ. ಅಖಂಡ ಮಂಡಲಂ ಶಶಿ ಉರುಗಣೈ ವ್ಯೋಮ್ನಿ ರರಾಜ ಚಂದ್ರ ಅಖಂಡ ಮಂಡಲ ಪೂರ್ಣ ಮಂಡಲ. ಗೊತ್ತಾಯ್ತಾ, ಪೂರ್ಣ ಮಂಡಲ ಗೋಡ ಅಡ್ಡ ಬಂದ ಕಟ್ಟಾಗ್ತಾರೆ, ಏನೂ ಇಲ್ಲ. ಪೂರ್ಣಮಂಡಲ ಆಗಿ ಚಂದ್ರ ಆಕಾಶದಲ್ಲಿ ಶೋಭಿಸಿದ ಶರತ್ಕಾಲದಲ್ಲಿ. ಹೇಗೆ ಅಂದರೆ, ಯಥಾ ಯದುಪತಿ ಕೃಷ್ಣ ವೃಷ್ಟಿಚಕ್ರೈ ವೃತಃ ಭುವಿ. ಭುವಿ ಭೂಲೋಕದೊಳಗೆ ವೃಷ್ಟಿಚಕ್ರೈ ವೃತಃ, ವೃಷ್ಟಿಚಕ್ರ ಅಂದರೆ ಯಾದವರ ಗುಂಪು, ವೃಷ್ಟಿಗಳು ಯಾದವರು, ಯಾದವರ ಗುಂಪಿನಿಂದ ಸುತ್ತುವರಿಯಲ್ಪಟ್ಟ ಕೃಷ್ಣ ಹೇಗೆ ಶೋಭಿಸಿದನಲ್ಲ ಹಾಗೆ ಚಂದ್ರ ಶೋಭಿಸಿದ, ಚಂದ್ರ ನಕ್ಷತ್ರಗಳೊಂದಿಗೆ ಶೋಭಿಸಿದ ಕೃಷ್ಣ ಗೋಪರ ಮುಂದೆ ಮಧ್ಯದಲ್ಲಿ ಶೋಭಿಸ್ತಾ ಇದ್ದಾನೆ, ಯದುಗಳ ಮಧ್ಯದಲ್ಲಿ ಶೋಭಿಸ್ತಾ ಇದ್ದಾನೆ ಅಂತ ತಿಳಿಸಿದೆ. ಇದು ಭಾಳ ಇಂಪಾರ್ಟೆಂಟ್, ಕೃಷ್ಣ ಶೋಭೆನ ಹೊಂದಿದ್ದನ್ನು ವರ್ಣನೆ ಮಾಡ್ತಾ ಇದ್ದಾರೆ. ಅಲ್ಲಿ ಚಂದ್ರ ಹೊಡೆಯೋದು, ಇಲ್ಲಿ ಕೃಷ್ಣ ಹೊಡೆಯೋದು. ಉಷ್ಣಚಕ್ರೈಹಿ ಯಾದವ ನಿವಹೈಹಿ ಆಶ್ಲಿಷ್ಯ ಸಮಶೀತೋಷ್ಣಂ ಪ್ರಸೂನ ವನಮಾರುತಂ ಜನಾಸ್ತಾಪಂ ಜಹುರ್ಗೋಪ್ಯೋ ನಾ ಕೃಷ್ಣಾಹೃತ ಚೇತಸಃ. ಆಶ್ಲಿಷ್ಯ ಸಮಶೀತೋಷ್ಣಂ ಪ್ರಸೂನ ವನಮಾರುತಂ ಜನಾಃ ತಾಪಂ ಜಹು ಗೋಪ್ಯಃ ನಾ ಕೃಷ್ಣಾಹೃತ ಚೇತಸಃ. ಇನ್ನೊಂದು ಸ್ವಾರಸ್ಯವನ್ನು ಹೇಳ್ತಾರೆ. ಕೃಷ್ಣೇನ ಆಹೃತಾಂ ಚೇತೋ ಯಾಸಾಂ ತಾಸ್ತಥ. ಆದರೆ ಆಶ್ಲಿಷ್ಯ ಸಮಶೀತೋಷ್ಣಂ ಪ್ರಸೂನ ವನಮಾರುತಂ. ಒಳ್ಳೆ ಪ್ರಸೂನ ಅಂದರೆ ಹೂವುಗಳು, ವನ ಅಂದರೆ ಕಾಡು. ಪ್ರಸೂನ ವನ ಅಂದ್ರೆ ಏನು? ಹೂ ಬಿಟ್ಟ ಕಾಡುಗಳು, ಅದ್ರ ಮೇಲೆ ಬೀಸ್ ಬರತಕ್ಕಂಥ ಗಾಡಿ ಪ್ರಸೂನ ವನಮಾರುತ. ಗೊತ್ತಾಯ್ತಾ? ಒಳ್ಳೆ ಮಲ್ಲಿಗೆ ಹೂವಿನ ಗಿಡದ ಸುತ್ತ ಗಾಡಿ ಬೀಸುವ ಹೇಗಿರುತ್ತೆ? ಒಳ್ಳೆ ಆಹ್ಲಾದಕರವಾಗಿರುತ್ತೆ. ಮತ್ತೆ ಒಂದು ಸುವಾಸನೆ ಒಂದು ಕಡೆಗೆ, ಹಿತ ಒಂದು ಕಡೆ. ನೀರಿನ ಮೇಲೆ ಬೀಸಿ ಬರುತ್ತೆ, ಮಲ್ಲಿಗೆ ಹೂವಿನ ಬೀಸಿ ಬರುತ್ತೆ. ನೀರಿಂದ ಬೀಸಿ ಬಂದಿದ್ದರಿಂದ ತಂಪಾಯಿತು, ಮಲ್ಲಿಗೆ ಹೂವಿನ ಬೀಸಿ ಬಂದಿದ್ದರಿಂದ ಸುವಾಸನೆ. ಅಂಥ ವಾಸನೆಗಳಿದ್ದಾಗ ಎಷ್ಟು ಖುಷಿಯಾಗುತ್ತೆ. ಅದಕ್ಕೆ ಪ್ರಸೂನ ವನಮಾರುತಂ, ಪ್ರಸೂನ ವನದ ಮೇಲೆ ಬೀಸಿ ಬಂದ ಗಾಡಿಯು ಸಮಶೀತೋಷ್ಣಂ, ಹೆಚ್ಚು ಬಿಸಿಯಲ್ಲ ತಣ್ಣಗಲ್ಲ. ಅದನ್ನು ಆಸ್ತಿಷ್ಯ ಹಾಯ್ ಅಂತ ಗಾಳಿ ಬಿಸಿದಾಗ ಏನಾಗುತ್ತೆ? ಆಲಿಂಗನ ಮಾಡ್ಕೊಂಡಾಗುತ್ತೆ. ಜನಾಹ ತಾಪಂ ಜಹು, ಜನಗಳಿಗೆಲ್ಲ ತಾಪ ಹೋಗಿಬಿಡ್ತಾ ಇತ್ತು. ಅಂತ ಶೀತವಾದ ಗಾಳಿ ಬೀಸಿದಾಗ ಜನಗಳಿಗೆ ಆನಂದವಾಗ್ತಾ ಇತ್ತು, ತಾಪ ಹೋಗಿಬಿಡುತ್ತೆ. ಆದರೆ ಗೋಪ್ಯ ತಾಪಂ ನ ಜಹು, ಗೋಪಿಯರಿಗೆ ಮಾತ್ರ ತಾಪ ಹೋಗಲೇ ಇಲ್ಲ. ಇವರಿಗೆಲ್ಲ ತಾಪ ಹೋಯಿತು, ಗೋಪಿಯರಿಗೆ ಹೋಗಲೇ ಇಲ್ಲ. ಯಾತಕ್ಕೆ? ಅವರ ತಾಪ ಈ ತಾಪ ಆಗಿದ್ದಿಲ್ಲ ಅವರಿಗೆ. ಯಾವ ತಾಪ ಇತ್ತು ಅವರಿಗೆ? ಕೃಷ್ಣಾಹೃತ ಚೇತಸ, ಕೃಷ್ಣನಿಂದ ಮನಸ್ಸು ಎಳೆಯಲ್ಪಟ್ಟಿದ್ದರಿಂದ ಅವ್ರಿಗೆ ಈ ತಾಪ ಹೋಗ್ಲಿಕ್ಕೆ ಸಾಧ್ಯತೆ ಇರಲಿಲ್ಲ. ದೇಹದ ತಾಪಕ್ಕಿಂತ ಮನಸ್ತಾಪ ಜಾಸ್ತಿ ಇತ್ತು, ಆದ್ದರಿಂದ ಅವರಿಗೆ ಮಾತ್ರ ಹೋಗಲಿಲ್ಲ. ಈ ಮೂಲಕ ಏನು ಹೇಳಿದಾಗಾಯ್ತು? ಗೋಪಿಯರ ಕೃಷ್ಣರ ಉಪಾಸನೆ ಬೇರೆ ಬಗೆಯದಾಗಿತ್ತು ಅಂತ. ಬೇರೆ ಗೋಪರು ಪುರುಷರು ಉಪಾಸನೆ ಮಾಡ್ತಿದ್ದ ಕ್ರಮ ಬೇರೆ ಆಗಿತ್ತು, ಗೋಪಿಯರ ಉಪಾಸನೆ ಕ್ರಮ ಬೇರೆ ಆಗಿತ್ತು. ಆದ್ದರಿಂದ ಬರೀ ಸಲತ್ಕಾರದ ವಾತಾವರಣದ ಅಷ್ಟೇ ಅವ್ರ ಮನಸ್ಸಿಗೆ ಸಮಾಧಾನ ಆಗಲಿಲ್ಲ ಗೋಪಿಯರ ಸ್ತ್ರೀಯರಿಗೆ. ಗಾವೋ ಮೃಗಾಹ ಖಗಾಹ ನಾರ್ಯ ಪುಷ್ಪಿಣ್ಯ ಶರದಾಭವನ್ ಅನೀಯಮಾನ ವೃಷಭೈ ಫಲೈರೀಷತ್ಕ್ರಿಯಾ ಇವ. ಗಾವಃ ಮೃಗಾಃ ಖಗಾಃ ನಾರ್ಯಃ ಪುಷ್ಪಿಣ್ಯಃ ಶರದ ಅಭವತ್ ಅನ್ವೀಯಮಾನಃ ವೃಷಭೈ ಫಲೈ ಈಷತ್ಕ್ರಿಯಾಃ ಇವ. ಗಾವಃ ಗೋವುಗಳು, ಮೃಗಾಃ ಮೃಗಗಳು, ಖಗಾಃ ಪಕ್ಷಿಗಳು, ನಾರ್ಯಃ ಸ್ತ್ರೀಯರುಗಳು, ಪುಷ್ಪಿಣ್ಯಃ ಶರದ ಅಭವನ್. ಮುಂದೇನಾಗಿದೆ? ಶರದ ನಿಮಿತ್ತೇನ ಪುಷ್ಪಿಣ್ಯೋ ಗರ್ಭಿಣ್ಯಃ, ಪುಷ್ಪಿಣ್ಯ ಗರ್ಭಿಣಿಯರಾಗೋದು ಅಂತ ಅರ್ಥ. ಏ ಗಾವುಗಳು ಗರ್ಭಿಣಿಯಾದವು, ಮೃಗಗಳು ಗರ್ಭಿಣಿಯಾದವು, ಪಕ್ಷಿಗಳು ಗರ್ಭಿಣಿಯಾದವು, ಅದು ಹೂವುಗಳು ಕೂಡ ಬಿಡುತ್ತಾ ಅವು ಕೂಡ ಗರ್ಭಿಣಿಯಾದಾಗಾಯಿತು. ಎಲ್ಲ ಕಡೆಗೂ ಕೂಡ ಒಂದು ಹೊಸ ವಾತಾವರಣ ಮೂಡಿತು. ಫಲೈಹಿ ಬೀಜೈಹಿ ಅನ್ವೀಯಮಾನ ಉಷ್ಯಮುಪ್ಯಮಾನ ಈಷತ್ಕ್ರಿಯಾ ಶನೈಹಿ ಕ್ರಿಯಮಾಣಃ ಕೃಷಿಕ್ರಿಯಾ ಇವ ಫಲೈಹಿ. ಸ್ವರ್ಗಾದಿ ರಕ್ಷಣೈಹಿ ಅನುಗತ ಈಷತ್ಕ್ರಿಯಾ ಗುಣಾತಿರೇಕ ಪರಿಹಾರಾರ್ಥ ವಿಳಂಬಮಾನ ಯಾಗಕ್ರಿಯಾ ಇವ. ಲಾಭ ನಿಷ್ಪತ್ತಿ ಭೋಗೇಶು ಬೀಜೆ ಸಸ್ಯೆ ಧನೆ ಫಲಂ ಇತ್ಯಭಿಧಾನಂ. ಅನ್ವೀಯಮಾನ ಅಂದರೆ ನಾರಿಯರು ಖಗಳು ಬದಲಾದವರೆಲ್ಲ ಯಥೋಚಿತವಾಗಿ, ಗರ್ಭಿಣಿಯರು ಬದಲಾದವರಾದರೂ ಶರತ್ಕಾಲದಿಂದಾಗಿ. ಅನ್ವೀಯಮಾನ ಋಷಭೈಹಿ, ಋಷಭಗಳಿಂದ ಅನುಸರಿಸಲ್ಪಡತಕ್ಕಂತಹ ಅವೆಲ್ಲ ಗರ್ಭವನ್ನು ಹೊಂದಿದವುಗಳಾದವು. ಹೇಗೆ? ಫಲೈಹಿ ಈಷತ್ಕ್ರಿಯಾ ಇವ, ಫಲೈಹಿ ಈಷತ್ಕ್ರಿಯಾ ಇವ, ಕ್ರಿಯೆಗಳೆಲ್ಲ ಫಲದಿಂದ ಹೇಗೆ ವಿಶೇಷವಾದ ರೀತಿಯಲ್ಲಿ ಒಂದು ಸಾಫಲ್ಯ ಹೊಂದಬೇಕು, ಹಾಗೆ ಯಾವುದೇ ಕ್ರಿಯೆಗೆ ಒಂದು ಫಲ ಕೊಟ್ಟೋದು ಯಾವ ಒಂದು ಸಾರ್ಥಕ್ಯ ಬರೋದು ಯಾವಾಗ? ಫಲ ಸಿಕ್ಕ. ಯಾವುದೇ ಕ್ರಿಯೆಗೆ ಸಾರ್ಥಕ್ಯ ಬರೋದು ಫಲ ಸಿಕ್ಕ. ಹಾಗೆ ಅವರೆಲ್ಲ ಕೂಡ ಫಲವತಿಯರಾದರು ಅಂತ. ಪುಷ್ಪವತಿ ಫಲವತಿ ಅನ್ನೋ ಪದ ಇದೆ. ಉದಹೃಷ್ಯನ್ ವಾರಿಜಾನಿ ಸೂರ್ಯೇಣ ಕುಮುದಂ ವಿನಾ ರಾಜ್ಞಾತು ನಿರ್ಭಯೋ ಲೋಕೋ ಯಥಾದಶೂನ್ವಿನಾ ನೃಪ. ಮತ್ತೊಂದು ದೃಷ್ಟಾಂತ ಕೊಡ್ತಾರೆ. ಉದಹೃಷ್ಯನ್ ವಾರಿಜಾನಿ ಸೂರ್ಯೇಣ ಕುಮುದಂ ವಿನ. ವಾರಿಜ ಅಂದರೆ ಕಮಲಗಳು, ಕಮಲಗಳು ಸೂರ್ಯೇಣ ಸೂರ್ಯನಿಂದಾಗಿ ಏನಾದವು? ಉದಹೃಷ್ಯ ಬಹಳ ಹರ್ಷಪಟ್ಬಿಟ್ಟು ಅಳ್ಳಿಬಿಟ್ಟು. ಎಲ್ಲ ಕಮಲಗಳು ಕೂಡ ಸೂರ್ಯನಿಂದಾಗಿ ಅಳ್ಳಿಬಿಟ್ಟು, ಆದರೆ ಎಕ್ಸೆಪ್ಟ್ ಕುಮುದ. ಕುಮುದಗಳು ಮಾತ್ರ ಅಳ್ಳಲಿಲ್ಲ. ಕುಮುದಗಳು ಅಂದರೆ ಯಾವುದದು? ರಾತ್ರಿ ಕಮಲಗಳು, ನೀಲ ನೀಲ ಕನ್ನ ಇದೆಯಲ್ಲಿ ಅಂತಾರಲ್ಲ ಅವು. ಸೂರ್ಯನಿಂದಾಗಿ ಕಮಲಗಳು ಅಳ್ಳಿದ್ರು ಕೂಡ ಈ ಕೋಲೆಗಳು ಮಾತ್ರ ಅರಳಲಿಲ್ಲ. ಹೇಗೆ ಅಂದರೆ, ರಾಜ್ಞಾತು ನಿರ್ಭಯೋ ಲೋಕೋ ಯಥಾ ದಶೂನ್ ವಿನಾ ನೃಪ. ಒಳ್ಳೆ ರಾಜ ಬಂದಾಗ ಜನಗಳಿಗೆ ಭಾರಿ ಖುಷಿಯಾಗುತ್ತಂತೆ. ಕಳ್ಳರಿ ಬಿಟ್ಟು ಅಂತ ಹೇಳ್ತಾರೆ. ಕಳ್ಳರಿ ಭಾರಿ ದುಃಖ. ಸ್ಟ್ರಿಕ್ಟ್ ಆಫೀಸರ್ ಬಂದರೆ ಕಳ್ಳರಿ ಭಾರಿ ದುಃಖ. ದರಿದ್ರ ಬಂದು ವಿಷ್ಣು ಸಾರವಾಗಿದ್ದೆ ನಾವು ಬಂದುಬಿಟ್ಟ ಬೇರೆ ಅಂತ ಬೈತಾರೆ. ಸೂರ್ಯ ಬಂದಾಗ ಕೆಂಪು ಕಮಲ ಅರಳಿದವು, ಕಣ್ಣಲ್ಲಿ ಅರಳಲಿಲ್ಲ. ಒಳ್ಳೆ ರಾಜ ಬಂದಾಗ ಜನಗಳಿಗೆ ಒಳ್ಳೆಯದಾಗಿ, ಕಳ್ಳರಿ ಮಾತ್ರ ದುಃಖ ಆಗುತ್ತಲ್ಲ. ಹಾಗೆ ದೃಷ್ಟಾಂತ ಕೊಡ್ತಾರೆ ಆಚಾರ್ಯ. ಒಂದು ದೃಷ್ಟಾಂತ ಕೊಡಬೇಕಾದ್ರೆ, ಈ ಕಂಸನ ಸಭೆಯೊಳಗೆ ಕೃಷ್ಣ ಪ್ರವೇಶ ಮಾಡಿದಾಗ ಏನಾಯಿತು ಅಂತ ಹೇಳ್ತಾರೆ. ಕಂಸನ ಸಭೆಯೊಳಗೆ ಕೃಷ್ಣ ಪ್ರವೇಶ ಮಾಡಿದಾಗ ಎಂಥ ವಾತಾವರಣ ಬಂತು ಅಂದರೆ, ಸಜ್ಜನರ ಮನಸ್ಸೆಲ್ಲ ಅರಳಿಬಿಟ್ಟು ಬಂತು, ದುರ್ಜನರ ಮನಸ್ಸೆಲ್ಲ ಡಲ್ಲಾಗಿಬಿಟ್ಟು ಬಂತು. ಕೃಷ್ಣ ಎಂಟರ್ ಆಗ್ತಿರ್ಲಿಕ್ಕೇನೆ, ಹೇಗೆ ಅಂದರೆ ಸೂರ್ಯ ಬರ್ತಿರ್ಲಿಕ್ಕೇನೆ, ಕಮಲ ಹರಡಿ ಕನ್ನ ಇದೆಲೆ ಬಾಡುತ್ತಲ್ಲ ಹಾಗೆ ಅಂತ ಹೇಳಿದೆ. ಕನ್ನ ಇದೆಲೆ ಬಾಡಿಬಿಡುತ್ತೆ ಸೂರ್ಯೋದಯ ಆಗ್ತಿರ್ಲಿಕ್ಕೆ, ಈ ನಾಯಕರು ಅಳಿಬಿಡುತ್ತೆ. ಸಜ್ಜನರೆಲ್ಲ ಕೆಂಪು ಕಮಲ ಇದ್ದಾಗ, ದುರ್ಜನರೆಲ್ಲ ಕಪ್ಪು ಕಮಲ ಇದ್ದಾಗ. ಆದ್ದರಿಂದ ಅಲ್ಲಿ ಏಕಕಾಲಕ್ಕೆ ಎರಡೂ ಆಯಿತು. ಅದು ಯಾವ ದೃಷ್ಟಾಂತ ಕೊಟ್ಟರು ಅಂದರೆ, ಒಂದೇ ಒಂದಿದ್ದು ಎಫೆಕ್ಟ್ ಹೇಗೆ ಮಾಡುತ್ತೆ ಬೇರೆ ಬೇರೆ ಗೊತ್ತಾಗಿಲ್ಲ. ಅರಳಿದ್ರೆ ಅಳಿಸ್ಬೇಕು, ಇಲ್ಲ ಬಾಡಿಸಿದ್ರೆ ಬಾಡಿಸ್ಬೇಕು. ಒಂದು ಅರಳೋದೊಂದು ಬಾಡೋದೊಂದು ಏನರ್ಥ? ಕೆಲವರು ಸುಖ, ಕೆಲವರು ದುಃಖ. ಹೇಗಾಗುತ್ತೆ ಅಂದರೆ ನೋಡಿದರೆ ಆಗುತ್ತೋ ಇಲ್ಲ, ಅಲ್ಲಿ ಸೂರ್ಯೋದಯದಿಂದ ಏಕಕಾಲಕ್ಕಾಗುತ್ತೋ ಇಲ್ಲ. ಅದೇ ರೀತಿ ಕೃಷ್ಣ ಪ್ರವೇಶದಿಂದ ಸಜ್ಜನರಿಗೆ ಹರ್ಷ, ದುರ್ಜನರಿಗೆ ದುಃಖ. ಆಚಾರ ಅವತಾರ ಮಾಡಿದರು. ಸಂತುಷ್ಟ್ಯತಾಂ ಸಕಲ ಸನ್ನಿಕರೈಹಿ ಖಿದ್ದೇತ ವಾಯುರಯ ವಾವಿರ ಅಸದ್ಭಿಹಿ ಖಿದ್ದೇತ. ಸಂತು ಸಜ್ಜನರೆಲ್ಲ ಸಂತೋಷ ಪಡಬೇಕು, ಅಸಜ್ಜನರೆಲ್ಲ ದುಃಖ ಪಡಬೇಕು. ಭೀಮಾವತಾರವಾಯಿತು. ಸಜ್ಜನರ ಮನಸ್ಸಿಗೆ ಏನು ವಿಷಯ ಗೊತ್ತೇ ಇಲ್ಲ ಅವರಿಗೆ. ಮತ್ತು ಅವ್ಯಕ್ತವಾದ ಆನಂದ ಗೊತ್ತಾಯ್ತಾ, ಅವ್ಯಕ್ತವಾದ. ದುರ್ಜನರ ಮನಸ್ಸಿಗೆ ಅವ್ಯಕ್ತವಾದ ಭಯ. ಯಾಕೆ? ಭೀಮಾವತಾರ ಅದು ಇಂಡಿಕೇಶನ್ ಕೊಡ್ತಾ ಇದೆ ಅಂತ ಹೇಳ್ತಾರೆ. ಇದರಿಂದ ನಮಗೆ ಅರ್ಥ ಆಗೋದೇನು ಅಂದರೆ, ಒಂದೇ ಒಂದು ವಿಧ ಎಲ್ಲರಿಗೂ ಒಂದೇ ಪರಿಣಾಮ ಮಾಡಬೇಕಾಗಿಲ್ಲ. ಎಲ್ಲರಿಗೂ ಒಂದೇ ಪರಿಣಾಮ ಆಗಿದ್ರೆ ಎಲ್ಲರೂ ಏನಾಗ್ತಿದ್ರು? ಒಂದೇ ರೀತಿ ಇರ್ತಿತ್ತು. ಆದ್ರೆ ಜೀವಗಣಾಹ ಹೇಗಿದ್ದಾರೆ? ನಿಜೋಚ್ಚ ಭಾವಂಗತಾ. ಅವ್ರಲ್ಲಿ ತಾರತಮ್ಯ ಇರೋದ್ರಿಂದ ಎಲ್ಲರಿಗೂ ಎಲ್ಲ ವಿಷಯಗಳು ಏನಾಗೋದಿಲ್ಲ, ಏಕಕಾಲ ಫಲ ಕೊಡೋದಿಲ್ಲ. ಇದು ಬಹಳ ಮುಖ್ಯ. ಇದು ಆ ದೋಷಕ್ಕೆ ದೇವರು ಏನು ಮಾಡಿಬಿಟ್ಟಿದ್ದಾನೆ? ಒಬ್ರಿಗಾಗೋದು ಇನ್ನೊಬ್ರಿಗೆ ಆಗಬೇಕು ಅಂತ ನಿಯಮ ಇಲ್ಲ. ದುಷ್ಟಾಂತ ಕೊಡ್ತಾರೆ, ಟೀಕಾರ. ಬಾಳೆಹಣ್ಣು ಮನುಷ್ಯ ತಿಂದು ಬಿಡ್ತಾರೆ, ಒಂಟೆಗೆ ಅದು ವಿಷ ಅಂತ ಒದ್ದಾಡುತ್ತೆ, ತಿನ್ನಕ್ಕಾಗಲ್ಲಂತೆ ಬಾಳೆಹಣ್ಣು ತಿನ್ನಲ್ಲ ಒಂಟೆಗಳಿಗೆ. ಮನುಷ್ಯ ಮುಳ್ಕಂಡ್ರೆ ಪಜಿತಿ ಪಡ್ತಾರೆ, ಅದು ಮುಳ್ಳಿ ಫಸ್ಟ್ ಕ್ಲಾಸ್ ಚಪ್ಪಡಿ ತಿಂದಾಕ್ಬಿಡುತ್ತೆ ಮುಳ್ಳನ್ನು. ಅಂದರೆ ಎಷ್ಟು ವ್ಯತ್ಯಾಸ ತೋರಿಸ್ತದೆ, ಸ್ವಭಾವ ವ್ಯತ್ಯಾಸವನ್ನು ತೋರಿಸ್ತಾರೆ ದೇವರು. ಇದೆಲ್ಲ ನೋಡಿದ ಮೇಲೆ ಕೂಡ ಏನು ಮಾಡಬಾರ್ದು ನಾವಾಗ? ಎಲ್ಲರಿಗೂ ಒಂದೇ ಯಾಕೆ ಆಗಬೇಕು ಅಂತ ಕೇಳಿದ್ರೆ ಅರ್ಥ ಇಲ್ಲ ಅವ್ರಿಗೆ. ಒಂದೇ ಪರಿಣಾಮ ಆಗಲಿ ಸಾಧ್ಯತೆ ಇಲ್ಲ ನೋಡಿ ಅಂತ ಹೇಳ್ತಾರೆ. ಪುರಗ್ರಾಮೇಶು ಆಶ್ರಮೀಣಾಂ ಇಂದ್ರಯಾಗ ಮಹೋತ್ಸವೈಹಿ ಬಹೋ ಭೂಹು ಪಕ್ವ ಸಸ್ಯಾಢ್ಯಾ ಕಲಾಭ್ಯಾಂ ನಿತರಾಂ ಹರೇ. ಪುರ ಗ್ರಾಮೇಶು, ಪುರಗಳಲ್ಲಿ ಗ್ರಾಮಗಳಲ್ಲಿ, ರಾಜರಾಜಾಶ್ರಯಂ ಪುರಂ ಇಂದು ಡೆಫಿನೇಟ್ ಕೊಟ್ಬಿಟ್ಟಿದ್ದಾರೆ ಈಗಾಗಲೇ. ಗ್ರಾಮ ಬಹುಜನಾಕೀರ್ಣ, ರಾಜರಾಜಾಶ್ರಯಂ ಪುರಂ. ರಾಜರಾಜ ಅಂದರೆ ಅರಸ, ರಾಜವಾಸ. ಕ್ಯಾಪಿಟಲ್ಗೆ ಏನಂತಾರೆ? ಪುರ ಅಂತ ಕರೀತಾರೆ. ಯಾವ್ದಾರ ಊರಿಗೆ ಪುರ ಅಂತ ಹೆಸರಿದ್ರೆ ಅದೇನಾಗಿತ್ತು ಅಂತ ಅರ್ಥ? ಕ್ಯಾಪಿಟಲ್ ಆಗಿತ್ತು ಒಂದು ಕಾಲಕ್ಕೆ ಅಂತ. ಆಮೇಲೆ ಸುಮ್ ಸುಮ್ಮನೆ ಹೇಳೋ ಅಭ್ಯಾಸನ ಬಂದ್ಬಿಡ್ತಲ್ಲ, ಬರೀ ರಾಜ ಅಂತ ಹೆಸರು, ರಾಜನಾಳ್ದವ್ರು ರಾಜ ಅಂತ ಹೆಸರಿಡ್ತಾರಲ್ಲ ಆಟಕ್ಕೆ. ಅದು ನಿಜವಾಗ್ಲೂ ಟೆಕ್ನಿಕಲಿ ಪುರ ಆಗ್ಬೇಕಾದ್ರೆ ಏನಾಗಬೇಕದಕ್ಕೆ? ಒಂದು ರಾಜ್ಯದ ಕ್ಯಾಪಿಟಲ್ ಆಗಿರ್ತದೆ. ರಾಜರಾಜಾಶ್ರಯಂ ಪುರಂ. ಗ್ರಾಮ ಭೋಜನಾಕೀರ್ಣ, ತುಂಬ ಜನ ಸೇರಿ ಮನೆ ಕಟ್ಟಿದಾಗ ಏನಾಗುತ್ತದೋ ಗ್ರಾಮ ಅಂತ ಅನ್ಸುತ್ತೆ. ಅದಕ್ಕೆ ಪುರ ಗ್ರಾಮೇಶು ಆಶ್ರಮೀಣಾಂ. ಇದೆಲ್ಲ ಯಾತಕ್ಕೆ ಹೇಳಿದೆ ಅಂದರೆ, ಇಲ್ಲಿ ಬೇರೆ ಕಡೆ ಆಚಾರ ಹೇಳಿ ಆಗಿದೆ, ಇಲ್ಲಿ ಬರೋದಿಲ್ಲ ಅಷ್ಟೇ. ನೋಡೋರಿಗೆ ಬರದೇ ಇಲ್ಲ ಆಚಾರ ತಿಳ್ಕೊತಾರೆ. ಆಚಾರ ಯಾವುದನ್ನು ಬಿಡೋದಿಲ್ಲ, ಎಲ್ಲೋ ಒಂದು ಕಡೆ ಹೇಳಿರ್ತಾರೆ, ಹುಡುಕ್ಬೇಕಲ್ಲ. ಅಧಿಕಾರ ಅದಕ್ಕೆ ಹೇಳ್ತಾರೆ. ಆಚಾರ ಶೈಲಿ ಎಂಥದ್ದು ಅಂದರೆ, ಗಂಭೀರ ಯಾವಾಚ ವಿಕ್ಷಿಪ್ತ ವರ್ಣಿತ. ಹೇಳೋದನ್ನು ಭಾರಿ ಗಂಭೀರವಾಗಿ ಹೇಳ್ತಾರೆ, ಮತ್ತು ಎಲ್ಲರೂ ಹೇಳ್ತಾರೆ, ಒಂದು ಕಡೆ ಹೇಳೋದಿಲ್ಲ ಆಚಾರ. ಜನ ಏನು ತಿಳ್ಕೊಂಡ್ಬಿಡ್ತಾರೆ? ಹೇಳಿಲ್ಲ ಅನುಕ್ತಿ ಅಂತ ತಿಳ್ಕೊತಾರೆ. ಅನುಕ್ತಿ ಅಲ್ಲ, ನಿಜವಾಗಲೂ ವೇದವ್ಯಾಸ ಆಚಾರ್ಯರು ಹೇಳಿದರೆ ವಿಚಾರಗಳಿರೋದಿಲ್ಲ, ಪ್ರಸಂಗರು ಹೇಳುತ್ತಾರೆ. ಆದ್ದರಿಂದ ತಿಳ್ಕೊಳ್ಳೋ ಒಂದು ಪ್ರಯತ್ನ ನಾವು ಮಾಡಬೇಕು. ಇಂದ್ರಯಾಗ ಮಹೋತ್ಸವೈ, ಮತ್ತು ಇಂದ್ರಯಾಗ ಮಹೋತ್ಸವ. ಈ ಶರತ್ಕಾಲದಲ್ಲಿ ಮಳೆಗಾಲ ಮುಗಿದೋಯ್ತಲ್ಲ, ಸುಗ್ಗಿ ಕಾಲ ಶುರುವಾಗುತ್ತೆ. ಇದೆಲ್ಲ ಏನು ಆರಾಧನೆ ಮಾಡ್ತಾರಂತೆ, ಇಂದ್ರ ಮಳೆ ಕೊಡೋ ದೇವರು, ಅದರಿಂದ ನಮಗೆ ಇಷ್ಟೆಲ್ಲ ಬಂತು ಅಂತ ಹೇಳಿ ಆರಾಧನೆ ಮಾಡಿ ಶುರು ಮಾಡ್ತಾರೆ. ಅದೇ ಮುಂದೆ ಅದಕ್ಕೆ ಗೋವರ್ಧನಕ್ಕೆ ಕಾರಣ ಆಗುತ್ತೆ ಅದೇ ಪ್ರಸಂಗ. ಬಹೋ ಭೂಹು ಪಕ್ವ ಸಸ್ಯಾಢ್ಯಾ ಕಲಾಭ್ಯಾಂ ನಿತರಾಂ ಹರೇಹೇ. ಪಕ್ವ ಸಸ್ಯಾಢ್ಯಾ ಭೂ, ಪಕ್ವಾದ ಸಸ್ಯ. ಅಷ್ಟೊತ್ತಿಗೆ ಚಿಕ್ಕ ಸಸ್ಯಗಳೆಲ್ಲ ಆಗಲೇ ಶರತ್ಕಾಲಿಗೆ ಎಲ್ಲ ಬಲ್ತು ಬಿಟ್ಟಿರುತ್ತಾಗಲೇ, ದೊಡ್ಡ ದೊಡ್ಡ ಜೋಳ ಇಷ್ಟೇ ಎತ್ತರ ಆಗಿರುತ್ತೆ, ಎಲ್ಲ ದೊಡ್ಡ ದೊಡ್ಡದಾಗಿಬಿಟ್ಟಿರುತ್ತೆ. ಪಕ್ವ ಸಸ್ಯಾಢ್ಯಾ ಭೂಹು ಬಭು ಪಡೆದು ಬಿಟ್ಟಿದೆ. ಹೇಗೆ? ಕಲಾಭ್ಯಾಂ ನಿತರಾಂ ಹರೇಹೇ, ಕಲಾಭ್ಯಾಂ ನಿತರಾಂ ಹರೇಹೇ. ಹರಿಯ ವಿಶೇಷವಾದ ಕಲೆಗಳಿಂದಾಗಿ ಅದೇನಾಯಿತು? ವಿಷಯ ಭೂಮಿ ಕಂಗೊಳಿಸಿ ಶುರು ಮಾಡಿಬಿಡುತ್ತೆ ಅಂತ ಹೇಳ್ತಾರೆ. ಹರೇಹೇ ಕಲಾಭ್ಯಾಂ ಶುಕ್ಲಕೃಷ್ಣ ಕೇಶ ರೂಪಾಭ್ಯಾಂ ರಾಮಕೃಷ್ಣಾಭ್ಯಾಂ ನಿತರಾಂ ಬಹು. ಇಲ್ಲೇನಾಗಿದೆ? ಕೃಷ್ಣನ ಎರಡು ಕಲೆಗಳು, ಒಂದು ಒಂದು ಕೃಷ್ಣಕೇಶ, ಒಂದು ಇನ್ನೊಂದು ಶುಕ್ಲಕೇಶ. ಎರಡು ಕಲೆಗಳಿಂದಾಗಿ ಭೂಮಿಗೆ ವಿಶೇಷ ಶೋಭೆ ಬರ್ತಾ ಇದೆ. ಅದರ ಹೊರಗಿನ ಭೂಮಿಗೆ ಇವೆಲ್ಲ ಶೋಭೆ ಕೊಟ್ಟಿತು. ಭೂದೇವಿಗೆ ಇವರಿಬ್ಬರು ಖುಷಿ ಕೊಟ್ಟರು. ಬಲರಾಮ ಕೃಷ್ಣ ಬಂದಿದ್ದು ನೋಡಿ ಭೂಮಿ ಭಾರಿ ಖುಷಿಯಾಗೋಯಿತು. ವಣಿಜೋ ನಗರಾತ್ ಸ್ವೀಯಾತ್ ನಿರ್ಗತ್ಯಾರ್ಥಾನ್ ಪ್ರಪೇದಿರಿ ವರ್ಷ ವೃದ್ಧಾ ಯಥಾ ಸಿದ್ಧಾ ಸ್ವಪಿಂಡಾನ್ ಕಾಲೇ ಆಗತೆ. ವಣಿಜ ನಗರಾತ್ ಸ್ವೀಯಾತ್ ನಿರ್ಗತ್ಯ ಅರ್ಥಾನ್ ಪ್ರಪೇದಿರಿ. ವ್ಯಾಪಾರಿಗಳೆಲ್ಲ ಮಳೆಗಾಲ ಅಂತ ಏನು ಮಾಡಿಬಿಟ್ಟಿರ್ತಾರೆ? ವ್ಯಾಪಾರ ಭಾರಿ ಡಲ್ ಡಲ್ ಅಂತಿರ್ತಾರೆ. ಮುಂದೆ ಹೋಗಾಗಿರೋದಿಲ್ಲ, ವ್ಯಾಪಾರ ಸಂಚಾರ ನಿಂತೋಗ್ಬಿಟ್ಟಿರುತ್ತೆ. ಶರತ್ಕಾಲ ಬಂದಷ್ಟು ಏನು ಮಾಡಿಬಿಟ್ರು? ಪುನಃ ಅರ್ಥಾನ್ ಪ್ರಪೇದಿರಿ, ತಮ್ಮ ತಮ್ಮ ವೃತ್ತಿಗಳನ್ನು ಪೂರ್ಣ ಪ್ರಮಾಣದಲ್ಲಿ ಆಶ್ರಯಿಸಿಬಿಟ್ರು. ಪ್ರಪೇದಿರಿ ವರ್ಷವೃದ್ಧ ಯಥಾ ಸಿದ್ಧಾ ಸ್ವಪಿಂಡಾನ್ ಕಾಲೇ ಆಗತೆ. ಯಾವ ರೀತಿ ಅಂದರೆ, ವರ್ಷೇಣ ಸಂವತ್ಸರೂಪ ದೀರ್ಘಕಾಲೇನ ಇತ್ಯರ್ಥ. ವೃದ್ಧ ಸಾಧನ ಸಾಮಗ್ರಿ ಸಂಪತ್ತಿ ಪರ್ಯಂತ ಕಾಲೇನ ಪ್ರತಿಬದ್ಧ ಸಿದ್ಧಾ ಮಂತ್ರೌಷಧ ತಪಸ್ಸಂಪನ್ನಾ ಪುರುಷಾ ಕಾಲೇ ಫಲಾಭಿಮುಖ ಲಕ್ಷಣೆ ಆಗತೆ ಆಸನ್ನೇ. ಸ್ವೀಯಾನ್ನ ಸ್ವೀಯಾತ್ ನಗರಾತ್ ಸತ್ವೇನ ಅಭಿಮತ ದೇಹ ತಿರ್ಗತ್ಯ ಸ್ವಪಿಂಡಾನ್ ದಿವ್ಯ ದೇಹಾನ್ಯಥಾ ಪ್ರಪದ್ಯಂತೆ ತಥಾಯಿ. ಹೇಗೆ ಸಿದ್ಧ ಪುರುಷದಗಳೆಲ್ಲ ಯಾವುದೋ ಕಾರಣದಿಂದ ಸಾಧನೆಗೆ ಅಡ್ಡಿ ಬಂದಿದ್ದು ಅದು ಕಾಲ ಮುಗಿದ ಮೇಲೆ ಸ್ವಪಿಂಡಾನ್ ತಮ್ಮ ದೇಹಗಳನ್ನು ಹೇಗೆ ಪಡೆಯಬೇಕು ಹಾಕಿ, ಯಾವುದು ಶಾಪಾದಿಗಳ ಕಾರಣದಿಂದ ತಮ್ಮ ಸಹಜ ಶಕ್ತಿಯಿಂದ ವಂಚಿತರಾಗಿದ್ದಂಥ ಸಿದ್ಧರುಗಳು ಇಂಥ ಕಾಲ ಬಂದಾಗ ಪುನಃ ಹೇಗೆ ತಮ್ಮ ಸ್ವರೂಪ ದೇಹವನ್ನು ಪಡೆದು ಶಾಪಮೋಚನೆಯಾಗಿ ಹೋಗ್ತಾರಲ್ಲ ಆ ಟೈಪ್, ಈ ವರ್ಷಕಾಲದ ಶಾಪದಿಂದ ಬಿಡುಗಡೆ ಹೊಂದಿದಾಗ ವ್ಯಾಪಾರಿಗಳೆಲ್ಲ ತಮ್ಮ ತಮ್ಮ ವೃತ್ತಿಗಳಲ್ಲಿ ಪೂರ್ಣ ಪ್ರಮಾಣ ತೊಡಸ್ಕೊಂಡ್ಬಿಟ್ರು. ಸಿದ್ಧರು ಹೇಗೋ ಹಾಗೆ ಎಲ್ಲ ಅವರೇಕೆ ಅಧ್ಯಾಯ ನೋಡ ಹೆಸರಿಗೆ ಎರಡು, ಒಂದು ವರ್ಷ ಋತು ವರ್ಣನೆ, ಇನ್ನೊಂದು ಶರದ್ ಋತು ವರ್ಣನೆ. ಆ ನೆಪದೊಳಗೆ ಅಧ್ಯಾತ್ಮದ ಚಿಂತನೆ ಮಾಡಲು ಶುರು ಮಾಡ್ತಾರೆ. ಕಾಲಕ್ಕೂ ಅಧ್ಯಾತ್ಮಕ್ಕೆ ಸಂಬಂಧವನ್ನು ಹೇಳಿಬಿಟ್ಟು ವರ್ಣನೆ ಮಾಡಿದ ಅಪೂರ್ವ ಭಾಗ ಇದು. ಅಧ್ಯಾಯ ಮುಗಿತು. ಇದು ಶ್ರೀಮದ್ ಭಾಗವತೆ ದಶಮಸ್ಕಂಧೆ ಅಷ್ಟಾದಶೋ ಅಧ್ಯಾಯ. ಈಗ 19ನೇ ಅಧ್ಯಾಯ, ಅದು ವೇಣುಗೀತ. ನಾಳೆಯಿಂದ ವೇಣುಗೀತ ಪ್ರಾರಂಭ ಆಗುತ್ತೆ. ವೇಣುಗೀತ ಓಂ ನಾರಾಯಣ ಮಿಶ್ರ ಪೂರ್ಣ ಗುಣಾರ್ಣ ಮುಚ್ಚ ಸೂರ್ಯಾಮಿತ.